ಹಿಂದೆ ಇದು ಕಥೆ ಅಷ್ಟೇ. ಹಿಂದಿನ ಕಾಲಕ್ಕಿಂತ ಎಲ್ಲ ಒಬ್ಬಳಿತ್ತು. ಇವತ್ತು ಒಳ್ಳೆಯವರಿದ್ರು ಒಂದು ಒಬ್ಬೊಬ್ಬರ ಕಥೆ ಹೇಳ್ಬೇಕಾಗುತ್ತೆ. ಅವತ್ತು ಒಳ್ಳೆಯವರಿದ್ದ ಕಾಲದಲ್ಲಿ ಒಬ್ಬ ಅಪವಾದದಂತ ಅವಳಿಗೆ ವಿಚಿತ್ರ ರೀತಿಯಾದ ಪ್ರವೃತ್ತಿ. ಆ ಗಂಡ ತುಂಬಾ ಸಾತ್ವಿಕ, ಏನೇನೋ ಪ್ರಯತ್ನ ಪಟ್ಟ, ಸಿದ್ಧಕ್ಕಾಗ್ಲಿಲ್ಲ. ಅವಳಂತೂ ಯಾವಾಗ ಮನೆ ಬರ್ತಿದ್ಲು, ಯಾವಾಗ ಹೋಗ್ತಿದ್ಲು ಗೊತ್ತೇ ಇರಲಿಲ್ಲ. ಅವಳನ್ನ ಕೇಳಾಗಿಲ್ಲ, ಬೇರೆ ಇವತ್ತು ಅಷ್ಟೇ ಕೇಳಾಗಿಲ್ಲ ಅಂತ ಕಾಲ. ಮಕ್ಕಳನ್ನು ಕೇಳಬಾರದಂತೆ, ಯಾಕೆ ಕೇಳ್ಕೊಂತ ಮನೆ ಬಂದ್ರೆ ಕೇಳಬಾರದು, ಎಲ್ಲೇ ಇರುತ್ತೆ ಕೇಳಬಾರ, ಕೇಳಿದ್ರೆ ಅಂತಂದ್ರೆ ಎಷ್ಟು ಆಶ್ಚರ್ಯ. ಹಾಕ್ಲೇ ಕೇಳಿ ತಪ್ಪು ಕೂತಿರ್ತಾರೆ, ಮನೆಯಲ್ಲಿ ಕೇಳಬಾರ, ಇದು ತಮಾಷೆ. ಅದು ತಂದೆ ತಾಯಿಗಳಿಗೆ ಬರೀ ಊಟ ಹಾಕ ಜಾತ್ರೆ ಹೊರತು ಈ ಜಾತ್ರೆ ಇಲ್ಲ ತಿಳ್ಕೊಂಡ್ಬಿಟ್ಟಿದ್ದ. ಆ ರೀತಿ ಬೆಳೆಸ್ತಾರೆ, ಆ ರೀತಿ ಹಾಕ್ತಾರೆ ಅಷ್ಟೇ. ಈ ಕಾಲ ಕೊನೆಗೆ ಎಲ್ಲಿಗಾಗುತ್ತೆ ಗೊತ್ತಾ? ಇದು ಸುಯಿಸೈಡಲ್ ಅಪ್ರೋಚ್. ತಮ್ಮ ಮಕ್ಕಳು ತೀರ ಹೇಳ್ಕೊಡದೆ ಹೋದ್ರೆ ನಾಳೆ ತಮಗೆ ಕಂಟಕ, ಅದರಿಂದ ವಿನಾಶ ಯಾರಿಗೂ ಅಲ್ಲ, ತಮಗೆ ವಿನಾಶ. ಇವತ್ತು ಧರ್ಮದ ಬಗ್ಗೆ ಜನ ಆಪ್ಷನಲ್ ಅಂತ ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು, ಧರ್ಮ ಅಂದ್ರೆ ಐಚ್ಛಿಕ, ತಪ್ಪದು. ವೆಹಿಕಲ್ ಹೋಗ್ತಿರ್ತಾರೆ, ಟ್ರಾಫಿಕ್ ರೂಲ್ಸ್ ಐಚ್ಛಿಕ ಅಲ್ಲ, ಕಂಪಲ್ಸರಿ ಅದು. ಇವ್ರು ವೆಹಿಕಲ್ನಲ್ಲಿ ಕೂತ್ರೆ ತಮ್ಮ ಫಾಲೋ ಮಾಡಲೇಬೇಕಾರೆ, ಇದು ಹೇಳ್ಬೋದು ಕಟ್ಟೆ ಎಲ್ಲ. ಅಷ್ಟು ಮಾಡಿ ಆಕ್ಸಿಡೆಂಟ್ ಆಗುತ್ತೆ, ಆಫೋರ್ಡ್ ಮಾಡಿ ಗತಿ ನಾವು ಲೆಕ್ಕ. ಇಷ್ಟ ಬಂದ ಹೋಗಿ ಕೀಪ್ ಲ್ಯಾಪ್ಟಾಪ್ ಕೀಪ್ ರೈಟ ಹೋಗ್ತಾ ಇದೆ ಅಂತ ಕೇಳಿದ್ರೆ ಎಲ್ಲ ಜನ ಹೋಗ್ತಿರ್ತಾರೆ ಅಷ್ಟೇ, ಮೇಲೆ ಏನು ಉಪಯೋಗ ಇಲ್ಲ. ಗೊತ್ತು, ಬೀದಿಯಲ್ಲಿ ಒಂದು ನಿಯಮ ಇದೆ, ಟ್ರಾಫಿಕ್ ರೂಲ್ಸ್ ಇದೆ, ಜೀವಕ್ಕೊಂದು ನಿಯಮ ಬೇಡ. ಲೈಫ್ಗೆ ರೂಲ್ಸ್ ಇಲ್ಲ ಮನುಷ್ಯನಿಗೆ, ಹೇಳೋದಲ್ಲೇ ಕೇಳೋದಿಲ್ಲ, ತಿನ್ನು ಕುಡಿ ಬೀಳು ಅಷ್ಟೇ. ಅದನ್ನೇ ಹಿಡ್ತಾರೆ, ಆಹಾರ ಇದ್ರ ಬೈತನ ದಾಸರ ಹಿಡ್ತಾರೆ. ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಅಷ್ಟೇ. ಬರೀ ತಿನ್ನೋದು, ಎಂಜಾಯ್ ಮಾಡೋದು, ಇನ್ನೇನು ಬೇರೆ ಕಾನ್ಸೆಪ್ಟೇ ಇಲ್ಲ ಜನಗಳಿಗೆ. ಅದಕ್ಕೊಳ್ಳೆ ಒಂದು ಸ್ಪೆಷಲ್ ಹೇಗಿದ್ದಾಳು, ಆ ರೀತಿ ಮಾಡ್ಕೊಂಡಿದ್ದ ದುಷ್ಟೆ. ಕೊನೆಗೆ ಗಂಡ ದುಃಖ ಪಟ್ಕೊಂಡಿದ್ದ ಪಾಪ, ಇವಳು ಬಿಟ್ಟ ಪುರುಷರ ಹುಡುಕೊಂಡು ಹುಡುಕೊಂಡು ಹೋಗೋದು. ಯಾವುದು ಸಂಕೇತ ಸ್ಥಾನ ಅಂತ ಇರುತ್ತೆ, ಸಂಕೇತ ಸ್ಥಾನ, ಅಲ್ಲಿ ಹೋಗಿ ವ್ಯವಹಾರ ಮಾಡಿ ಬಂದ್ಬಿಡು. ಇವತ್ತಲ್ಲಿ ಹೋಟ್ಲಲ್ಲಿ ಹೋಗ್ತಾರೆ, ಅದೇ ಕಟ್ಟೆ. ಆ ಹೋಟ್ಲಲ್ಲಿ ಫಿಕ್ಸ್ ಮಾಡಿಕೊಂಡ ಮಾಡ್ತಾ ಇದ್ದೆ, ಎಷ್ಟೋ ದಿವಸ ಕಳೆದೋಯ್ತು. ಕೊನೆ ಯೌವನ ಕಡಿಮೆ ಆಗ್ತಾ ಬಂದು ಇಲ್ಲಿ ಜನ ಮೋಸ ಹೋಗೋದು ಮನುಷ್ಯ ಅಲ್ಲೇನೆ, ಏನು ಹಾರಾಡ್ತಾ ಇರ್ತಾನೆ, ಮುಂದೆ ಹಾರಾಟ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಎಷ್ಟು ದಿವಸ ಆಗಿರ್ಲಿಕ್ಕೆ ಸಾಧ್ಯ? ಅಲಂಗಿ ತೇಜ್ ನಿಧಾನವಾಗಿ ಮನುಷ್ಯ ಇನ್ವಾಲಿಡ್ ಆಗ್ತಾ ಬರ್ತಾನೆ. ಅದರಲ್ಲಿ ಅರ್ಥ ಆಗೋದಿಲ್ಲ, ಅರ್ಥ ಆಗೋದಿಟ್ಟು ಏನು ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಮೊದಲು ಕೊಟ್ರೋಲ್ ಮಾಡ್ತಾರೆ, ಆಮೇಲೆ ಹೆಲ್ತ್ ಎಷ್ಟ ದುಃಖ ಬರ್ತಾರೆ, ಕೆಲವರು ಅಷ್ಟೊತ್ತಿಗೆ ಓಡಿಯಾಗಿಬಿಟ್ಟಿರ್ತಾರೆ. ಇರೋದೇ ತುಂಬ ಯೋಚನೆ ಬಂತು. ಆದರೆ ಅವಳು ಚಟ ಮಾತ್ರ ಹೋಗಲಿಲ್ಲ, ವಯಸ್ಸಾದರೂ ಕೂಡ ಚಟ ಹೋಗಲಿಲ್ಲ. ಇದು ಒಂದು ನಿಜವಾದ ಶಾಸ್ತ್ರದ ಮಾತು. ಯಾವಾಗಲೂ ವಯಸ್ಸಾದ ಮೇಲೆ ಮನುಷ್ಯ ಒಳ್ಳೆಯವಾಗ್ತಾನೆ ತಿಳ್ಕೊತಾರೆ, ದುರಾಚಾರಿ ಇರ್ತಾನೆ, ವಯಸ್ಸಾದರೆ ಸರಿ ಹೋಗ್ತಾನೆ ಅಂತ ತಿಳ್ಕೊಡ್ತಾರೆ. ವಯಸ್ಸಾದರೆ ಸರಿ ಹೋಗೋದಿಲ್ಲ, ಅವನ ಶಕ್ತಿ ಕಡಿಮೆ ಆಗಿರುತ್ತೆ, ತೋರಿಸೋದಿಲ್ಲ ನಮಗಷ್ಟೇ. ಆಸಕ್ತಿ ಬೇರೆ, ಶಕ್ತಿ ಬೇರೆ. ವಯಸ್ಸಾಗ್ತಾ ಆಗ್ತಾ ಹೋದಂತೆ ಎಷ್ಟೋ ಜನರು ಕೆಟ್ಟ ಕೆಲಸ ಮಾಡೋದು, ಕಳ್ಳ ಕಳ್ಕೊಳಕ್ಕೆ ಹೋಗೋದಿಲ್ಲ, ಮನೆಗೆ ತೊಗೊಳಕ್ಕೆ ಬರೋದಿಲ್ಲ, ಅದು ಕಳ್ತನ ಮಾಡೋದಿಲ್ಲ ಅಷ್ಟೇ ಹೊರತು ಆ ಟ್ರೆಂಡ್ ಆಫ್ ಟೈಮ್ ಹೋಗಿಲ್ಲ. ಕೃಷ್ಣಾನ ಜೀರ್ಣ ವಯಮೇವ ಜೀರ್ಣ, ಸುಭಾಷಿತಕಾರ ಹೇಳ್ತಾನೆ. ವಯಸ್ಸಾದ ಮೇಲೆ ಆಸಕ್ತಿ ಕಡಿಮೆ ಆಗೋದಿಲ್ಲ, ಶಕ್ತಿ ಕಡಿಮೆ ಆಗಿದ್ದು ಸುಮ್ಮನೆ ಕೊಡ್ತಾನೆ ಅಷ್ಟೇ. ಊಟನ ತಿನ್ಬೇಕು ಅನಿಸುತ್ತೆ, ಜೀರ್ಣ ಆಗೋದಿಲ್ಲ ಅಂತ ಕಡಿಮೆ ಮಾಡ್ತಾರೆ ಅಷ್ಟೇ. ಅಥವಾ ಡಾಕ್ಟರ್ ಹೇಳಿರ್ತಾರೆ ತಿನ್ಬೇಡ, ಇನ್ನಾದ್ರೂ ತಿನ್ಬೇಡ ಅಂತ ಹೇಳಿರ್ತಾರೆ ಎರಡರಲ್ಲೂ. ಅದು ಹೊರತು ಆಸಕ್ತಿ ಮಾತ್ರ ಹೋಗಿರೋದಿಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆಸಕ್ತಿ ಸುಲಭ ಹೋಗೋದಿಲ್ಲ, ಅದಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು. ಇವತ್ತು ಮನುಷ್ಯನಿಗೆ ರೋಗ ಹೋಗಲಿಕ್ಕೆ ಹೇಗೆ ಸರಿಯಾದ ಔಷಧಿ ತಗೋಬೇಕೋ ಹಾಗೆ ನಮ್ಮ ಆಸೆ ಆಕಾಂಕ್ಷೆಗಳು ಒಳ್ಳೆಯವಿರಲೇಬೇಕು, ಕೆಟ್ಟದ್ದು ಹೋಗಬೇಕು. ಅದು ಹೋಗಬೇಕಾದ್ರೆ ಇದಕ್ಕೊಳ್ಳಿ ಭವರೋಗ ಔಷಧಿ ಏನು ಅಂತ ದಾಸರ ಹೇಳ್ತಾರೆ. ಎಲ್ಲ ರೋಗಕ್ಕೂ ಒಂದೊಂದು ಔಷಧಿ ಇದ್ರೆ ಈ ಸಂಸಾರದ ರೋಗಕ್ಕೆ ಭವರೋಗಕ್ಕೆ ಪರಿಹಾರ ಅಂದ್ರೆ ಭಗವಂತನ ಮಹಿಮೆ ಕೇಳೋದೊಂದೇ. ಆದ್ರೆ ಅವಳಿಗಿರಲಿಲ್ಲ. ಕೊನೆಗೂ ಕೂಡ ಹಾಗೆ ಹುಡ್ಕೊಂಡು ಹುಡ್ಕೊಂಡು ಹೋಲ್ಲು, ವಯಸ್ಸಾಗಿದೆ, ಯಾರು ಅಪ್ಪ ಅವಳು ಯಾಕೆ ಹೋಗ್ತಾ ಇಲ್ಲ, ಎಲ್ಲ ಸುತ್ತಾಳೆ. ವಸಂತ ಕಾಲ ಬಂತು, ಅದು ವಿಚಿತ್ರವಾಗಿ ಮನುಷ್ಯರಿಗೆ ಕಾಮೋದ್ರೇಕದ ಕಾಲ. ಅದು ಅರಣ್ಯದಲ್ಲಿ ಸುತ್ತಾಳೆ, ಎಲ್ಲೆಲ್ಲೋ ಉದ್ಯಾನವಾಗಿ ಹೋಗ್ತಾಳೆ, ಯಾರು ಕಣ್ಣೆತ್ತಿ ನೋಡ್ತಾ ಇಲ್ಲ ಅವಳನ್ನ. ತುಂಬಾ ನಿರಾಶೆಯಾಗುತ್ತೆ, ಆದರೂ ಬಿಡೋದಿಲ್ಲ ಛಲ. ಕೊನೆಗೇನ್ ಮಾಡಿಲ್ಲಂತೆ, ಗಿಡಮರಗಳ ಹತ್ರ ಹೋಗ್ತಾಳೆ, ಮನಸ್ಸು ತೃಪ್ತಿ ಆಗೋದಿಲ್ಲ. ಯಾರು ಸಿಗ್ತಾ ಇದ್ದದನ್ನು ಕಂಡು ಇನ್ನು ಮುಂದೆ ಹೋಗ್ತಾಳೆ. ಒಂದು ದೊಡ್ಡ ಹುಲಿ ಮರಗಿತ್ತಂತೆ, ಭಯಂಕರವಾದ ವ್ಯಾಘ್ರ ಮರಗಿರುತ್ತೆ, ಕಾನಲ್ ಪ್ರವೇಶ ಮಾಡಿಬಿಟ್ಟಿದ್ದ. ಇವಳು ಮನಸ್ಸಿನಲ್ಲಿ ವಿಚಿತ್ರ ಆಕಾಂಕ್ಷೆಗಳು, ಅದನ್ನೇ ಒಬ್ಬ ಪುರುಷ ಅಂತೇಳಿ ಆಲಿಂಗನ ಮಾಡ್ಕೊಳ್ಳಂತ ಹೊರಟುಬಿಡುತ್ತ. ಅದನ್ನ ಕಂಡು ಗಿಡಮರಗಳಾಯ್ತು, ಹುಲಿ ಹತ್ರ ಹೋಗ್ಲದು. ಈ ಕಥೆಯ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಅಷ್ಟು ತಿಳಿಯೋದು ಇಲ್ವಾ ಅವಳಿಗೆ, ಇದು ಹುಲಿ ಅಂತ ಗೊತ್ತಾಗೋದಿಲ್ವಾ ಅಂದ್ರೆ ಕಾಳಿದಾಸ ಮೇಘದೂಪದಲ್ಲಿ ಒಂದು ಮಾತಾಡಿರ್ತಾರೆ. ಈ ಕಾಮಿಗಳು ಹೇಗಿರ್ತಾರೆ ಅಂದ್ರೆ, ಕಾಮಾರ್ಥಾಹಿ ಪ್ರಕೃತಿ ಕೃಪಣಾಹ ಚೇತನಾ ಚೇತನೇಶು ಧೂಮ ಜ್ಯೋತಿ ಸಲಿಣ ವರಿತಾಂ ಸನ್ನಿ ಪಾತಃಕ್ವ ಮೇಘ ಸಂದೇಶಾರ್ಥಾಹಕ್ವ ಪಟುಕರಣೈ ಪ್ರಾಣಿ ಪ್ರಾಪಣೀಯಾ ಇತ್ಯೋತ್ಸುಕ್ಯ ಪ್ರಗಣಯಂತ
ಪ್ರತಿ ಕೃಪಣಾ ಚೇತನಾ ಚೇತನೇಶು. ಕಾಳಿದಾಸರ ಮೇಘದೂತದ ಮಾತಿ, ಅವನೊಮ್ಮೆ ಮೇಘವನ್ನು ನೋಡಿದ, ಸಂದೇಶ ಕಳಸಕ್ಕೆ ತಗಲು ಕುದು ಮಾತಾಡಿದ್ದಾನೆ. ಅದು ಜಡಪದಾರ್ಥ, ಇದು ಮಾತು ತಿಳಿಯುತ್ತ ಅರ್ಥ ಆಗುತ್ತ ಅಂದ್ರೆ ಅವರಿಗೆ ಅರ್ಥ ಆಗಿಲ್ಲ ವಿಷಯ ಅಂತ ಹೇಳ್ತಾನೆ. ಅದಕ್ಕೆ ಅರ್ಥ ಆಗದ್ರೆ ದೇವರಿಗೆ ಅರ್ಥ ಆಗಲಿಲ್ಲ, ಹೇಳಿಬಿಟ್ಟ ಆ ರೀತಿಯಲ್ಲಿ. ಅದೇ ಸ್ಥಿತಿ ಹೇಳಿದ ಒಂದು ಹುಲಿಯನ್ನ ಯಾರು ಗಂಟು ಅಂತ ಹೇಳಿ ಆಲಿಂಗನ ಮಾಡಿಕೊಂಡು ಹುಲಿ ಬಿಡ್ತಾ ತಾನಾಗಿ ಆಹಾರ ಹುಡ್ಕೊಂಡು ಹೋಗಿ ಇದ್ದಂಥ ತನಕ ಖುಷಿ ಆಯ್ತದೆ. ತಾನಾಗಿ ಹುಡ್ಕೊಂಡು ಆಹಾರ ಇದ್ದಲ್ಲೇ ಬಂತಲ್ಲ ಅಂತ ಹೇಳಿ ತನ್ನ ಉಗುರಿನಿಂದ ಉದ್ಯೋಗ ಬೈಲಕ್ಕೆ ಶುರು ಮಾಡಿ ಆಗ ಎಷ್ಟರವರೆಗೆ ನೋಡ್ತಾಳೆ ಇದು ಹುಲಿ ತಿನ್ನ ಅದೇ ಬೈ ಬಗೆದು ಬಿಡ್ತಿದೆ ಆಗ್ಲೇ. ಆಗ ಎಚ್ಚರ ಆಯಿತು, ಏನು ಮಾಡೋ ಸ್ಥಿತಿಯಲ್ಲಿಲ್ಲ, ಕೇಳ್ತಾರೆ ನನ್ನ ಯಾತಕ್ಕೆ ತಿಂತಿ ಅಂತ ಕೇಳಿದ್ದ. ಆ ಪರಿಸ್ಥಿತಿ ನನ್ನ ಯಾತಕ್ಕೆ ತಿಂತಾ ಇದ್ದಿ. ಆಗ ಹುಲಿ ತನ್ನ ಕಥೆ ಹೇಳಲು ಶುರು ಮಾಡ, ನೋಡು ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಈ ಜನ್ಮದಲ್ಲಿ ನಾನು ಈಗ ಹುಲಿಯಾಗಿ ಹುಟ್ಟಿದ್ದೇನೆ. ಇಷ್ಟೇ ಕಥೆ ಕೇಳಿಕೊಂಡ್ರೆ ಬ್ರಾಹ್ಮಣರ ಹುಲಿಗಳಾಗ್ತಾರೆ ತಿಳ್ಕೊಂಡ್ಬಿಟ್ರೆ ಕಷ್ಟ. ಬ್ರಾಹ್ಮಣ ಆಗಿದ್ದ ಹುಲಿಯಾಗಿಬಿಟ್ಟ ಅಂತ ಕೇಳಿದ್ರೆ ಮೊದಲೇ ಬ್ರಾಹ್ಮಣರು ಬೈತಾರೆ, ಇನ್ನು ಜಾಸ್ತಿ ಬೈತಾರಂತೆ. ಅದಕ್ಕೆ ಬ್ರಾಹ್ಮಣರಾಯ್ದ ಕುಲಿಯಾಗಲಿಲ್ಲ, ನನ್ನ ಬದುಕು ಕೆಟ್ಟದಾಗಿತ್ತು ಅಂತ ಹೇಳ್ತಾನೆ. ನಾನು ಓದಿದ್ದೆ, ವೇದಾಧ್ಯಯನವನ್ನು ಮಾಡಿದ್ದೆ ಅಂತ ಹೇಳ್ತಾನೆ. ಬಹಳ ಮುಖ್ಯ, ಹಿಂದಿನ ಕಾಲಕ್ಕೆ ಓದು ಅಂದ್ರೆ ವೇದಾಧ್ಯಯನೇ ಕೆಲಸ. ಓದೋದ್ರೆ ಕಂಪ್ಯೂಟರ್ ಅಂತ ಆಗಿದ್ರೆ ಕೆಲಸ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಆಗೋಗ್ಬಿಟ್ಟಿದೆಯಲ್ಲ. ಆ ಟೈಪ್ ಓದಂದ್ರೆ ವೇದ ಓದಿದ್ರೆ ಓದು, ಅದನ್ನ ದಾಸರ ಹೇಳ್ತಾರೆ. ವೇದವನ್ನು ಓದದ ವಿಪ್ರ ತಾನೇಕೆ, ವಿಪ್ರ ಓದಿದವನು ಅನ್ಸ್ಕೊಳ್ಬೇಕು. ವೇದ ಓದಿದ್ರೆ ಓದೇ ಹೊರತು ಇನ್ನೇ ವೇದ ಓದು ಅಂತ ಕರೆಯೋದಿಲ್ಲ. ಉಳಿದ ವೇದಗಳು ಓದೇ ಸೆಕೆಂಡರಿ, ಅವು ಪ್ರೈಮರಿ ಎಜುಕೇಷನ್ ಅಂತ ಕೇಳಿದ್ರೆ ಬೇಸಿಕ್ ಎಜುಕೇಷನ್ ವೇದಾಧ್ಯಯನವೇ ಆಗುತ್ತೆ. ನಾನು ಓದಿದ್ದೆ, ಒಳ್ಳೆ ಪೌರವಿತ್ಯ ಮಾಡ್ತಾ ಇದ್ದೆ, ತುಂಬಾ ಅನುಕೂಲವಾಗಿದ್ದೆ ನಾನು. ಆದ್ರೆ ನನ್ನ ತಲೆ ಕೆಟ್ಟಿತು ಅಂತ ಹೇಳುತ್ತಾನೆ. ಯಾವ ರೀತಿ ಕೆಟ್ಟಿತು ಗೊತ್ತಾ? ಕಮರ್ಷಿಯಲ್ ಮಾಡ್ಕೊತಾನೆ. ಇದು ಭಾಗವತ ಹೇಗೆ ಹೇಳುತ್ತೆ ನೋಡು, ಭಗವದ್ಗೀತಾ ಮಹತ್ವ. ಮನುಷ್ಯ ಯಾವುದೇ ವಿದ್ಯೆಯನ್ನ ದೇವರ ಸೇವೆ ಅಂತ ಮಾಡಬೇಕೆ ಹೊರತು ಅದನ್ನ ಕಮರ್ಷಿಯಲ್ ವ್ಯಾಪಾರ ಅಂತ ಮಾಡಬಾರದು. ಭಗವಂತ ಒತ್ತಿ ಹೇಳ್ತಾನೆ, ನಮಗೆ ಕೆಲಸ ಬಂದು ಯಾವುದೇ ವಿದ್ಯೆ ಬರೋದು ಒಂದು ಕಷ್ಟ, ಬಂದ ಮೇಲೆ ನಿಸ್ವಾರ್ಥ ಉಪಯೋಗ ಬರೋದು ಇನ್ನೊಂದು ಕಷ್ಟ. ಕರ್ಮಣ್ಯೇ ವಾಧಿಕಾರಷ್ಟೇ ಮಾ ಫಲೇಶು ಕದಾಚರ. ಭಗವದ್ಗೀತೆಯ ದೊಡ್ಡ ಸಂದೇಶ, ಪ್ರತಿಯೊಬ್ಬರು ಕರ್ತವ್ಯ ಮಾಡಲೇಬೇಕು, ಫಲದ ಅಪೇಕ್ಷೆಯನ್ನು ಮಾಡಲೇಬಾರದು ಅಂತ ಭಗವಂತ ಒತ್ತಿ ಹೇಳುತ್ತಾರೆ. ಆದರೆ ನಡೆದಿದ್ದೇನು, ನಿಧಾನವಾಗಿ ನಾನು ವ್ಯಾಪಾರಕ್ಕಿಡದೆ ಎಲ್ಲ ಮಾರಾಟ ಶುರು ಮಾಡಿಸಿಬಿಟ್ಟೆ. ಅಯಾಜ್ಯ ಯಾಜನವನ್ನು ಮಾಡುತ್ತೆ ಅಂತ ಹೇಳ್ತಾನೆ. ಬಹಳ ಗಮನಿಸಬೇಕಾದ ಮಾತು, ಅಯಾಜ್ಯರಿಗೆ ಯಜ್ಞಗಳನ್ನು ಮಾಡಿದ್ದೆ ನಾನು. ಪುರೋಹಿತರು ಎಚ್ಚೆತ್ತುಕೊಳ್ತಕ್ಕಂಥ ಮಾತಿದ್ದು ಅಂದ್ರೆ ಯಜ್ಞಯಾಗಗಳನ್ನು ಮಾಡಬೇಕು, ಇದೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಆದರೆ ಮಾಡಿಸೋರು ಇರ್ತಾರಲ್ಲ, ಮಾಡೋರು ಯಾರು ಇರ್ತಾರೆ, ಅವರ ಅರ್ಹತೆ ಹೊಂದಿರಬೇಕು. ಅರ್ಹತೆ ಹೊಂದದವ್ರ ಕೈಯಲ್ಲಿ ಯಜ್ಞಯಾಗ ಮಾಡಿಸಿದ್ರೆ ಇವರಿಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಮಾಡಿಸೋರಿಗೆ ಪಾಪ ಬರುತ್ತೆ. ನಮಗೆ ಗೊತ್ತು ಇನ್ವಾಲಿಡ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಅವನು ಸಸ್ಪೆಂಡ್ ಆಗ್ತಾರೆ, ನಮಗೆ ಗೊತ್ತಿದೆ. ಇನ್ವಾಲಿಡ್ ಮಾಡಿಸ್ತಾರೆ ಇವರು ಭಾಗವಹಿಸ್ತಾನವರಾಗಿ ನೆನಪಿರಬೇಕು. ಭ್ರಷ್ಟಾಚಾರದಲ್ಲಿ ಸೇರ್ಕೊಂಡಾಗ ಇರ್ತಾವೆ. ಇವತ್ತಾರು ಪಾಪಮಾನ ಮಾಡ್ತಿ ಅಂತ ಕೇಳ್ತಾರೆ ಅಂತ ತಿಳ್ಕೊಂಡು ಹೋದ ಮಾಡಿಸ್ಬಿಟ್ಟ ತಕ್ಷಣನೇ ಹಾಗೆಲ್ಲ ಮಾಡಿಸ್ಬಾರ್ದು. ನಿನ್ನ ಅರ್ಹತೆ ಮೊದಲೇನು ಅಂತ ಕೇಳಬೇಕು. ನಿನ್ನ ಆಚಾರ ವಿಚಾರ ಹೇಗಿದೆ? ದೇವರಲ್ಲಿ ಭಕ್ತಿ ಪೌಮಾನದಲ್ಲಿ ಭಕ್ತಿ ಇಲ್ಲ, ಪೌಮಾನ ಮಾಡ್ತಾನೆ ಮಧ್ಯೆ. ಪೌಮಾನ ಅಂದ್ರೆ ಯಾರು ಗೊತ್ತಾ? ಪೌಮಾನದಲ್ಲಿ ಭಕ್ತಿ ಇದೆಯಾ ನಿನಗೆ? ಪೌಮಾನ ಯಾರ ಆರಾಧಕ ಗೊತ್ತಿದೆಯಾ? ಅದು ಅರ್ಥ ಗೊತ್ತಿದೆಯಾ? ಪೌಮಾನ ಹೋಗಕ್ಕಿಂತ ಮುಂಚೆ ಏಕಾದಶಿಯ ಉಪವಾಸಗಳನ್ನು ಮಾಡದೆ ಹೋದ್ರೆ ಯಾವಾಗ ಅರ್ಹತೆ ಬರೋದೇ ಇಲ್ಲ. ಏಕಾದಶಿ ವ್ರತ ಮಾಡ್ತೀಯ ನೀನು ಕೇಳಬೇಕಾದನ್ನ. ಸಂಧ್ಯಾವನ್ನೇ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ಅದೆಲ್ಲ ಎಲಿಜಿಬಿಲಿಟಿನೇ ಇಲ್ಲ. ಅವರು ಒಂದು ಪರೀಕ್ಷೆ ಕುಡಿಸಿದ್ರೆ ಅಟೆಂಡ್ ಸರಿ ಇರ್ಬೇಕಾದ್ರೆ ಎಲ್ಲರೂ ಕೂರಿಸೋದಿಲ್ಲ. ಶಾಖೆಯ ಅಟೆಂಡೆನ್ಸ್ ಬಂದ್ರೆ ವರ್ಷ ಹೋಗ್ಬಿಡುತ್ತೆ ಒಂದು ಪೂರ್ತಿಯಾಗಿ. ಕಣ್ಣು ಮುಚ್ಕೊಂಡು ಯಾರು ಕೊಡೋದಿಲ್ಲ. ಯಾವ ಸರ್ಟಿಫಿಕೇಟ್ ಕೇಳೋದಕ್ಕೆ ಹೋಗಿ ಸಂಬಂಧಪಟ್ಟ ಕಾರ್ಯಕ್ರಮ ಕೇಳ್ತಾರೆ. ಇವತ್ತು ಯಜ್ಞ ಮಾಡಿಸ್ಬೇಕಾದ್ರೆ ಇವಾಗ ಯೋಗ್ಯತೆ ತಿಳ್ಕೊಳ್ಬೇಕು. ಕೆಲವರು ಇರ್ತಾರೆ ಕರೆಕ್ಟ್ ಹೋಗಿ ಬಿಡ್ತಾರೆ ಮೂದಲಿ ಮಾಡಿಸ್ಬಿಡೋದು ಬಂದ್ಬಿಡೋದೇ ಕೆಲಸ. ಹಾಗೆಲ್ಲ ಮಾಡಬಾರ್ದು. ಅಯೋಗ್ಯರಾದ್ರೆ ಮಾಡಿಸೋದಿಲ್ಲ ಅಂತ ಹೇಳ್ಬೇಕು. ಹೇಳೋದಿಲ್ಲ ಎಷ್ಟೋ ಸರಿ ಡಾಕ್ಟರ್ಸ್ ಹೇಳ್ತಾರೆ ಈ ಕೇಸ್ ಸಕ್ಸಸ್ಫುಲ್ ಆಗೋದಿಲ್ಲ, ಔಷಧಿ ಕೊಡ್ಲಕ್ಕೆ ಆಪರೇಷನ್ ಕೊಡ್ಲಕ್ಕೆ ಆಗ ಮಾಡಬೇಕಾಗೋದಿಲ್ಲ, ದುಡ್ಡು ಖರ್ಚಾಗುತ್ತೆ ಹೋಗಿ ಅಂತ ಹೇಳ್ಬಿಡ್ತಾ ಗೈಡ್ ಮಾಡಿ ಸರಿಯಾಗಿ ಅಥವಾ ಈ ರೀತಿ ಮಾಡಿ ಆಮೇಲೆ ಮಾಡ ಅಂತ ಹೇಳಬೇಕು. ಇದ್ದಕ್ಕಿದ್ದಾಗ ಯಾವುದು ಮಾಡಕ್ಕೆ ಬರೋದಿಲ್ಲ. ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಪರಾಮೀಟರ್ ಸರಿ ಇರಬೇಕಾದ್ರೆ ಪರಿಚಯ ಆಗುತ್ತೆ ಅವ್ರೆ ಡಾಕ್ಟರ್ ಆಮೇಲೆ ಸಸ್ಪೆಂಡ್ ಆಗ್ತಾನೆ. ಅದರಿಂದ ಇವರ ಅಪರಾಧ ನೆನಪಿರಬೇಕು. ನೋಡು ನೀನು ಏಕಾದ್ರಿ ವ್ರತ ಮಾಡೋದಿಲ್ಲ, ಪವಮಾನಂದ ನಿನಗೆ ಗೊತ್ತಿಲ್ಲ, ದೇವರ ನಂಬಿಕೆನೇ ಇಲ್ಲ, ನಿನಗೆ ನಾನು ಮಾಡಿಸೋದಿಲ್ಲ. ಮಾಡಿಸ್ಬೇಕಾ? ಇನ್ನು ಏಕಾದ್ರಿ ವ್ರತ ಶುರು ಮಾಡು, ಸಂಧ್ಯಾವನ್ನೇ ಸರಿಯಾಗಿ ಶುರು ಮಾಡು, ಒಂದು ವರ್ಷ ಮಾಡು, ಆಮೇಲೆ ಬಂದು ಮಾಡಿಸ್ತೆ. ಎಲ್ಲಿ ಬಿಟ್ಟು ತಂದ್ಕೋಬೇಕು ಅವರು. ಅದಕ್ಕೆ ಅಯಾಜ್ಞಾಯ ಅಂತ ಯಾಜನ ಅಂತ ಕರೀತಾರೆ. ಅಯೋಗ್ಯರ ಕೈ ಯಜ್ಞಯಾಗಗಳನ್ನು ಮಾಡಿಸಿದ್ರೆ ಮಾಡಿಸಿದ ಪಾಪ ಇವನಿಗೆ ಬರುತ್ತೆ. ಇವನು ಹೋದ ಮಾಡಿಸಿ ಶುರುವಾಗ್ಬಿಟ್ಟ, ಇವತ್ತಂತೂ ನಡೆಯೋದೇ ಅಂತ. ಎಲ್ಲೋ ಕೆಲವರು ಬಿಟ್ಟುಬಿಟ್ಟು ಬರೋದಿಲ್ಲ ಅಂತ ಹೇಳೋ ಸಿಗೋದೇ ಇಲ್ಲ. ಆ ಬರೋದಿಲ್ಲ ನಾನೇ ಬರಬೇಕು, ಅದು ಇನ್ನೊಂದು ಕೆಲಸ. ನೀವು ಏನಾದ್ರು ಮಾಡೋದು ಬರ್ತೇನೆ ಆಯ್ತೋ ಇಲ್ಲೋ. ಅದರಿಂದ ಏನು ಕಾಂಪಿಟೇಷನ್ ಲೆಕ್ಕ ಕಮರ್ಷಿಯಲ್ ಅಲ್ಲ, ನಾನು ಬಿಟ್ಟು ಇನ್ನೊಬ್ಬರು ಭಯ. ನಿಜವಾಗ್ಲೂ ಕೂಡ ಒಂದು ಕೇಸ್ ಇನ್ವಾಲಿಡ್ ಆದ್ರೆ ಎಲ್ಲೋ ಅನುಭವ ಕೊಡ್ತಾರೋ, ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಟೈಪು ಎಲ್ಲ ಪುರೋಹಿತರು ಆಗಿದ್ರೆ ಸರಿಯಾಗಿದ್ದೇ ಇರ್ತಾರೆ ಜನ. ಅವನು ಯಾರ ಸ್ಟ್ರಿಕ್ಟ್ ಇದ್ದರೆ ಉಳಿದ ಕಡೆ ಹೋಗ್ತಾರೆ ಮಾಡಿಸಿಬಿಡ್ತಾರೆ. ಆಗ ಅವ್ರು ಯಾರು ಮಾಡ್ತೀವಿ ಇಲ್ಲೊಂದು ಪುಣ್ಯ ಬರುತ್ತೆ ನೆನಪಿರ್ಬೇಕು. ಮಾಡಿಸಿದ್ರೆ ಯಾರು ಯೋಗ್ಯರಿದ್ದಾರೋ, ಯಾಕಂದ್ರೆ ಮಾಡಿಸಿದ್ರೆ ಹೇಗೆ ಪುಣ್ಯ ಬರುತ್ತೋ ಅಯೋಗ್ಯರ ಕೈಯಲ್ಲಿ ಮಾಡಿಸ್ತಾ ಪುಣ್ಯ ಬರುತ್ತೆ ನೆನಪಿರ್ಬೇಕು. ಯೋಗ್ಯರ ಕೈಲೇ ಮಾಡಿಸಬೇಕು, ಅಯೋಗ್ಯರ ಕೈಯಲ್ಲೇ ಮಾಡಿಸಬಾರದು. ನಾನು ಯಾರ್ಯಾರ ಕೈಲೋ ಮಾಡಿಸ್ದೆ. ಕೊನೆಗೆ ಹಣಕಾಸುಗಳು ಇಷ್ಟೇ ಕೊಡಬೇಕು ಅಂತ ಕೇಳಿದೆ, ಅದು ಸಾಧ್ಯವನ್ನಾಗೆ ಸಾಧ್ಯದ ಹೋದರೆ ಶುರು ಮಾಡಿದೆ ಅಂತ ಹೇಳ್ತಾ ನೆನಪಿರ್ಬೇಕು. ಸಾಧ್ಯದ ಊಟಕ್ಕೆ ಹೋಗಬೇಕಾದ್ರೆ ಹೋಗಬಾರ್ದು ಅಂತ ಹೇಳೋದಿಲ್ಲ, ಹೋಗೋನಿಗೆ ಅರ್ಹತೆ ಇರಬೇಕು ಮೊದಲು. ಮಾಡಿಸೋದಕ್ಕೆ ಅರ್ಹತೆ ಇರಬೇಕು, ಹೋಗೋನಿಗೆ ಅರ್ಹತೆ ಇರಬೇಕು. ಅದೆಲ್ಲ ಇದೆಲ್ಲ ಹೇಳ್ಬಿಡ್ತಾನೆ. ಭಾಗದ ಊಟಕ್ಕೆ ಯಾವಾಗ ಹೋಗಬೇಕು ಅಂತಿದ್ರೆ ಅವನಿಗೆ ಮಿನಿಮಮ್ 2 ಗೊತ್ತಿರಬೇಕು. ಒಂದು ಭಗವದ್ಗೀತೆ 7ನೇ ಅಧ್ಯಾಯ ಗೊತ್ತಿರಲೇಬೇಕಂತೆ, ಕಠೋಪನಿಷತ್ ಗೊತ್ತಿರಬೇಕು ಅವನು. ಇಲ್ಲದ ಹೋದ್ರೆ ಸಾಧ್ಯದ ಊಟದಿಂದ ಜೀರ್ಣ ಆಗೋದಿಲ್ಲ, ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ, ತಲೆಯಲ್ಲಿ ಜೀರ್ಣ ಆಗೋದಿಲ್ಲ ಅಂತ. ಅವರಿಗೆ ತೇಜಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ಶ್ರಾದ್ದ ಹೋದರೆ ಕರಗತೆ ಜಾಸ್ತಿ ಬೇಕು. ಎಲ್ಲ ಬಿಟ್ಟೆ ನಾನು, ಇನ್ನೊಂದು ಏಕೋದಿಷ್ಟ ಶ್ರಾದ್ದ ಅಂತ ಕರೀತಾರೆ. ಅದೇನು ಗೊತ್ತಾ, 10 ದಿವಸದಲ್ಲಿ ಮಾಡ್ತಾರಲ್ಲ ಅವೆಲ್ಲ ಏಕೋದಿಷ್ಟ ಶ್ರಾದ್ದ. ಅದಕ್ಕೆಲ್ಲ ಹಾಗೆಲ್ಲ ಕೂಡಬಾರದು, ಬಹಳ ವಿಶೇಷ ಇರಬೇಕು. ಅದಕ್ಕೆಲ್ಲ ಕೂಡ ವ್ಯವಸ್ಥೆ ಬೇಕು. ಆಸೆ ಎಲ್ಲದಕ್ಕೂ ಆಗಿಬಿಟ್ಟೆ ನಾನು. ತನಗೆ ವಿದ್ಯೆ ಗೊತ್ತಿದೆ, ದುರುಪಯೋಗ ಮಾಡಿಕೊಂಡೆ. ಹೀಗೆ ಮಾಡಿ ಮಾಡಿ ವಯಸ್ಸಾಯಿತು ನನಗೆ. ನಾನು ಸಂಪಾದನೆ ಮಾಡಿದ್ದೆ ಹೊರತು ದಾನ ಮಾತ್ರ ನಾನು ಮಾಡಲಿಲ್ಲ ಯಾರಿಗೂ ಕೂಡ. ವಯಸ್ಸಾದರೂ ಬುದ್ಧಿ ಬರಲಿಲ್ಲ. ಕೊನೆಗೆ ನಡೆಯೋದೇ ಕಷ್ಟ. ನಾನು ಇಷ್ಟಾದರೂ ಕಷ್ಟಪಡ್ಕೊಂಡು ಹೋಗ್ತಾ ಇದ್ದೆ. ಯಾವಾಗ ಸಾಧ್ಯತೆ ಅಂತ ಹೊರಟೆ, ಗೋಲು ಹೊರ್ಕೊಂಡು ನಡುಕೊತಾನೆ ಹೊರಟೆ. ಒಂದು ನಾಯಿ ಕಚ್ಚಿತ್ತು, ಸತ್ತೋಗ್ಬಿಟ್ಟೆ ಅಂತ ಹೇಳಿದ. ಇವತ್ತಂತೂ ನಾಯಿ ಕಚ್ಚೋ ಗಂಗೋರ ಬರ್ತೇನಲ್ಲ. ನಾಯಿ ಗಟ್ಟಿಬಿಟ್ಟವ್ರನ್ನ ಕಚ್ಚಿ ಆಗ್ತದೆ. ಮಕ್ಕಳು ತಿಂದಾಕಿದ್ರು, ಮಕ್ಕಳು ತಿಂದಾಕಿದ್ರು ನಾಯಿಗಳು ಎಷ್ಟ ಕಡೆ. ಅಂದ್ರೆ ನಾಯಿ ಕಾಟ ಎಲ್ಲ ಕಾಲಕ್ಕೆ ಇದ್ದಿದ್ದೇನೆ. ನನ್ನ ನಾಯಿ ಕಚ್ಚಿತು, ಅದೇ ಋಣ ಆಗಿ ಸತ್ತೋಗ್ಬಿಟ್ಟೆ ನಾನು ಅಂತ ಹೇಳಿದ. ಅವನ ಹಿಂದಿನ ಜೀವನದ ಕಥೆ ಇತ್ತು. ಹುಡುಗರು ಎಚ್ಚರಿಕೆ ಕೊಡ್ತಕ್ಕಂಥ ಕಥೆಗಳಿವೆಲ್ಲ ಕೂಡ. ಹೀಗೆ ಬದುಕಿದವರು ಅನವರ ಹೀಗಾಗುತ್ತೆ ಅಂತ ಅರ್ಥ. ಅದರ ಪರಿಣಾಮ ನಾನೀಗ ಹುಲಿಯಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಕಂಡವರನ್ನ ಹಿಂಸೆ ಮಾಡಿದ್ದರ ಫಲ, ದುಡ್ಡು ಕೊಡಲೇಬೇಕು, ಈ ರೀತಿ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದರ ಫಲ, ಹಿಂಸಾಜನಿತವಾಗಿ ಹುಟ್ಟಿದ್ದೇನೆ ನಾನೀಗ. ಆದರೆ ಒಂದು, ನಾನು ಹಿಂದೆ ಅಕ್ಕದ ಭೇದ ಓದಿದ್ದರ ಫಲ ನನಗೆ ಜನ್ಮ ಜ್ಞಾಪಕ ಇದೆ ಅಂತ ಹೇಳ್ತಾನೆ. ಇದು ಮುಖ್ಯ. ಇದರ ಅದು ಮರ್ತಾಳೆ ಪಡೀತಾ ಇರ್ಬಿಡು. ನನಗೆ ಜ್ಞಾಪಕ ಇದೆ, ಇನ್ನೊಮ್ಮೆ ತಪ್ಪು ಮಾಡಬಾರ ಅನ್ಕೊಂಡಿದ್ದೆ. ನಾನು ಜಲಭರತ ರಾಜ ಹೇಗೆ ಜಿಂಕೆ ಜನ್ಮ ಬಂದಿತ್ತಲ್ಲ, ಇವನಿಗೆ ಹಾಗೆ ಹುಲಿ ಜನ್ಮ ಬಂದಿತ್ತು. ನಾನೀಗ ಬದುಕಬೇಕು, ತಿಂತೇನೆ, ನಿರ್ವಾಹ ಇಲ್ಲ. ಆಗ ನಾನು ಸಂಕಲ್ಪ ಮಾಡಿದ್ದೇನೆ, ಅಯೋಗ್ಯರನ್ನು ಮಾತ್ರ ತಿಂತೇನೆ, ಯೋಗ್ಯರನ್ನು ತಿನ್ನೋದಿಲ್ಲ ಅಂತ ಹೇಳಿದ್ದಂತೆ. ಪುಣ್ಯಕೋಟಿ ಕಥೆ ಬರುತ್ತಾರೆ, ಸತ್ತಳೆ ತಿನ್ನೋದಿಲ್ಲ ಅಂತ ಆರು ಬಿಡುತ್ತೆ ಅಂತ ಹೇಳೋದಿಲ್ಲ. ಇದರಿಂದ ಇನ್ನೊಂದು ಅರ್ಥ, ನಾವು ಎಲ್ಲ ರೀತಿಯಲ್ಲಿ ಬದುಕಿದರೆ ಪ್ರಾಣಿಗಳು ಹಿಂಸೆ ಮಾಡೋದಿಲ್ಲ ಅಂತ ಹೇಳಿದ್ದ. ಇವರು ಯಾರು ಸತ್ಯಂವದ ಧರ್ಮಂಚರ ಅಂತ ಬದುಕ್ತಾರೆ, ಅವರು ಇದ್ದಾಗ ಅವರ ಮೇಲೆ ಪ್ರಾಣಿ ಹಿಂಸೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಅವರು ಇದ್ದ ಜಾಗದಲ್ಲಿ ಹಿಂಸೆ ಮಾಡೋಕ್ಕೆ ಬುದ್ಧಿನ ಹೋಗ್ಬಿಡುತ್ತಂತೆ. ವಾದರಾಜ ಕಥೆ ಹೇಳ್ತಾರೆ. ಒಂದು ಹಾವು ಬಂತು, ಇಲ್ಲಿ ನಡ್ಸ್ಕೊಂಡು ಬಂತು, ಇಲ್ಲಿ ನಡ್ಸ್ಕೊಂಡು ಬಂತು, ಇಲ್ಲಿ ತಪ್ಸ್ಕೊಂಡು ಟ್ರೈ ಮಾಡ್ತೇನೆ ಆಗ್ತಾ ಇಲ್ಲ. ವಾದರಾಜ ಜಪ ಮಾಡ್ತಾ ಕೂತಿದ್ರು, ಬಂದು ಆಸೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು. ಎಲರೋಣಿ ಭಯ ಕಂಜಿಲಿ, ನಿಮ್ಮ ಆತನ ಕೆಳಗಿರೆ ಕಂಡವನು ಉಡುಹಿದ ಕರುಣಿ, ವಾದಿರಾಜ ಗುರು ವಾದಿರಾಜ. ಜಗನ್ನಾಥದಾಸ ಹೇಳ್ತಾರೆ, ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ. ಹಾವಲ್ಲಿ ಬಂತದ್ದು ತಿನ್ನಕ್ಕೆ, ಬಂದು ಚೇಂಜ್ ಆಗಿಡ್ತಂತೆ. ಇಲ್ಲಿ ತಿನ್ನಲಿಲ್ಲ ಆಟಾಡೋದು, ಇಲ್ಲಿ ಜೊತೆ ಆಟಾಡ ಶುರು ಆಗಿಡ್ತಂತೆ. ಇಲ್ಲಿ ಮಕ್ಕಳ ಜೊತೆ ಆಟಾಡೋದು ತಪ್ಪ, ಈಗ ಇಲ್ಲಿ ಬಂದು ಆಟಾಡೋದು ಶುರು ಮಾಡಿರ್ತಂತೆ. ಅದು ಕೆಟ್ಟ ಬುದ್ಧಿನ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆ ವಾತಾವರಣ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ದುಷ್ಟ ಪದಾರ್ಥ ಹಿಂಸೆ ಮಾಡೋ ಪದಾರ್ಥ ಜನ ನೋಡ್ತಾ ಇದ್ರೆ ಅವರಿಗೆ ಅದೇ ಆಕ್ಟಿವ್ ಡೆವಲಪ್ ಆಗುತ್ತೆ. ಸಾತ್ವಿಕ ವಾತಾವರಣದಲ್ಲಿದ್ದರೆ ಅವ್ರ ಮನಸ್ಸು ಒಂಥರ ಒಳ್ಳೆ ಪ್ರಶಾಂತವಾಗಿರುತ್ತೆ. ಇದು ಜಡವಸ್ತುಗಳ ಮೇಲೆ ತಪಸ್ಸಿನ ಪರಿಣಾಮ. ಅದರ ಪರಿಣಾಮದಿಂದ ನಾನಿವತ್ತು ದುಷ್ಟ ಬುದ್ಧಿಯನ್ನ ಹೊಂದಲಿಲ್ಲ. ದುಷ್ಟ ಜನ್ಮ ಬಂತು, ದುಷ್ಟ ಬುದ್ಧಿ ನನಗೆ ಬಂದಿಲ್ಲ. ಕೆಟ್ಟವರು ಮಾತ್ರ ತಿಂದು ಬರುತ್ತಾ ಇದ್ದೇನೆ, ನೀನು ಮಹಾ ದುಷ್ಟರು ಆಗ ತಿಂತಾ ಇದ್ದೇನೆ ಅಂತ ಹೇಳಿ ತಿಂದು ಹಾಕಿಬಿಡ್ತಾರೆ. ಕೊನೆಗೆ ಸತ್ತವಲ್ಲವಳು ದುರಾಚಾರ್ಯ, ಅವರ ಜೀವನ ಅವಳ ವಿನಾಶಕ್ಕೆ ಕಾರಣವಾಯಿತು. ಕೊನೆಗೆ ಆಚಾರ್ಯರು ಬರೀತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಆಚಾರ್ಯರು ಹೇಳುತ್ತಾರೆ, ಅತಿಸಕ್ತಾಹ ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯುಹು. ಯಾರು ಉಚ್ಚಾವಟ್ಟೆ ಬದುಕ್ತಾರೆ, ತಪಸ್ಸನ್ನು ಮಾಡೋದಿಲ್ಲ, ಅವರ ಸಾವು ಹಾಗಾಗ ಬರುತ್ತೆ ಅಂತ ಹೇಳುತ್ತಾರೆ. ಹೇಗಾಗೋ ಸಾಯ್ತಾನೆ ಮನುಷ್ಯ. ಕಲಿಗಳಲ್ಲಂತ ಸಾವು ಯಾತಕ್ಕೆ ಜಾಸ್ತಿ ಅಂದ್ರೆ ಧರ್ಮದ ಒಂದು ನಿಬಂಧನೆ ಇಲ್ಲ ಮನುಷ್ಯನೇ, ಉಚ್ಛೃಂಖಲ ಪ್ರವೃತ್ತಿ ಅಂತ ಕರೀತಾರೆ. ಅದರ ಪರಿಣಾಮ ಹೇಗಾಗೋ ಸಾಯ್ತಾನೆ. ಸರಿಯಾಗಿ ಬದುಕಿದರೆ ಮನುಷ್ಯನೇ ಒಳ್ಳೆ ಸಾವು ಕಾಣ್ತಾನೆ ಅಂತ ಹೇಳಿದ್ದಾರೆ. ಒಳ್ಳೆ ಸಾವು ಬರಬೇಕಾದ್ರೂ ಕೂಡ ಒಳ್ಳೆಯ ಬದುಕಿರಬೇಕು. ಅದಕ್ಕೆ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಮಾತನ್ನು ಭಗವದ್ಗೀತೆ. 8ನೇ ಅಧ್ಯಾಯ ಪೂರ್ತಿ ಸಾವು ಹೇಗಿರಬೇಕು, ಹೇಗಿದ್ದಂತ ಸಾವು ಬರುತ್ತೆ ಅಂತ ಹೇಳುತ್ತಾರೆ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ಜಜನ್ ದೇಹಂ ಸಯಾತಿ ಪರಮಾಂ ಗತಿಂ ಭಗವಂತ ಹೇಳುತ್ತಾರೆ. ಅಂತ್ಯಕಾಲಕ್ಕೆ ಭಗವಂತನ ಸ್ಮರಣೆ ಮಾಡಿ ಮನುಷ್ಯ ಪ್ರಾಣವನ್ನು ಬಿಡಬೇಕು. ಆ ಹೊತ್ತಿನೊಳಗೆ ಅವನಿಗೆ ಅಂತ ಸಿದ್ಧಿ ಬರಬೇಕಾದ್ರೆ ಒಳ್ಳೆ ಬದುಕವನ್ನು ಬದುಕಿರಬೇಕು. ಅದೇ ರೀತಿ ದುಷ್ಟ ಬದುಕು ಚಿತ್ರ ವಿಚಿತ್ರ ನರಕಕ್ಕೆ ಹೋಗ್ತಾಳೆ. ಇಲ್ಲಿ ನೋಡಿದ್ರೆ ದುಷ್ಟ ಸಾವು, ಮುಂದೆ ನರಕ ಪ್ರಾಪ್ತಿ, ಭಯಂಕರವಾದ ನರಕಗಳು. ವ್ಯಭಿಚಾರಾದಿಗಳಿಗೆ ಮಾಘವಪುರಾಣದಲ್ಲಿ ಹೇಳ್ತಾರೆ ತಪ್ತ ಸೂರ್ಭಿ ಮೊದಲಾದ ನರಕಗಳಿವೆ. ವ್ಯಭಿಚಾರ ಮಾಡ್ಕೊಂಡು ಯಾರು ಬದುಕಿರ್ತಾರೆ, ಪುರುಷ ವ್ಯಭಿಚಾರಿಯಾದರೆ ರೆಡ್ ಹಾಟ್ ಒಂದು ಸ್ತ್ರೀ ವಿಗ್ರಹ ಕಾರ್ಯಂಗನ ಮಾಡುತ್ತಾರೆ. ಸ್ತ್ರೀ ವ್ಯಭಿಚಾರಿಣಿಯಾದರೆ ರೆಡ್ ಹಾಟ್ ಆಗಿರೋ ಪುರುಷ ವಿಗ್ರಹ ಕಾರ್ಯಂಗನ ಮಾಡುತ್ತಾರಂತೆ. ಸಪ್ತ ಸೂರ್ಭಿತ್ತು ನರಕದ ಹೆಸರು, ಭಾಗವತ ಪುರಾಣ ವಿಸ್ತಾರವಾಗಿ ಹೇಳುತ್ತಾ ಮಾತನ್ನು. ಅಂತ ನರಕನ ಅನುಭವಿಸ್ತಾರೆಗಳು. ಇದೆಲ್ಲ ಇವತ್ತಿನ ಕಾಲಕ್ಕೆ ಬಹಳ ಬೇಕು ಗೊತ್ತಾ, ಇವತ್ತ ಕ್ಯಾರೆಕ್ಟರಿಗೆ ಬೆಲೆ ಇಲ್ಲ. ಕಾಲ ಬಂದೋಗಿದೆ. ಇಷ್ಟು ದಿವಸಗಳ ಕಾಲ ಮದುವೆಯಾಗಿ ನಿಷ್ಠರಿಂದ ಇರೋ ಕಾಲ ಬಂದಿತ್ತು, ಆಮೇಲೆ ದುಃಖ ಪಟ್ಟುಕೊಂಡು ಏನಾರಾಗಲಿ ಮದುವೆಯಾಗಿದೆ ಸುಖ ಆಗಿರಬೇಕು ಅಂತ ಹೇಳಿದ ಕಾಲ ಬಂದಿತ್ತು. ಸರಿ, ಎಷ್ಟೋ ಜನ ಬಯರಿ ಹಿಂಸೆ ಪಡ್ಕೊಂಡು ತಟ್ಕೊಂಡು ಬದುಕಿದವರಿದ್ದಾರೆ. ಈಗಲೂ ಆಮೇಲೆ ನಿಧಾನವಾಗಿ ಭಾರಿ ಕಟ್ಟಡ ಡೈವರ್ಸ್ ಶುರುವಾಯಿತು. ಈಗ ಗಲಾಟೆಗೆ ಒಂದು ಗೌರವ ಆಕಾರ ಆಗೋಗಿದೆ. ಒಂದು ಚೂರು ಹೆಚ್ಚು ಕಡಿಮೆ ಅಂತ ಕೇಳಿದ್ರೆ ಅಂತ ಕೇಸು ಬಂತು. ಇವತ್ತು ಅಷ್ಟೇ ಇಲ್ಲ, ಸ್ವೇಚ್ಛಾಚಾರ ಅಂತ ಇತಿಮಿತಿ ಇಲ್ಲಿ ಆಕಾರ ಆಗ್ತಾ ಇಲ್ಲ. ಇನ್ನೂ ಎಲ್ಲಿ ಹೋಗಿದೆ ಗೊತ್ತಾ, ಈಗ ಮದುವೆನೇ ಬೇಡ, ಮದುವೆ ಡೈವರ್ಸ್ ಆಗೋದಕ್ಕಿಂತ ಲಿವಿಂಗ್ ಕಂಪ್ಲೇನ್ ಅಂತ ಆ ಕಂಪ್ಲೇಂಟ್ ಹೋಗೋದು. ಜೊತೆಗೆ ಮದುವೆ ಆಗೋದಕ್ಕೆ ಹೋಗೋದಷ್ಟೇ, ಮತ್ತೆ ಅಪ್ಲೈ ಮಾಡುವ ಕೋರ್ಟ್ ಕಚೇರಿನೇ ಇಲ್ಲ. ಇದಕ್ಕೆಲ್ಲ ಕೋರ್ಟ್ ಎಷ್ಟಿದೆ ಅನುಮಾನ ಬಂದ ಅಕ್ಕಾದಿಗಳು ಏನಿರಬೇಕು. ಕೆಲವರು ಕೋರ್ಟ್ಗಳು ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳಿದ್ದಕ್ಕೆಲ್ಲ ಕಾಪಿ ಹೊಡೆಯಲ್ಲಿ ಹೊಡೆಯೋ ಕೇಳಿದ್ರು ಅದು ಯೂನಿವರ್ಸಿಟಿನ ಹಾಗಾಗುತ್ತೆ. ಕಾಪಿ ಹೊಡೆದು ಕಾಪಿ ಹೊಡೆ ಪರವಾಗಿಲ್ಲ ಅದಕ್ಕೇನಂತೆ ಹೇಳಿ ಅಂತ ದೀಪ. ಅಂದ್ರೆ ಈ ಮನುಷ್ಯ ಎಲ್ಲಿ ಹೋಗಿದ್ದಾನೆ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಇವತ್ತು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಕೇಳಬಾರದಂತ ಸ್ಥಿತಿ. ಇಂಥ ಒಂದು ಬಾರಿ ನಡೆಸ್ಕೊಂಡು ಹೀಗೆಲ್ಲ ನೆನಪಿರಬೇಕು. ಅವರಿಗೆ ಬರಬೇಕನ್ನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಲೋಕಲ್ ಒಂದು ನ್ಯಾಯ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಅದೂ ಇಲ್ಲ ಅಂತ ಕಾಲ ಬರ್ತಿದೆ. ಎಲ್ಲರಿಗೂ ಬಂದಿಲ್ಲ ಅನ್ನೋ ನಮ್ಮ ಪುಣ್ಯ ಅಷ್ಟೇ. ಇನ್ನೂ ಒಳ್ಳೆಯವರಿದ್ದಾರೆ, ಯೋಗ್ಯರಿದ್ದಾರೆ, ಇಂಥದ್ರ ಮಧ್ಯನೂ ಚೆನ್ನಾಗಿ ಬದುಕರಿದ್ದಾರೆ. ಆಗ ಅವರ ಸಂಖ್ಯೆ ಕಡಿಮೆ ಆಗ್ತಿದೆ ಎಂಬುದನ್ನು ಮರಿಬಾರ್ದು. ಅವರು ಇದನ್ನು ಕೇಳಿದಾಗ ಮನಸ್ಸಿಗೆ ಭಯ ಶುರುವಾಗ. ನಮ್ಮನ್ನು ಯಾರು ಕೇಳ್ತಾರೆ ಅಲ್ಲ, ಯಮದೇವರು ಕೇಳ್ತಾರೆ. ನಾಳೆ ಕ್ಲಾಸಿಗೆ ಚಕ್ಕರ್ ನೋಡಿದ್ರೆ ಯಾರು ಕೇಳಿದ್ರೆ ಬಸ್ ಅನ್ನು ಕೇಳೋದಿಲ್ಲ, ಕ್ಲಾಸ್ ಟೀಚರ್ ಕೇಳ್ತಾರೆ. ವಯಾರು ಲೇಟ್ ಅಂತ ಅವನೇ ಪರಿಷ್ಮಾರ ಹಾಕಿದ್ರು. ಮತ್ತು ಯಮದೇವರು ಇದ್ದಾರೆ, ಅವರೆಂದೂ ಕೂಡ ಶಿಕ್ಷೆ ಕೊಡಲಿಕ್ಕೆ ಭಗವಂತ ಅವರನ್ನ ಪ್ರತ್ಯೇಕವಾಗಿ ನೇಮನ ಮಾಡಿದ್ದಾನಾದ್ರಿಂದ ನಾವು ಅವರವ್ರ ಕಣ್ಣು ತಪ್ಪಿಸ್ಬೋದೆ ಹೊರತು ದೇವರ ಕಣ್ಣು ತಪ್ಪಿಸ್ಲಕ್ಕಾಗೋದಿಲ್ಲ, ದೇವತೆಗಳ ಕಣ್ಣು ತಪ್ಪಿಸ್ಲಕ್ಕಾಗೋದಿಲ್ಲ. ನರಕಗಳನ್ನು ಅನುಭವಿಸ್ತಾಳೆ ಕೊನೆಗೆ ಅವಳು. ಆಮೇಲೆ ಮತ್ತೆ ಹುಟ್ಟಿಲ್ಲಂತ ಭೂಲೋಕದೊಳಗೆ ಅವಳು ಎಲ್ಲಿ ಹುಟ್ಟುತ್ತಾಳೆ ಗೊತ್ತಾ? ಶಪಚಾರ ಮನೆಯಲ್ಲಿ ಹುಟ್ಟುತ್ತಾಳೆ. ಶಪಚಾರ ಅಂದ್ರೆ ಏನು ಗೊತ್ತೇನು? ನಾಯಿನ ಬೇಯಿಸಿ ತಿನ್ನೋ ಜನ ಹೇಗಿರ್ಬೇಕು ಲೆಕ್ಕ? ನಾಯಿ ಸಾಕೋದನ್ನು ಕಂಡ್ರೆ ಭಯ ಆಗುತ್ತೆ ನಮಗೆ. ನಾಯಿನ ಬೇಯಿಸಿ ತಿಂತಾರಂತೆ ಶಪಾಸರು. ಶ್ವ ಅಂದ್ರೆ ನಾಯಿ, ನಾಯಿನ ಬೇಯಿಸಿ ತಿಂತಕ್ಕಂತಹ ಭಯಂಕರ ಜನ. ಅಂತವ್ರ ಮಗಳ ಹುಟ್ಟಿಲ್ಲ. ಇಲ್ಲಿ ಮಾಡಿದ ತಪ್ಪು, ದೊಡ್ಡ ವಿದ್ವಾಂಸ ಹೆಂಡತಿಯಾಗಿದ್ದ ಇವಳು ಎಲ್ಲಿ ಹೋಗುತ್ತೆ ಲೆಕ್ಕ ಹಾಕಬೇಕು. ಎಲ್ಲೋ ಓಡಾಡ್ತಿದ್ದಾಳೆ, ಹಿಂಸೆ ರೋಗ ಹುಟ್ಟುತ್ತಾನೆ, ಒದ್ದಾಡ್ತಿದ್ದಾಳೆ. ಆಗ ಒಂದು ದಿವಸ ಅವಳು ಶಪಾಸ ಎಲ್ಲೋ ದಾರಿ ಓಡಾಡ್ತಾ ಇದ್ಲು. ಸಂಚಾರ ಮಾಡ್ತಾ ಮಾಡ್ತಾ ಹರಿಹರಪುರಕ್ಕೆ ಬಂದು ಮತ್ತೆ ಹರಿಹರಕ್ಕೆ ಬಂದವಳು. ಜನ್ಮಾಂತರ ಸಂಸ್ಕಾರ ಎಳ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದು ಅಲ್ಲಿ ಒಂದು ಜಂಭಾದೇವಿ ಅಂತ ಒಂದು ದೇವಸ್ಥಾನ, ಮಹಾಲಕ್ಷ್ಮಿ ಅನೇಕ ರೂಪಗಳು, ಅವ್ರ ಪರಿವಾರ ದೇವತೆಗಳು ಬೇರೆ ಇರ್ತಾರೆ. ಅಂತ ಒಂದು ಪರಿವಾರ ದೇವತೆ ಆಕೆ. ಅಲ್ಲಿ ಒಬ್ಬ ವಾಸುದೇವ ಅಂತ ಒಬ್ಬ ಬ್ರಾಹ್ಮಣ ಅಲ್ಲಿ ನಿತ್ಯ ಬಂದು ಜಪ ಮಾಡಿ ಹೋಗ್ತಾ ಇದ್ದಾನೆ. ಏಕಾಂತ ಸ್ಥಳ ಅಂತೇಳಿ ದೇವಸ್ಥಾನ ಇತ್ಯಾದಿಗಳು ಜಪ ಮಾಡಿದ್ರೆ ಪುಣ್ಯ ಜಾಸ್ತಿ ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲ ಪಾರಾಯಣ ಮಾಡಿ ಹೋಗ್ತಾ ಇದ್ದ. ಏನು ಪಾರಾಯಣ ಮಾಡ್ತಿದ್ದು ಗೊತ್ತೇನ? ಪಾರಾಯಣ ಮಾಡ್ಕೊಂಡು ಬಂದವರು ಇವಳು ಎಲ್ಲ ಕಟ್ಟ ಕಟ್ಟ ಬಿಡುತ್ತಿದ್ದು. ಅವಳು ಕಿವಿಗೆ ಆ ಮಾತು ಬಿತ್ತು, ಆ ಕ್ಷಣಕ್ಕೆ ಎಲ್ಲ ಪಾಪ ಮಾಡೋಯ್ತಂತೆ. ವಿಮಾನ ಬಂದು ಅವಳು ಕುರಿಸ್ಕೊಂಡು ಸ್ವರ್ಗ ಕರ್ಕೊಂಡು ಹೋಗ್ಬಿಡ್ತಂತೆ ಆ ಕ್ಷಣಕ್ಕೆ. ಏನು ಮಾತು ಗೊತ್ತಾ? ಆ ಬ್ರಾಹ್ಮಣ 13ನೇ ಅಧ್ಯಾಯ ಭಗವದ್ಗೀತೆ ಹೇಳ್ತಾ ಓಡಾಡ್ತಿದ್ದಂತೆ. ಆ ಮಾತು ಕಿವಿ ಬಿತ್ತಂತೆ. ಕಿವಿ ಬಿದ್ದಿದ್ರೆ ಪೂರ ಆಗಿರ್ತದೆ. ಎಷ್ಟು ಸಾಮರ್ಥ್ಯ ಇದೆ ಲೆಕ್ಕ ಹಾಕಿ. ನಾವು ಭಗವದ್ಗೀತೆ ಹೇಳಿದ್ರಲ್ಲ, ಇನ್ನೊಬ್ರು ಭಗವದ್ಗೀತೆ ಹೇಳಿದ್ದೆ ಕಿವಿಗೆ ಬಿದ್ರೆ ಅರ್ಥ ಕೂಡ ಆಗಿಲ್ಲ ಅವರಿಗೆ ಅಂತ ಎಫೆಕ್ಟ್ ಕ್ರಿಯೇಟ್ ಮಾಡ್ತು ಅಂತ ಹೇಳ್ತಾರೆ. ಈ ಗಂಧಿ ಹೊಡಿತಾರೆ ಬುಲೆಟ್, ನಮ್ಗೆ ಅರ್ಥ ಆಗುತ್ತಾ ಪಾರ ಹೊಡಿತಾ ಇಲ್ಲ ಹಾಗೆ. ಅದು ಬುಲೆಟ್ ಹೊಡೆಯುತ್ತೆ ಏನೋ ಗೊತ್ತಾಗ, ಯಾವ ಕಂಪನಿ ಏನು ಗೊತ್ತಾಗಿಲ್ಲ. ಅದು ಏನು ಬಿದ್ದರೆ ಪ್ರಾಣ ಹೋಗಲೇಬೇಕು. ಇವತ್ತು ನಮಗೆ ದೇಹಕ್ಕೆ ಈ ಶಸ್ತ್ರ ಬಿದ್ದರೆ ಪ್ರಾಣ ಹೇಗಾಗಬೇಕು, ಕಿವಿಗೆ ಶಾಸ್ತ್ರ ಬಿದ್ದರೆ ಹಾಗೆ ಪಾಪ ಆಗಬೇಕು ಅಂತ ಹೇಳ್ತಾರೆ. ದೇಹಕ್ಕೆ ಬಿದ್ದರೆ ಪ್ರಾಣ ಹೋಗುತ್ತೆ, ಜೀವಕ್ಕೆ ಬಿದ್ದರೆ ಹೊರಗೆ ಮನಸ್ಸಿಗೆ ಮುಟ್ಟಿದ್ರೆ ನಮ್ಮ ಪಾಪಗಳ ಪರಿಹಾರ ಶುದ್ಧರಾಗ್ತಾರಂತೆ. ಸ್ವಲ್ಪ ಸ್ವಲ್ಪ ಪಾಪ ಹೋಗಲಿಲ್ಲ, ಎಲ್ಲ ಪಾಪನ ಕಳ್ಕೊಂಡು ಅವಳು ಹೋಗುವಂತ ಹೊರಟು ಬಿಟ್ಟನಂತೆ. ಇದು ಭಗವದ್ಗೀತಾ ಮಹಾತ್ಮೆ ನೋಡಿ, ಎಕ್ಸ್ಟ್ರೀಮ್. ಅವಳು ಪಾಪ ಹೇಗಿತ್ತು ಅಂದ್ರೆ ಮಿತಿ ಮೀರಿ ಹೋಗಿತ್ತು. ಆದರೆ ಭಗವದ್ಗೀತೆ ಹೇಗೆ ಕ್ಯೂರ್ ಮಾಡ್ತಾ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಆ ಒಂದು ಕಿವಿ ಬೀಳ್ತಲಕ್ಕೆ ಸಿದ್ಧ ಮಾಡಿಬಿಟ್ಟಿದೆ. ಇದು ದೇವರ ಮಹಿಮೆ. ಇಂಥ ಭಗವದ್ಗೀತೆ ಕೇಳೋದನ್ನ ಯಾರು ಬಿಡ್ತಾರೆ ಲೆಕ್ಕ ಹಾಕಿ? ಭಗವದ್ಗೀತೆಯನ್ನು ಯಾರೋ ಹೇಳಿದ್ದು ಕೇಳಿದ್ದಕ್ಕೆ ಸದ್ಗತಿ ಆಗೋದಾದ್ರೆ, ಇನ್ನು ನಮ್ಮ ಬಾಳಲ್ಲೇ ಭಗವದ್ಗೀತೆ ಬರಹಾಗಾದ್ರೆ, ನಾವೇ ಭಗವದ್ಗೀತೆ ಹೇಳೋದಾದ್ರೆ, ಭಗವದ್ಗೀತೆ 13ನೇ ಅಧ್ಯಾಯ ಪಾಠ ಮಾಡಿದರೆ ಇಂಥ ಸ್ಥಿತಿನೇ ಬರೋದಿಲ್ಲ ಜೀವನದಲ್ಲಿ. ಅದು ಉದ್ಧಾರದ ಕಥೆ ಹೇಳ್ತಾ ಇತ್ತು. ನಮ್ಮಿಂಥ ಕಥೆ ಕೇಳಿದಾಗ ಏನನ್ಸುತ್ತೆ? ಇವೆಲ್ಲ ಕಥೆಗಳು ಅಷ್ಟೇ. ಆಮೇಲೆ ಕಾಣದೇ ಇದ್ದಿದ್ದೆಲ್ಲ ಕಥೆಗಳು, ಕಂಡಿದ್ದೆಲ್ಲ ಎಷ್ಟೇ ಎಂಜಾಯ್ ಮಾಡಾಕ್ಬಿಡ್ತಾರೆ ಅಷ್ಟೇ. ಈ ಕಥೆಗಳಿಂದಲೇ ತತ್ವ ತಿಳ್ಕೋಬೇಕಾಗಿದ್ದು ನಾವು. ನಮಗೆ ಬಂದರೆ ಅನುಭವ, ಇನ್ನೊಬ್ಬರು ಒಳ್ಳೆ ಕಥೆ ಅಷ್ಟೇ. ನಾವು ಅನುಭವಿಸಿದ್ರೆ ಅನುಭವ ಆಗುತ್ತೆ, ನಮ್ಮ ಜೀವನ ನಮ್ಮ ಕಥೆ ಅನುಭವ, ಉಳಿದವರ ಕಥೆ ಕಥೆ. ಆದ್ರೆ ನಾವು ಅನುಭವ ಮಾಡ್ಕೋಬೇಕು, ಅದು ಮುಖ್ಯ. ಯಾರ ಹೋಗ್ತಾ ಹೋಗ್ತಾ ಕನ್ನಡಿ ಬಿದ್ದು ಬಿಡ್ತಾನೆ ನೋಡ್ತೇವೆ ಅದನ್ನಷ್ಟೇ. ನಾವು ಹೇಳಬಾರದು ಅದು ತತ್ವ. ನಾವು ಹೋಗ್ತಾ ಉಪಯೋಗಿಲ್ಲ, ಅದರಿಂದ ತಿಳ್ಕೊಂಡಿಲ್ಲ ಅಂತ ಅರ್ಥ. ಇನ್ನೊಬ್ಬರು ನೋಡಿ ಕಲಿಯಬೇಕು, ಅನುಭವಿಸಿ ಕಲಿಯೋದು ಒಂದು, ಇನ್ನೊಬ್ರು ನೋಡಿ ಕಲಿಯೋದು ಒಂದು. ಎಲ್ಲ ಅನುಭವಿಸಿ ಕಲಿಯೋದಾದ್ರೆ ವಿಷ ಕೊಡದೆ ಸಾಯ್ತಾರೆ, ಅನುಭವಿಸ್ಕೊಂಡ್ರೆ ಏನಾಗುತ್ತೆ ಸತ್ತೋಗುತ್ತಾರೆ, ಉಪಯೋಗ ಇರ್ತಾರೆ. ಕುರು ಸತ್ತ ನೋಡಿದ್ರೆ ಸಾಕು, ನಾವು ಕೂಡ ನೋಡಬಾರ್ದು ಅದನ್ನ. ಕೆಲವನ್ನು ಮಾಡಿ ನೋಡಬಹುದು, ಆದರೆ ಕೆಲವನ್ನು ಮಾಡಿ ನೋಡಕ್ಕೆ ಹೋಗಬಾರ್ದು. ಮಾಡುವ ನೋಡಿ ನಾವು ದೂರ ಇದ್ಬಿಟ್ರೆ ಸಾಕತ್ತೆ. ಅದಕ್ಕೇನೆ ದುರಾಚಾರದಿಂದ ದೂರ ಇರಬೇಕಾದ್ರೆ ಇಂಥವಳ ಕಥೆ ಮುಖ್ಯ. ಹಾಗಿದ್ರೆ ಏನಿದೆ ಕಥೆ ಇದು 13ನೇ ಅಧ್ಯಾಯಕ್ಕೆ, ಅದಕ್ಕೆ ಏನು ಸಂಬಂಧ ಇದೆ ಅಂತ ಪ್ರಶ್ನೆ. ಈ ಕಥೆಗೆ ಅದಕ್ಕೊಂದು ಸಂಬಂಧ ಇರಬೇಕಲ್ಲ, ಇಲ್ದಕ್ಕಿಲ್ಲದೆ ಅವರಿಗೆ ಸಾಧ್ಯ ಇಲ್ಲ. ಆ ಸಂಬಂಧವನ್ನು ಹೇಳುತ್ತಾರೆ. ಅರ್ಜುನ ಪ್ರಶ್ನೆ ಮಾಡಿದ, ಕೃಷ್ಣ ನನಗಿಷ್ಟು ವಿಷಯ ಬೇಕಾಗಿದೆ, ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಕ್ಷೇತ್ರ ಕ್ಷೇತ್ರಜ್ಞ, ಇಷ್ಟು ನಾನು ತಿಳ್ಕೋಬೇಕಾಗಿದೆ ಕೃಷ್ಣ. ಏತದ್ವೇದಿತು ಇಚ್ಛಾಮಿ ಜ್ಞಾನಂ ಧ್ಯೇಯಂಚ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅದೇ 13ನೇ ಅಧ್ಯಾಯ ಭಗವದ್ಗೀತೆ. ಕ್ಷೇತ್ರ ಕ್ಷೇತ್ರಜ್ಞ, ಆಮೇಲೆ ಈ ಒಂದು ಮುಖ್ಯವಾಗಿ ಜ್ಞಾನ ಮತ್ತು ಜ್ಞೇಯ, ಪುರುಷ ಮತ್ತು ಪ್ರಕೃತಿ, ಆಹಾರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಅಧ್ಯಾಯ. ಜ್ಞೇಯ ಅಂದ್ರೆ ಏನು, ಯಾವ್ದನ್ನು ತಿಳ್ಕೊಳ್ಳೇಬೇಕು ಅಂತಾರಲ್ಲ ಅದು ಜ್ಞೇಯ. ಟೆಕ್ಸ್ಟ್ ಅಂತೀವಲ್ಲ, ಬೇಕಾದ ಪುಸ್ತಕಗಳು ಅದೆಲ್ಲ ತಿಳ್ಕೋಬೇಕಾಗಿಲ್ಲ. ಟೆಕ್ಸ್ಟ್ ತಿಳ್ಕೊಂಡ್ರೆ ಸಾಕಾಗ್ತಾನೆ, ಯಾವ ತಿಳ್ಕೊಂಡ್ರೆ ಫೇಲ್ ಆಗೋದಿಲ್ಲ. ಟೆಕ್ಸ್ಟ್ ತಿಳ್ಕೊಂಡ್ರೆ ಫೇಲ್ ಆಗ್ತಾನೆ. ನಮ್ಮ ಜೀವನದ ಟೆಕ್ಸ್ಟ್ ಆಗುವಂತ ಪ್ರಶ್ನೆ ಅದು ಜ್ಞೇಯ. ಜ್ಞಾನ, ಜ್ಞಾನ ಅಂದ್ರೆ ಯಾವ್ದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಹೊರಟಿದ್ದೇವೆ, ಏನ ಎಲಿಜಿಬಿಲಿಟಿ ಬೇಕು, ಅದು ಜ್ಞಾನ. ಜ್ಞಾನಕ್ಕೆ ಸಾಧನವಾದದ್ದು ಜ್ಞಾನ. ಯಾವ್ದು ತಿಳ್ಕೊಳ್ಳಬೇಕು ಅದು ಜ್ಞೇಯ. ಯಾವ್ದ್ರಿಂದ ಜಗತ್ತು ಸೃಷ್ಟಿಯಾಗುತ್ತೆ, ಮೆಟೀರಿಯಲ್ ಕಾಸ್, ಅದು ಪ್ರಕೃತಿ. ಸೃಷ್ಟಿ ಮಾಡುವ ಭಗವಂತ ಇದ್ದಾರಲ್ಲ ಅವನು ಪುರುಷ. ಅದೇ ರೀತಿನೇ ಕ್ಷೇತ್ರ ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಅದಕ್ಕೂ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ಅರ್ಜುನ, ಇದಂ ಶರೀರಂ ಕೌಂತೇಯ ಕ್ಷೇತ್ರವಿತ್ಯಭಿಧೀಯತೆ ಏತದ್ಯೋ ವ್ಯಕ್ತಿ ತಂಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಈ ದೇಹವನ್ನ ಶರೀರ ಕ್ಷೇತ್ರ ಅಂತ ಕರೀತಾನೆ. ಇದನ್ನ ತಿಳಿದವನು ಕ್ಷೇತ್ರಜ್ಞ ಅನ್ನಿಸ್ತಾನೆ. ಇದು ಸಾಮಾನ್ಯವಾದ ಅರ್ಥ, ಇದು ಮುಖ್ಯ ಅರ್ಥ ಅಲ್ಲ. ಇದಂ ಶರೀರಂ ಅಂದ್ರೆ ಎಂಟೈರ್ ಯೂನಿವರ್ಸ್, ಇಡೀ ಜಗತ್ತಿದೆಯಲ್ಲ, ಇದನ್ನ ಕ್ಷೇತ್ರ ಅಂತ ಕರೀತಾರೆ. ಆದರೆ ಕ್ಷೇತ್ರಜ್ಞ ಅಂದ್ರೆ ಯಾರು, ಇದನ್ನು ಪೂರ್ತಿ ತಿಳಿದವರಿದ್ದಾರೆ ಅವನು ಕ್ಷೇತ್ರಜ್ಞ. ಜಗತ್ತನ್ನು ತಿಳಿದವನು ಕ್ಷೇತ್ರಜ್ಞ. ನಾವೇನು ತಿಳ್ಕೊಂಡ್ಬಿಟ್ರು, ಅನೇಕ ಅರ್ಥ ಏನು ಬರೆದು ಬಿಟ್ರು, ನಮ್ಮ ಶರೀರನೇ ಕ್ಷೇತ್ರ, ಇದು ತಿಳಿದವನು ಕ್ಷೇತ್ರಜ್ಞ. ನಮ್ಮ ಶರೀರ ನಮಗೆ ಗೊತ್ತು, ನಾವೇ ಕ್ಷೇತ್ರಜ್ಞರು ತಿಳ್ಕೊಂಡ್ಬಿಟ್ವಿ. ಅದಲ್ಲ, ಶರೀರ ಅಂದ್ರೆ ಎಂಟೈರ್ ಯೂನಿವರ್ಸ್, ಅದನ್ನು ತಿಳ್ಕೊಂಡವನು ಕ್ಷೇತ್ರಜ್ಞ. ತಿಳ್ಕೊಂಡವನು ಯಾರು ಅಂದ್ರೆ ಭಗವಂತ ಒಬ್ಬನೇ. ಹುಡುಗವರಿಗೆಲ್ಲ ಅದು ಹೊರಗಿದ್ದೇವೆ ಬರುತ್ತೆ, ನಾವು ನಮಗೆ ಅದು ಅರ್ಥ ಆಗಿಲ್ಲ. ಇನ್ನು ಶರೀರನೇ ಕ್ಷೇತ್ರ ಅಂತ ತಿಳ್ಕೊಳ್ಳಿ, ಆದರೂ ನಮಗೆ ಕ್ಷೇತ್ರಜ್ಞರಲ್ಲ ನಾವು. ಯಾತಕ್ಕೆ, ನಮ್ಮ ಶರೀರ ನಮಗೆ ಗೊತ್ತೇನು, ನಮ್ಮ ಶರೀರ ನಮಗೆ ಗೊತ್ತಿದ್ರೆ ಡಾಕ್ಟರ್ ಹೋಗ್ತಾನೆ ಇದ್ದಿಲ್ಲ, ನಮಗೆ ಗೊತ್ತಿರುತ್ತಲ್ಲ ಎಲ್ಲ ಕೂಡ. ಡಾಕ್ಟರ್ ಯಾತಕ್ಕೋ ತಾನೆ ನೋವು ಅಂತಾನೆ, ಗೊತ್ತಿಲ್ಲ ಅಂತ ಆಯ್ತಲ್ಲ. ಯಾತಕ್ಕೋ ಹೊಟ್ಟೆ ನೋವು, ಯಾತಕ್ಕೋ ಯಾತಕ್ಕೋ ಅಂದ್ರೆ ಗೊತ್ತಿಲ್ಲ ಅಂತ ಅರ್ಥ. ಅಂದಮೇಲೆ ನಮ್ಮ ಶರೀರ ನಮಗೆ ಗೊತ್ತಿಲ್ಲ. ಈ ಶರೀರ ಪಿಂಡಾಂಡ, ಅದು ಬ್ರಹ್ಮಾಂಡ. ಪಿಂಡಾಂಡ ನಮಗೆ ಗೊತ್ತಿಲ್ಲ, ಬ್ರಹ್ಮಾಂಡ ನಮಗೆ ಗೊತ್ತಿಲ್ಲ, ಎರಡು ಗೊತ್ತಿರೋ ಭಗವಂತ ಒಬ್ಬನೇ ಕ್ಷೇತ್ರಜ್ಞ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವ್ಯಕ್ತಿ ತಂಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಇಡೀ ವಿಶ್ವ ಕ್ಷೇತ್ರ, ಭಗವಂತ ಕ್ಷೇತ್ರಜ್ಞ. ಇದು ಜ್ಞಾನ ಸದ್ದೇನಾದವನು ಯಾರು, ಯಾರನ್ನ ತಿಳ್ಕೊಳ್ಳಬೇಕು ಅಂದ್ರೆ ದೇವರು ತಿಳ್ಕೊಬೇಕು. ಆಫೀಸಲ್ಲಿ ಇರ್ತಾರೆ, ನಮ್ಗೆ ಯಾರು ಗೊತ್ತಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ರಿಪೋರ್ಟ್ ಯಾರ ಹತ್ರ ಮಾಡ್ಕೊಂಬೋದಿಲ್ಲ, ಆಫೀಸ್ ಹತ್ರ ಮಾಡ್ಕೊಳ್ತಾರೆ. ಬಾಸ್ ಇರ್ತಾನೆ, ಎಲ್ಲ ಗೊತ್ತಿರೋ ಬಾಸ್ ಗೊತ್ತಿಲ್ಲ ಅಂದ್ರೆ ಆಫೀಸಲ್ಲಿದ್ದು ನಾನಾಯಕ. ಜಗತ್ತಿನೊಳಗೆ ನಮಗೆ ಎಲ್ಲ ತಿಳ್ಕೊಳ್ಳೋ ಶಕ್ತಿ ನಮಗಿಲ್ಲ, ಒಬ್ಬನ್ ತಿಳ್ಕೊಂಡ್ಬಿಡ್ಬೇಕು, ಅವನೇ ಜಗನ್ನಾಥನಾದ ಭಗವಂತ. ಯಾರು ದೇವರನ್ನು ತಿಳಿತಾರಲ್ಲ ಅವನು, ಅದು ಜ್ಞೇಯ. ನಾವು ತಿಳ್ಳೇಬೇಕಾದ ವಸ್ತು ಅಂದ್ರೆ ಜ್ಞೇಯ. ತಿಳ್ಕೊಳ್ಳೋದಕ್ಕೆ ಏನು ಎಲಿಜಿಬಿಲಿಟಿ ಬೇಕು ಮುಂದಿನ ಪ್ರಶ್ನೆ. ಇಂಜಿನಿಯರಿಂಗ್ ಮಾಡಬೇಕು, ಎಲಿಜಿಬಿಲಿಟಿ ಬೇಕು ಅದಕ್ಕೆ. ಸುಮ್ಸುಮ್ಮನೆ ಸೀಟ್ ಕೊಡೋದಿಲ್ಲ, ರೀಚ್ ಆಗಿರಲೇಬೇಕು, ಇಷ್ಟು ಪರ್ಸೆಂಟೇಜ್ ಇರಲೇಬೇಕು, ಈ ಕಾಂಬಿನೇಷನ್ ಬೇಕು ಅಂತ ಕೇಳ್ತಾರಲ್ಲ. ಅದು ಬ್ರಹ್ಮಜ್ಞಾನ ಬರಬೇಕಾದ್ರೆ ಅರ್ಹತೆ ಇರಬೇಕು ಅಂತ ಹೇಳ್ತಾರೆ. ಏನು ಅರ್ಹತೆ ಅಂದ್ರೆ 20 ಗುಣ ಹಿಡ್ತಾರೆ, 20 ಗುಣಗಳು. ಅದೆಲ್ಲ ಹೇಳ್ತು ಬಾರಿ ಹೋಗ್ತಾರೆ, ಹಿಂದೆ ಹೇಳಿದೆ, ಇಲ್ಲಿ ಪ್ರವಚನ ಆಗಿದೆ, ಅದು ಹೇಳೋದಕ್ಕೆ ಹೋಗೋದಿಲ್ಲ. 20 ಗುಣ ಇರಬೇಕದ, 20 ಗುಣ ಯಾರಿಗಿರ್ತದೋ ಅವರು ದೇವರನ್ನ ತಿಳ್ಕೊಳ್ಳಕ್ಕಾಗತ್ತೆ, ಇಲ್ಲದೆ ಹೋದ್ರೆ ಸಾಧ್ಯವಾಗೋದಿಲ್ಲ. 20 ಗುಣಗಳಲ್ಲಿ ಕೆಲವು ಗುಣ ಹೇಳ್ತಾರೆ, ಮೌನಂ. ಸುಮ್ಮನೆ ಅವರು ಕಲಿಬೇಕಂತೆ, ಫಸ್ಟ್ ಸುಮ್ಮನೆ ಇರೋದು ಕಲಿಬೇಕು. ಸುಮ್ಮನೆ ಇರೋದು ಕಲಿಯೋದಂದ್ರೆ ಬಾಯಿ ತೆಗಿಬಾರದು ಅಂತಲ್ಲ, ಯೋಚನೆ ಮಾಡಬೇಕು ಅಂತ ಅರ್ಥ. ಮನನಂ ಮೌನಂ ಅಂತ, ಸುಮ್ಮನೆ ಕೊಟ್ಟಿರ್ತಾರಲ್ಲ ಈ ಯೋಚನೆ ಮಾಡ್ತೀರಿ ಅಂತ ಕೇಳಿದ ತಕ್ಷಣ. ಸೊ ಮೌನದ ಹಿನ್ನೆಲೆ ಯೋಚನೆ ಇದೆ. ಈ ಮೂಕರ ಯೋಚನೆ ಮಾಡ್ತಾನೆ ಕರೆಯೋದಿಲ್ಲ, ಬಾಯಿಲ್ಲ ಅಂತ ಬಿಡ್ತಾರೆ ಅಷ್ಟೇ. ಮೂಕ ಮೌನ ಅಂತ ಕರೆಯೋದಿಲ್ಲ, ಬಾಯೇ ಇಲ್ಲ ಅವನಿಗೆ. ಬಾಯಿದ್ದು ಮಾತಾಡದೇ ಇರ್ತಾನಲ್ಲ ಅವನನ್ನ ಮನನ ಮಾಡ್ತಾನೆ ಅಂತ ಕರೀತಾನೆ. ಯಾಕೆ ಯೋಚನೆ ಮಾಡ್ತೀರಲ್ಲ ಅನ್ನ ಮಾತ್ರ ಅದಕ್ಕೆ ಅರ್ಥ. ಅದು ಆತ್ಮ ವಿನಿಗ್ರಹ, ಮನಸ್ಸಿನ ಮೇಲೆ ಹತೋಟಿ ಇರಬೇಕು. ಕೂತವು ವೆಹಿಕಲ್ ನಲ್ಲಿ ಕೂತವನಿಗೆ ವೆಹಿಕಲ್ ಕಂಟ್ರೋಲ್ ಇರಬೇಕು. ನಮ್ಮ ಬಾಡಿ ವೆಹಿಕಲ್, ಆ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲದ ಹೋದ್ರೆ ವೆಹಿಕಲ್ ನಲ್ಲಿ ಕೂತವನಿಗೆ ಆಕ್ಸಿಡೆಂಟ್ ಒಳಗಾಗ್ತಾನೋ, ದೇಹದಲ್ಲಿ ಇದ್ದವನು ಹಾಳಾಗಿ ಹೋಗ್ತಾನೆ. ಅದಕ್ಕೆ ಆತ್ಮ ವಿನಿಗ್ರಹ ಬೇಕು. ಒಂದು ಮಾತು ಹೇಳ್ತಾನೆ ಭಗವಂತ, ಸರಿಯಾಗಿ ಜಗತ್ತನ್ನು ನೋಡಿ ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳಿ, ಅರ್ಥ ಮಾಡಿಕೊಳ್ಳಿ. ಏನದು ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಆ ಮಾತು ನೆನ್ಪಿಟ್ಕೊಂಡ್ರೆ ಮನುಷ್ಯ ದಾರಿ ತಪ್ಪೋದೇ ಇದೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಜನ್ಮ ಹುಟ್ಟು ಎಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳಿ, ಮೃತ್ಯು ಸಾವು ಎಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳಿ. ಸಾಯ್ತಿರ್ತ ಒದ್ದಾಡ್ತಿರ್ತಾರೆ, ನೋಡ್ಲಿಕ್ಕಾಗೋದಿಲ್ಲ ಮನುಷ್ಯನಿಗೆ. ಹಬ್ಬ ನಮಗೂ ಅದು ಬರುತ್ತೆ ನೆನಪಿರಬೇಕು. ನಮಗೆ ಬರುತ್ತೆ ಈಗಲೋ ಇನ್ನಾವಾಗಲೋ, ಈತನಗೂ ಹೋಗದಿರೋದು. ಅದರೆ ಅದರ ಮಾತಾಡೋದು ಸಾವು ಇದೆಯೋ ನಮಗೆ ಯಾರೇ ಡೌಟ್ ಇಲ್ಲ, ಎಂದಿದೆ ಅಷ್ಟೇ ನಮಗೆ ಗೊತ್ತಿದೆ ಅಷ್ಟೇ. ರಿಟೈರ್ಮೆಂಟ್ ಗ್ಯಾರಂಟಿ ಡೇಟ್ ಗೊತ್ತಿಲ್ಲ, ಆ ಥರ ಇದ್ದಾಗ ಈಗಲೋ ಇನ್ನಾವಾಗಲೋ ಈತನಗೂ ಹೋಗದಿರೋದು. ಭೋಗರಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ಎಷ್ಟು ಅದ್ಭುತ ಮಾತದು, ಮನುಷ್ಯನಿಗೆ ಗಂಟೆ ಒಳಗಾಗಬೇಕಂತ ಮಾತದು. ಅದಕ್ಕೇನೆ ಜನ್ಮ ಮೃತ್ಯು ಜನ ಮುಪ್ಪು ಮೃತ್ಯು ಮುಪ್ಪು ಮುಪ್ಪು ಮೃತ್ಯು ಮುಪ್ಪು ಮಗಳು ಬಂದೇ ಬರಬೇಕು ಆಮೇಲೆ ಮೃತ್ಯು, ಅಥವಾ ಮೃತ್ಯು ಆಗಬೇಕು ಬರಬಹುದು, ಹುಡುಗರು ಸಾಯ್ಬೋದಲ್ಲ. ಆ ರೀತಿ ಜರ ಮೃತ್ಯು ಮುಪ್ಪಿದ ನೋಡಿದ ಬದುಕರು ನೋಡ್ತಾರೆ, ಪಾಪ ನೋಡ್ಲಕ್ಕೆ ಓಡ್ಲಕ್ಕೆ ಬರಲ್ಲ, ಕಾಣ್ಲಕ್ಕೆ ಬರೋದಿಲ್ಲ, ಜೋರಾಗಿ ನೋಡಿ ತಿಳ್ಕೊಳಕ್ ಬರಲ್ಲ, ಕವಿತ್ರ ತಗೊಳೋದಕ್ಕೆ ಬರೋದಿಲ್ಲ, ಯಾರ ತಳ್ಳಿಬಿಟ್ರೆ ದಪ್ಪಟ್ಟು ಬೆಳೆಸ್ಕೊಂಡು ಬಿದ್ದು ಬಿಡ್ತಾನೆ ಪಾಪ. ಅದೆಲ್ಲ ಯಾರಿಗೆ ಬರೋದು ಗೊತ್ತಾ, ಬದುಕಿದ್ರೆ ಎಲ್ರಿಗೂ ಬರುತ್ತೆ. ಸತ್ತರೆ ತಾಳು ಬರುತ್ತೆ, ಎಲ್ಲರೂ ಮುಪ್ಪುಗೊಂಡು ಮತ್ತೆ ತಾಳು ಬಂದೇ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿ ಅಂತ ಹೇಳುತ್ತ. ಎಲ್ಲಿ ಯೋಚನೆ ಮಾಡ್ತಾನೆ ಮನುಷ್ಯ? ಎಷ್ಟೋ ಜನಗಳು ತಮಾಷೆ ಮಾಡ್ತಾರೆ ಹೊರತು ಮುಪ್ಪಾದವರನ್ನ, ತಮಗೂ ಅದು ಬರುತ್ತೆ ಅಂತ ಮರೆತು ಬಿಡ್ತಾರೆ. ಮುಪ್ಪಿನ ಎಂಥ ಡಿಪೆಂಡೆನ್ಸ್ ಬರುತ್ತೆ ಗೊತ್ತಾ, ಟೋಟಲಿ ಡಿಪೆಂಡೆನ್ಸ್, ಕೊನೆಗೆ ಹೆಲ್ಪ್ಲೆಸ್. ಅವ್ರ ಮಾತು ಕೇಳೋದಲ್ಲ, ಇವ್ರ ಮಾತು ಕೇಳೋದಲ್ಲ, ತನ್ನ ದೇಹನೇ ಮಾತು ಕೇಳೋದಿಲ್ಲ. ಎದುರು ನಿಲ್ಲಕ್ ಬರೋದಿಲ್ಲ, ಕೂತ್ರೆ ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಗ್ಗಲಾಗಲಿಕ್ ಬರೋದಿಲ್ಲ. ಕೊನೆಗೆ ಹಾಗೆ ಯಾರೋ ಬಂದು ಮರದ ಹೋದ್ರೆ ಹಾಗೆ ಬೆಟ್ಟೋರ್ ಆಯ್ತಾಯ್ತಾನೆ, ಮತ್ತೆ ಮಗ್ಗಲಾಗ್ಲಿಕ್ಕೆ ಬರದಾಯ್ತಾನೆ, ಕಾಲು ಚಾಚುವಂತೆ ಚಾಚಕ್ಕೆ ಬರೋ ಎಳಿಲಕ್ಕೆ ಬರೋದಿಲ್ಲ, ಸ್ಥಿತಿ ಬಂದುಬಿಡ್ತಾನೆ. ಅದಕ್ಕೆ ಮುಪ್ಪನ್ನು ಅರ್ಥ ಮಾಡ್ಕೊಳ್ಳಿ. ಜನ್ಮ ಮೃತ್ಯು ಜರ ವ್ಯಾಧಿ ರೋಗಗಳು ಬೇರೆ, ಜೊತೆಗೆ ಮುಪ್ಪು ಪ್ಲಸ್ ರೋಗ ಗೋವಿಂದ ಅವನ ಅವಸ್ಥೆ ಏನಾಗಬೇಕು, ಏನು ಬೇರೆ ಮುಕ್ತ ಹಣ್ಣು ಮಾಡಿಬಿಡುತ್ತಾನ. ಅದರ ಮೃತ್ಯು ವಿಚಿತ್ರವಾದ ರೋಗಗಳು ಬೇರೆ ಇದೆ, ದುಃಖ ದೋಷ ಅನುದರ್ಶನ ಇದನ್ನೆಲ್ಲ ಮತ್ತೆ ಮತ್ತೆ ನೋಡಿ ಆಗ ದೇವರಿಗೆ ಗಮನ ಬರುತ್ತೆ ಅಂತ ಹೇಳ್ತಾ. ರೋಗ ಬಂತಕ್ಕ ಡಾಕ್ಟರ್ ನೆನಪಾಗ್ತಾರಲ್ಲ, ರೋಗದಿಂದ ವೈದ್ಯ ಹೇಗೋ ಈ ಸಂಸಾರ ರೋಗಕ್ಕೆ ಭಗವಂತನೇ ವೈದ್ಯನಾದ್ರಿಂದ ದೇವ್ರು ನೆನಪಾಗ್ತಾನಾಗ. ಜನ್ಮ ಮೃತ್ಯು ಜರ ಹೇಳ್ತಾರೆ, ವ್ಯಾಧಿ ದುಃಖ ದೋಷಾನುದರ್ಶನ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪತ್ತಿಷು ಇಷ್ಟ ಅನಿಷ್ಟ ಉಪಪತ್ತಿಷು. ನಮಗೆ ಬೇಕಾದ ಬರುತ್ತೆ, ಬೇಡವಾದ್ದು ಬರುತ್ತೆ, ಆಗ ಸಮಚಿತ್ತತ್ವಂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬೇಕಾದ್ದು ಬಂತು ಹಿಗ್ಗಿಬಿಡ್ತಾನೆ, ಬೇಡವಾದ ಬರ್ತೋ ಕುಗ್ಗಿಬಿಡ್ತಾನೆ. ಎರಡು ಡಿಪ್ರೆಷನ್ಗೆ ಕಾರಣ ಆಗುತ್ತೆ, ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕುಗ್ಗಬಾರ್ದು ಹಿಗ್ಗಬಾರ್ದು, ಸುಖದಕ್ಕೆ ಸಮಯಕೃತ್ವ. ಅದನ್ನ ನಿತ್ಯಂಚ ಸಮಚಿತ್ತತ್ವಂ. ಇವತ್ತಿಲ್ಲಿದೆ ಬರೀ ಟೆನ್ಷನ್, ಬಸ್ ಸಿಕ್ಕರೆ ಒಂದು ಟೆನ್ಷನ್, ಸ್ಟಾಪ್ ಮಾಡ್ತಾ ಮತ್ತೆ ಟೆನ್ಷನ್, ಮತ್ತೆ ಸ್ಟಾಪ್ ಅಲ್ಲಿ ಇವರು ಇವನ್ ಬಸ್ ಸಿಗುತ್ತಲ್ಲ ಮತ್ತೆ ಟೆನ್ಷನ್. ಟೆನ್ಷನ್ ಮಯ ನಮ್ಮ ಜೀವನ ಪೂರ್ತಿಯಾಗಿ. ಆದ್ರಿಂದ ಹೇಳ್ತಾರೆ ಸಮಚಿತ್ತತ್ವ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಅದು ಸುಮ್ಮನೆ ಬರೋದಿಲ್ಲ, ಒಂದು ಗುರಿ ಇದ್ದಾಗ ಮಾತ್ರ ಸಾಧ್ಯ. ಗುರಿ ಇರದವನಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬರೋದಿಲ್ಲ. ಗುರಿ ಇರುತ್ತೆ, ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ಹೋಗ್ತಾನೆ ಅಂತ ಗುರಿ ಇದೆ ಅಲ್ಲಿ ಹೋಗಬೇಕು ಅಂತೇಳಿ, ಇಲ್ಲವರು ಬಸ್ ಹತ್ತದಲ್ಲಿ ಅವರು ಆರಾಮ ಹೋಗ್ತೇನೆ ಅಂತ ಹೇಳ್ತಾರೆ. ಅರ್ಜೆಂಟ್ ಹೋಗಬೇಕಾಗಿದೆ, ಎಷ್ಟು ಓವರ್ಲಾಗಿ ಬಸ್ ಹತ್ತಾನೆ, ಕಾರಣ ಗುರಿ ಒಂದು ಮುಟ್ಲೇಬೇಕು ಅಂತ ನಿರೀಕ್ಷೆ ಇದೆ ಅವರಿಗೆ. ನಮ್ಮ ಜೀವನದಲ್ಲಿ ದೇವರನ್ನು ಒದಿಸಲೇಬೇಕು. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಗೊತ್ತು ಗುರಿ ಇಲ್ಲದ ಜೀವನ ಆಗಬಾರದು. ದೇವರನ್ನು ಒಲಿಸಲೇಬೇಕು ಅನ್ನೋ ಗುರಿ ಇದ್ರೆ ಆಗ ಮನುಷ್ಯ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಅದೆಲ್ಲ ಓದಿದ್ರೆ ಆಶ್ಚರ್ಯ ಆಗುತ್ತೆ. ಮತ್ತೆ ಹೇಳ್ತಾ ವಿವಿಕ್ತ ದೇಶ ಸೇವಿತ್ವಂ ಅರಕ ಜನ ಸಂಸದಿ. ಆದಷ್ಟು ಕೂಡ ಏಕಾಂತದಲ್ಲಿರಿ ಅಂತ ಹೇಳ್ತಾರೆ. ಯಾಕೆ ಜನ ಡಿಸ್ಟರ್ಬ್ ಮಾಡ್ತಾರೆ ಸಾಮಾನ್ಯವಾಗಿ. ಪರೀಕ್ಷೆ ನಾಳೆ ಪರೀಕ್ಷೆ ಅಂದ್ರೆ ಮನುಷ್ಯ ಆಗಿರ್ತಾರೆ, ಸಿಗೋದೇ ಕಷ್ಟ, ಒತ್ತಾ ಕೂತ್ಬಿಡ್ತಾರೆ. ನಾಳೆ ಪರೀಕ್ಷೆ ಅಂದ್ರೆ ಸೀರಿಯಸ್ ಆಗ್ತಿರಲ್ಲ, ದೇಹ ಯಾವ ಕಾರಣ ಹೋಗೋದೇ ಸೀರಿಯಸ್ ಆಗಿದೆ ಗಟ್ಟಾಕಿ ಅಂತ ಹೇಳ್ತಾರೆ. ವಿಯುಕ್ತ ದೇಶ ಸೇವಿತ್ವ ಅಯೋಗ್ಯತೆ ಸೇರಬೇಡ. ಅರತಿರು ಜನ ಸಂಸದಿ, ಈ ಕ್ರೌಡ್ಗಳಲ್ಲಿ ಮಿಕ್ಸ್ ಆಗಬೇಡಿ ಅಂತ ಹೇಳ್ತಾರೆ. ಅರತಿರು ಜನ ಸಂಸದಿ, ಮನುಷ್ಯ ಏನಾಗ್ತಾನೆ, ಕ್ರೌಡ್ ಬಿಹೇವಿಯರ್ ಅದು ಸೈಕಾಲಜಿ ದೊಡ್ಡ ಚಾಪ್ಟರ್. ಗುಂಪಿನ ಸೇರಿದ ಮನುಷ್ಯ ಒದಿರ್ಬಿಡ, ಅವರು ಒದಿರ್ಬಿಡ್ತಾರೆ, ಎಷ್ಟು ಒಳ್ಳೆಯವರು ಕೂಡ ಆ ಬಂದು ಇದಾಗಿಡ್ತಾ ಕಾರಣ. ಅದಕ್ಕೆ ಗುಂಪುಗಳಲ್ಲಿ ಸೇರ್ಲಕ್ಕೆ ಹೋಗಬೇಡ. ಇದೆಲ್ಲದನ್ನು ಭಗವಂತ ತಿಳಿಸಿ ಕೊನೆ ಹೇಳ್ತಾನೆ, ಅದು ಇದು ಅಲ್ಲ, ಶಾಸ್ತ್ರವನ್ನು ಯಾವಾಗಲೂ ಕೂಡ ಶ್ರವಣ ಮಾಡಬೇಕು. ಶಾಸ್ತ್ರ ಶ್ರವಣ ಬೇಕು, ಆ ಇಲ್ಲವರೆ ಮನುಷ್ಯ ಉದ್ಧಾರವಾಗೋದಿಲ್ಲ. 20 ಗುಣಗಳನ್ನು ಹೊಂದಿದವನು ನನ್ನನ್ನು ಕಾಣ್ತಾನೆ. ನಾನು ಹೇಗಿದ್ದೇನೆ ಗೊತ್ತಾ? ದೇವರು ವರ್ಣನೆ ಮಾಡ್ತಾನೆ, ದೇವರ ಲಕ್ಷಣವನ್ನು ಹೇಳೋ ಅಧ್ಯಾಯ 13 ಅಧ್ಯಾಯ. ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ತಿ ಶಿರೋಮುಖಂ ಸರ್ವತಃ ಶ್ರುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದೇವರ ಕಾನ್ಸೆಪ್ಟ್ ನೋಡ್ಬೇಕು ಹೇಗಿದೆ ಅಂತ ಹೇಳಿ. ದೇವರಿಗೆ ಎಷ್ಟು ಕೈ ಎಷ್ಟು ಕಾಲ ಅಂದ್ರೆ ಸರ್ವತಃ ಪಾಣಿಪಾದಂತತ್, ಆತನಿ ಮೈಯೆಲ್ಲ ಕೈ ಮೈಯೆಲ್ಲ ಕಾಲು ಅಂತ ಹೇಳಿದ. ದೇವರಿಗೆ ಮೈಯೆಲ್ಲ ಕೈ ಮೈಯೆಲ್ಲ ಕಾಲು, ಮೈಯೆಲ್ಲ ಕಣ್ಣು, ಮೈಯೆಲ್ಲ ಮಗು, ಮೈಯೆಲ್ಲ ಕಿವಿ. ಸರ್ವತಃ ಪಾಣಿಪಾದಂತತ್ ಸರ್ವತೋ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನು ವ್ಯಾಪಿಸಿ ಭಗವಂತ ಇದ್ದಾನೆ. ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ದೇವರಿಲ್ಲದ ಜಾಗನೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ನೋಡದ ವಸ್ತುವೇ ಇಲ್ಲ, ಎಲ್ಲವನ್ನೂ ನೋಡ್ತಾನೆ, ಎಲ್ಲವನ್ನೂ ಕೇಳ್ತಾನೆ. ನಮ್ಮ ಮಾತು ಕೇಳ್ತಾನೆ ದೇವರು, ಗೊತ್ತಿರಬೇಕು ನಮಗೆ. ನಮ್ಮ ಮಾತು ದೇವರು ಕೇಳ್ತಾನೆ ಅಂತ ಗೊತ್ತಾದ್ರೆ ಹುಷಾರಾಗ್ತಾ ಇರ್ತೇವೆ. ಆ ಮೀಟರ್ ಇದೆ ಅಂದ್ರೆ ಆಗ ಫೋನ್ ಜಾಮ್ ಆಗ್ತಾ ಇರ್ತಾರೆ, ಮೀಟರ್ ಬಿಲ್ ಕೊಡಬೇಕಾಗುತ್ತೆ ಅಂತ ಗೊತ್ತವನಿಗೆ. ಇದು ಬಂದಾಗ ಜೋರ ಮಾಡ್ತಾರೆ, ಇನ್ನೊಬ್ಬರು ಮನೆಗೆ ಅವ್ರು ಕೊಡ್ತಾರೆ, ಇವತ್ತೇನಿಲ್ಲ ನಮಗೆ. ನಮ್ಮದಾರ ಉಪಾಯ ಆಗಿಬಿಡ್ತೇವೆ. ನಮ್ಮ ಮಾತನ್ನು ದೇವರು ಕೇಳ್ತಾನೆ, ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾನೆ. ನಮ್ಮ ಅರ್ಥ ಒಳ್ಳೇದು ಮಾಡಿದ್ರೆ ಅನುಗ್ರಹ ಮಾಡ್ತಾನೆ, ಕೆಟ್ಟ ಮಾತಾಡಿ ಶಿಕ್ಷೆ ಕೊಡ್ತಾನೆ. ಇವೆಲ್ಲ ಅರ್ಥ ಮಾಡ್ಕೊತಾದ ಮನುಷ್ಯ ಎಷ್ಟು ಕೇರ್ಫುಲ್ ಆಗಿರ್ತಾನೆ ಗೊತ್ತಾ? ಅದಕ್ಕೆ ಸರ್ವತಃ ಪಾಣಿಪಾದಂತ ಸರ್ವತೋಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ತುಂಬ ಅರ್ಥವೇ ಉಂಟು. ಅದಕ್ಕೆ ದೇವರ ಕಣ್ಣು ಕಿವಿ ಮೊದಲಾದೆಲ್ಲ ಕೆಲಸ ಮಾಡುತ್ತಂತೆ, ದೇವರ ಕಣ್ಣು ಕೇಳುತ್ತಂತೆ, ದೇವರ ಕಣ್ಣು ಓಡಾಡುತ್ತಂತೆ, ದೇವರ ಕಣ್ಣು ಮಾತಾಡುತ್ತಂತೆ ಆಶ್ಚರ್ಯ, ದೇವರ ಕಿವಿ ನೋಡುತ್ತಂತೆ, ಮತ್ತೆ ದೇವರ ಕಾಲು ಯೋಚನೆ ಮಾಡುತ್ತದೆ, ದೇವರ ಕಾಲು ಜಗ ಸೃಷ್ಟಿ ಮಾಡುತ್ತಂತೆ. ಈ ರೀತಿ ದೇವರ ಬಿಟ್ಟು ಯಾರಿಗೂ ಅಂತ ಶಕ್ತಿ ಇಲ್ಲ, ದೇವರಿಗೆ ಮಾತ್ರ ಅಂತ ಶಕ್ತಿ ಇರೋ. ದೇವರ ಕಣ್ಣು ಉಳಿದ ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡುತ್ತೆ, ದೇವರ ಕಿವಿ ಉಳಿದ ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡುತ್ತೆ. ನಮ್ಮ ಕಣ್ಣು ನೋಡಿದ್ರೆ ಸಾಕು, ಬಂದು ಉಳಿದ ಕೆಲಸ ಮಾಡಬೇಕಾಗಿಲ್ಲ. ಬರೀ ನೋಡೋ ಕೆಲಸ ಮಾಡಿದ್ರೆ ಪುಣ್ಯ, ಕಿವಿ ಕೇಳೋ ಕೆಲಸ ಮಾಡಿದ್ರೆ ಪುಣ್ಯ. ದೇವ್ ಆನಿನ್ನ ದೇವರೆಲ್ಲ ಆಗಿಬಿಟ್ಟಿದೆ. ಈ ಬಗ್ಗೆ ದೇವರಿಗೆ ಅರ್ಥ, ದೇವರು ಅರ್ಥ ಮಾಡಿಕೊಂಡ ಮನುಷ್ಯ ಕೆಟ್ಟದಾಗಿ ಹೋಗೋ ಚಾನ್ಸೇ ಇಲ್ಲ. ಸತ್ಯ ಧರ್ಮ ರಾಯಟ, ಸತ್ಯ ಬಿಡೋದಿಲ್ಲ, ಧರ್ಮ ಬಿಡೋದಿಲ್ಲ ನಾವು. ಅದಕ್ಕೆ ರಾಯಣಂತರ ದೊಡ್ಡವರಾದಕ್ಕೆ ಅದೇ ಕಾರಣನೇ. ಈ ಹಿನ್ನೆಲೆಯಲ್ಲಿ ಮನುಷ್ಯ ದೇವರನ್ನ ಹಾಗೆ ಚಿಂತನೆ ಮಾಡಬೇಕು. ತಮಸ ಹೇಳ್ತಾರೆ, ತಮಸ್ಸಿಗಿಂತ ಮೇಲಿದ್ದಾರೆ ಭಗವಂತ. ತಮಸ್ಸು ಅಂದ್ರೆ ಅಜ್ಞಾನ, ದೇವರಿಗೆ ಅಜ್ಞಾನನೇ ಇಲ್ಲ. ಅವೋ ಥಿಂಗ್ಸ್ ಅಂತ ಹೇಳ್ತಾರೆ ದೇವರೆಲ್ಲದ ದೇವರನ್ನ ಮೇಲ್ಕೊಡುತ್ತೇವೆ. ಸಾಮಾನ್ಯವಾಗಿ ಮೇಲಿದ್ದಾನೆ ದೇವರು, ನಮ್ಮೆಲ್ಲರಿಗಿಂತ ಮೇಲಿದ್ದಾನೆ ಅಂತ ಅರ್ಥ. ದೇವರನ್ನ ಯಾರು ಕೆಳ ತೋರಿಸೋದಿಲ್ಲ, ಮೇಲ್ ತೋರಿಸ್ತಾರಷ್ಟೇ. ಅದಕ್ಕೆ ಇದು ಗ್ರೇಟೆಸ್ಟ್ ಅಂತ ಅರ್ಥ. ಅದೇ ಸರ್ವೋತ್ತಮ ಅಂತದ್ದಕ್ಕೆ ಅದೇ ಅರ್ಥ. ಹರಿ ಸರ್ವೋತ್ತಮ ಅಂದ್ರೆ ಅದೇ ಅರ್ಥ. ಇದೆಲ್ಲ ತಿಳಿಸ್ತಾನೆ. ಪ್ರಕೃತಿ ಅಂದ್ರೆ ಏನು? ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಮೂಲಭೂತ ವಸ್ತು ಎಲ್ಲ ಜಲ ಪದಾರ್ಥ, ಅದು ಪ್ರಕೃತಿ. ಸೃಷ್ಟಿ ಮಾಡೋ ಭಗವಂತ ಇದ್ದಾನಲ್ಲ, ಅವನು ಪುರುಷ. ಈಗ ಪ್ರಕೃತಿ ಪುರುಷ, ಜ್ಞಾನ ಜ್ಞೇಯ, ಕ್ಷೇತ್ರ ಕ್ಷೇತ್ರಜ್ಞ, ಆರನ್ನು ಹೇಳೋದಕ್ಕೆ ಈ ಅಧ್ಯಾಯಕ್ಕೆ ಆ ಹೆಸರಿದೆ. ಈ ಅಧ್ಯಾಯಕ್ಕೂ ಅವರು ಏನಾಗಿತ್ತು? ಗಂಡ ಬೇಕಿಲ್ಲ, ಕಂಡೋದಿತ್ತು ಓಡಾಡ್ತಾ ಇತ್ತು. ನಮಗೆ ದೇವರು ಬೇಕಿಲ್ಲ, ಎಲ್ಲೆಲ್ಲೋ ಓಡಾಡ್ತಿದ್ದೆ. ಇದೇ ಸಿಮಿಲಾರಿಟಿ ದುರಾಚಾರ ಅಂದ್ರೆ ಹಾಕಿ ನಮಗೆ ಅರ್ಥ ಆಗುತ್ತೆ. ಗಂಡನ ಬಿಟ್ಟು ಓಡಾಡೋ ಹೆಂಗಸು ಎಷ್ಟು ಕೆಟ್ಟವರು ನಮಗೆ ಅರ್ಥ ಆಗುತ್ತೆ. ಅಷ್ಟೇ ಕೆಟ್ಟವರು ದೇವರು ಬಿಟ್ಟು ಬರುತ್ತೆ ಜೀವ ಅಂತ ಹೇಳುತ್ತೆ. ಅದನ್ನ ಪುರಂದರದಾಸರು ಹೇಳ್ತಾರೆ, ಮುತ್ತೈದಾಗಿರಬೇಕು ಮುದದಿಂದಲಿ. ಗಂಡಸು ಕೂಡ ಮುತ್ತೈದೆಯಾಗಿರಬೇಕು. ಹೇಗೆ ಪತಿಗೆ ಹೆಂಡತಿ ಲಾಯಲ್ ಆಗಿರಬೇಕೋ, ಜಗತ್ಪತಿಯಾದ ಭಗವಂತ ನಾವು ಲಾಯಲ್ ಆಗಿರಬೇಕು. ಇಲ್ಲದ ದುರಾಚಾರ ಅಂತ. ದುರಾಚಾರ, ದೇವರ ನೈವೇದ್ಯ ಇಲ್ಲ, ದೇವರಿಗೆ ಪೂಜೆ ಇಲ್ಲ, ದೇವರಿಗೆ ಏನೂ ಇಲ್ಲ ಅಂದ್ರೆ ಆ ಗಂಡನ ಬಿಟ್ಟ ಹೆಂಡತಿ ಅಂತ ಕೇಳ್ತಿದ್ದ ಲೆಕ್ಕ. ಅದೆಲ್ಲ ಕೂಡ ಅದನ್ನೇ ದಾಸ ದೇವರನ್ನ ಗಂಡ ಅಂತ ಕರೀತಾರೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರು ಪಂಡಿತರು ಅಂತ ಪುರಂದರ ದೇವರನಾಮ. ನಮ್ಮ ಗಂಡ ನಮ್ಮ ಪತಿ ಅಂದ್ರೆ ಭಗವಂತ, ನಮ್ಮ ದೇಹದೊಳಗೆ ನಿಯಾಮಕನಾಗಿದ್ದಾನೆ, ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದೇವೆ ಅಂತ ಹೇಳುತ್ತಾ. ಗಂಡನ್ನು ಬಿಟ್ಟು ಓಡಾಡೋದು ಅಂದ್ರೆ ದೇವರನ್ನು ಮರೆತು ಬರುತ್ತಕ್ಕಂಥ ಜೀವನ. ಮೈನಸ್ ಗಾಡ್ ಎಲ್ಲ ಇಟ್ಕೊಂಡಿದ್ದಾರೆ, ಫ್ರಿಜ್ ಇದೆ, ಟಿವಿ ಇದೆ, ಎಲ್ಲ ಇದೆ, ತಾಲಿಕವಾನೇ ಇದೆ. ಇದು ಪ್ರವಾಸಿ ಫ್ರಿಜ್ಜು ಟಿವಿ ಉಚ್ಚಾಬಿಟ್ಟೆ ಎರಡು ನಾಯಿ ಅಂತ ಇರಲೇಬೇಕು. ಆದ್ರೆ ದೇವರು ಮಾತ್ರ ಇದ್ದಲ್ಲಿ ಮನೆಯೊಳಗೆ. ಎಷ್ಟು ಅನ್ಯಾಯ ಇದು. ಇದೆ ಇಂಥ ಬದುಕೊಂದು ದುರಾಚಾರ ಅಂದ್ರೆ ಅಂಥವಳೇನೆ. ಕೊನೆಗಳು ಗತಿ ಏನಾಯಿತು? ದುರಂತದ ಸಾವನ್ನು ಕಂಡ್ಲು, ದುರಂತದ ಸಾವು ಅವರಿಗೆ ಬಂತು. ಈ ಕಡೆ ಇವನು ನೋಡಿದ್ರೆ ಸದಾಚಾರಿಯಾಗಿದ್ದ ಪಾಪ, ಇವನು ಸದ್ಗತಿ ಹೊರಟುಬಿಡ್ತಾನೆ. ಒಂದು ಹುಲಿ ತಿಂದು ಹಾಕಿದ್ದು ಮುಂದೆ, ಹುಲಿ ಸಿಂಹ ಅವೆಲ್ಲ ಮೃತ್ಯುವಿನ ಸಂಕೇತವು. ಕೊನೆಗೆ ದುರಂತದ ಬಂತು, ಸತ್ತವರು. ಇಂಥ ಒಂದು ಪ್ರಸಂಗದಲ್ಲೂ ಕೂಡ ಉದ್ಧಾರ ಯಾಕಾದ್ಲು ಅಂದ್ರೆ ಭಗವದ್ಗೀತೆಯ ಶೋಕ ಕಿವಿಗೆ ಬಿದ್ದಿದ್ದಕ್ಕೆ ಆ ವಾಯ್ಸ್ ಚೇಂಜ್ ಮಾಡ್ತಾನೆ. ಆ ಧ್ವನಿ ಆಗ್ತಿದ್ದಕ್ಕೆ ಅರ್ಥ ಮಾಡುತ್ತಂತ. ಧ್ವನಿಗೆ ಶಕ್ತಿ ಇದೆ. ಧ್ವನಿಯಲ್ಲೂ ಒಳ್ಳೆ ಧ್ವನಿ ಕೆಟ್ಟ ಧ್ವನಿ ಎಲ್ಲ ಇದೆ. ಒಳ್ಳೆ ಹಾಡು ಹೇಳ್ತಿರ್ತಾರೆ ಖುಷಿಯಾಗುತ್ತೆ, ಕೆಟ್ಟದಾಗ ಅಪಸ್ವರ ಬರುತ್ತೆ, ಇರಿಟೇಟ್ ಆಗುತ್ತೆ. ಧ್ವನಿಗೆ ಒಂದು ಶಕ್ತಿ ಇದೆ, ನಮ್ಗೆ ಅರ್ಥ ಆಗುತ್ತೆ. ಸಂಗೀತ ಹೇಳಬೇಕಾದ್ರೆ ಸರಿಯಾಗಿ ಹೇಳ್ತಿದ್ರೆ ತಲೆ ಹಾಕ್ತಿರ್ತಾನೆ ಮನುಷ್ಯ, ಇಲ್ಲವರು ತಲೆ ಹಾಕ್ತಾನೆ ಬೇಡ ಅಂತ ಹೇಳಿಬಿಟ್ಟು, ಬೇಕು ಅಂತ ಹಾಕೋದ್ರೆ ಬೇಡ ಅಂತ ಹಾಕೋದು ಬೇರೆ. ಆ ದೃಷ್ಟಿಯಿಂದ ನಮಗೆ ಅಪಸ್ವರ ಬಂದು ಹೇಗೆ ಸಹಿಸಿಕೊಳ್ಳೋಕ್ಕಾಗೋದಿಲ್ವಲ್ಲ. ಭಗವದ್ಗೀತೆಯನ್ನು ಹೇಳ್ತಾ ಇದ್ರೆ ಎಲ್ಲ ಬಾಡಿ ಸೆಟ್ರೇಟ್ ಆಗುತ್ತೆ ಅಂತ ಹೇಳಿ ನೆನಪಿರಬೇಕು. ಆ ಸೌಂಡ್ ವೇವ್ಸ್ಗೂ ನಮ್ಮ ನಾಡಿಗಳಿಗೂ ಸಂಬಂಧ ಇದೆ. ಒಳ್ಳೆ ಶಬ್ದಗಳಿಗೆ ಬಿದ್ದಾಗ ನಾಡಿ ಸೆಟ್ರೇಟ್ ಆಗುತ್ತೆ, ಕೆಟ್ಟ ಶಬ್ದ ಬಿದ್ದ ಡಿಸ್ಟರ್ಬ್ ಆಗುತ್ತೆ. ಈ ಕಲ್ಲಲ್ಲಿ ಕಲ್ಲು ಸರೋವರದಲ್ಲಿ ಒಳ್ಳೆ ಸ್ಟಿಲ್ ವಾಟರ್ ಕಲ್ಲು ಹಾಕಿದೆ ಎಲ್ಲ ಶೇಕ್ ಆಗುತ್ತಲ್ಲ ಆಟ. ಅದು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಈ ದುರಾಚಾರ ಕೊನೆಗೂ ಸದ್ಗತಿ ಹೋಗಿತ್ತು. ಭಗವದ್ಗೀತೆಯ ಮಾತು ಕಿವಿಗೆ ಬಿದ್ದಾಗ, ಈ ಮಾತು ಇನ್ನೊಬ್ಬರು ಹೇಳಿದ್ದೆ ಕಿವಿ ಬಿದ್ದಾಗ ಎಷ್ಟು ಎಫೆಕ್ಟಿವ್ ಆಯಿತು ಅಂದಮೇಲೆ ನಾವು ಅದನ್ನು ಕಲಿಯೋಣ, ನಾವು ಅದನ್ನು ಸರಿಯಾಗಿ ಕುತ್ಕೊಂಡೇ ಕೇಳೋಣ, ಆ ಭಾವನೆ ಬಂದರೆ ಎಷ್ಟು ಉದ್ಧಾರದ ಹಾದಿ ಭಗವದ್ಗೀತೆ ತೋರಿಸುತ್ತೆ ಎಂಬ ನಿದರ್ಶನ ಇದು. ಇದಿಷ್ಟು ಒಂದು ಕಥೆ ಇದೆ. ಆರು ಮುಗಿಸ್ಬೇಕಲ್ಲ, ಎರಡು ಮುಗಿಸ್ಬೇಕು ಒಂದು ದಿವಸಕ್ಕೆ. ಅಲ್ಲಿಗೆ ಆರು ಮುಗಿಯುತ್ತೆ, 18 ಮುಗಿಯುತ್ತೆ, ಇರೋ ಮುಗಿಯೋದಿಲ್ಲ. ಅಂದರೆ ಈಗ ಮುಂದಿನ ಕಥೆ ಹೇಳಿದ್ರೆ 14 ಅಧ್ಯಾಯ ಹೇಳ್ತಾರೆ. ಒಂದೊಂದು ಕಥೆನೂ ಬಹಳ ಆಶ್ಚರ್ಯಕರ, ಎಲ್ಲವೂ ಬೇರೆ ಬೇರೆ ಟೈಪ್, ಒಂದೇ ಟೈಪ್ ಇರೋದಿಲ್ಲ, ಹೊಸ ಹೊಸ ಕಥೆಗಳು. ಕಾಶ್ಮೀರ ದೇಶದಲ್ಲಿ ಒಬ್ಬ ರಾಜ, ಶೌರ್ಯ ವರ್ಮ ಅಂತ ಅವನ ಹೆಸರು. ಸಿಂಹಳದಲ್ಲಿ ಒಬ್ಬ ರಾಜ, ಅವನ ಹೆಸರು ವಿಕ್ರಮವೇತಾಳ ಅಂತ ಅವನ ಹೆಸರು. ಇವನು ಕಾಶ್ಮೀರ, ಅವರು ಸಿಂಹಳ, ಇಬ್ಬರು ಬಹಳ ಕ್ಲೋಸ್ ಫ್ರೆಂಡ್ಸ್ ಅಂತ ಇಬ್ಬರು ಕೂಡ. ಇದು ಯಾವುದೋ ಪುರಾಣದ ಕಥೆ. ಎಲ್ಲಿ ಕಾಶ್ಮೀರ ಅಲ್ಲಿ ಸಿಂಹಳ, ಅವರಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಅರ್ಥ ಮಾಡ್ಕೊಂಡ್ರೆ ಆಗಿನ ಕಾಲದ ಕಮ್ಯುನಿಕೇಷನ್ ಮೆಥಡ್ ಏನಿತ್ತು ಅಂತ ಗೊತ್ತಾಗುತ್ತೆ. ಆ ಕಾಲದಲ್ಲಿ ಅಂತ ಕ್ಲೋಸ್ ಫ್ರೆಂಡ್ಸ್ ಆಗಿತ್ತು ಕಾಶ್ಮೀರ. ತನಗೆ ಪರಿಚಯ ಇವತ್ತಂತೂ ಅದು ದೊಂಬೆ ಆಗಿಬಿಟ್ಟಿದೆ, ಒಂಥರ ಟೆರರಿಸ್ಟ್ ಜಾಗದಾಗ ಆಗಿಬಿಟ್ಟಿದೆ. ಹಿಂದಿನ ಕಾಲದ ಕಾಶ್ಮೀರ ಅಂದ್ರೆ ಅದು ಸೆಂಟರ್ ಆಫ್ ನಾಲೆಡ್ಜ್ ಆಗಿತ್ತು ಅಂತ ಹೇಳುತ್ತಾರೆ. ಕಾಶ್ಮೀರ ಅಂದ್ರೆ ಅಲ್ಲಿ ಬರೀತಾರೆ ಸರಸ್ವತಿಗೆ ನೆರೆ ಅಂತ ಕರೀತಾರೆ. ದಾಸರಣ್ಣ ಕಾಶ್ಮೀರಪುರ ವಾಹಿನಿ ಅಂತ ಕರೀತಾರೆ. ಸರಸ್ವತಿಯನ್ನು ಕರಿಬೇಕಾದ್ರೆ ಕಾಶ್ಮೀರಪುರ ವಾಹಿನಿ. ಅಷ್ಟು ಶ್ರೇಷ್ಠವಾದ ವಿದ್ವಾಂಸರಿದ್ದಂತ ಕಾಲ. ಕಾಶ್ಮೀರದ ಪಂಡಿತರು ಅಂತಾನೆ ಹೆಸರಿತ್ತು. ಕಾಶಿ ಪಂಡಿತರು ಹೇಗೋ ಕಾಶ್ಮೀರಿ ಪಂಡಿತರು ಅಂತಾನೆ ಕರೀತಾ ಇದ್ದ ಕಾಲ ಇತ್ತು. ಅಷ್ಟು ಶ್ರೇಷ್ಠವಾದಂತಹ ಒಂದು ಹೆಸರು ಪಡೆದಿದ್ದ ಊರು ಕಾಶ್ಮೀರ. ಸರಸ್ವತಿಯ ಸನ್ನಿಧಾನ, ಒಳ್ಳೆ ರಾಜ. ಆ ಊರಿನ ವಾತಾವರಣ ಹೇಗಿತ್ತು ಅಂದ್ರೆ ಒಳ್ಳೆ ಸ್ವರ್ಗಲೋಕ ಇದ್ದಾಗಿತ್ತು. ಒಳ್ಳೆ ರಾಜ, ಒಳ್ಳೆ ಸ್ಥಳ, ಒಳ್ಳೆ ಜನ, ಇನ್ನೇನು ಇರಬೇಕು ಅದಕ್ಕೆ. ಒಳ್ಳೆ ಮ್ಯಾಚಿಂಗ್ ಆಗಿದ್ದ ಕಾಲ ಅದು, ಭಾರಿ ಸುಖವಾಗಿದ್ದವು. ಆ ಸಿಂಹರ ದೇಶದ ರಾಜ ಶೌರ್ಯವರ್ಮ, ಅವನು ವಿಕ್ರಮವೇತಾಳ, ಅವನು ಭಾರಿ ಸರಿಯಾಗಿದ್ದ. ಇಬ್ರು ಕೂಡ ಭಾರಿ ಸ್ನೇಹಿತರು. ಆಗಾಗ್ಗೆ ಅವನು ಇವನಿಗೆ ಕಾಣಿಕೆ ಕಳಿಸ್ತಾ ಇದ್ದ, ಇವನು ಅವನಿಗೆ ಕಾಣಿಕೆ ಕಳಿಸ್ತಾ ಇದ್ದ. ಈ ಎಕ್ಸ್ಚೇಂಜ್ ಉಡುಗೊರೆ ಕೊಡೋದಿತ್ತಲ್ಲ, ಸಮಾರಂಭ ಬಂದ ಮಾಡ್ಕೋತಾ ಇದ್ರು. ಒಂದ್ಸಲ ಏನ್ ಮಾಡಿದ ಅವನು, ಇವನಂತ್ರ ಈ ಶೌರ್ಯವರ್ಮನಿಗೆ ಎರಡು ನಾಯಿಗಳು ಸಿಕ್ಕುವಂತ, ಒಳ್ಳೆ ಬೇಟ ನಾಯಿಗಳು. ಅವನು ತಗೊಂಡು ಪ್ರೆಸೆಂಟ್ ಮಾಡ್ತಾನೆ ಅವ್ರಿಗೆ ಬೇಟೆ ನಾಯಿಗಳನ್ನು. ಸೊ ನಾಯಿ ಇರೋ ತಪ್ಪಲ್ಲ, ನಾಯಿ ಸಾಕೋದು ಬೇರೆ, ನಾಯಿ ಇಟ್ಕೊಳ್ಳೋದು ಬೇರೆ. ಬೇಟೆ ನಾಯಿಗಳು ಯಾಕೆ ಬೇಕು? ಧರ್ಮರಾಜರಿಗೆ ಬೇಟೆ ನಾಯಿ ಇತ್ತು ಅಂತ ಮಹಾಭಾರತ ಹೇಳುತ್ತೆ. ರಾಜರತ್ರ ಬೇಟೆ ನಾಯಿ ಇರುತ್ತೆ, ಬೇಟೆ ಹೋದಾಗ ಬೇಟೆ ಹಿಡಿದಕ್ಕೆ ಹೆಲ್ಪ್ ಮಾಡುತ್ತವೆಲ್ಲ ಕೂಡ. ಅಂತ ನಾಯಿಗಳು ತಪ್ಪಲ್ಲ, ಆದ್ರೆ ಇವರು ಮನುಷ್ಯನ ಬೇಟೆಯಾಗಬಾರ್ದಷ್ಟೇ. ಮನೆ ಇಟ್ಕೊಂಡು ಆ ರೀತಿ ಇರೋ ನಾಯಿಗಳಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಇದ್ವು. ಒಳ್ಳೆ ನಾಯಿಗಳು, ಹೆಣ್ಣು ನಾಯಿಗಳಂತ ಅದು ಕೂಡ ಶಿಲಕಿ ದ್ವಯ ಅಂತ ಕರೀತಾರೆ. ಅದನ್ನ ಪ್ರೆಸೆಂಟ್ ಮಾಡ್ತಾನೆ ಆ ಸಿಂಹಳದ ವಿಕ್ರಮ ವೇತಾಳನಿಗೆ. ಅವರಿಗೆ ಭಾರಿ ಖುಷಿಯಾಯಿತು. ಅದಕ್ಕೆ ತಕ್ಕಂತೆ ಏನ್ ಮಾಡಿದ ಅವನು, ಅನೇಕ ವಿಧವಾದಂತಹ ತನ್ನಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಕಾಣಿಕೆ ಇವನಿಗೆ ಕಳಿಸಿಕೊಟ್ಟ. ಆನೆ ಕುದುರೆ ಇತ್ತು ಅವನು ಕಳಿಸಿಕೊಟ್ಟ, ಇವನು ಕಳಿಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು. ಈಗ ಅಷ್ಟು ಬೆಲೆ ಇತ್ತ ಅಂತ ಕೇಳಿದ್ರೆ, ಇವತ್ತು ನಾಯಿಗಳಿಗೆ ಬೆಲೆ ಇದ್ದೇ ಇದೆ. ಈ ಬೀದಿ ನಾಯಿಗಳು ಬೇರೆ, ಟೈಗರ್ ಕಾಲು ಅವೆಲ್ಲ ಬೇರೆ, ಅದರದ್ದು ತಾರತಮ್ಯ ಇದೆ. ಈ ಜಟಕ ಕುದುರೆ ಬೇರೆ, ರೇಸ್ ಕುದುರೆ ಬೇರೆ, ಎಲ್ಲ ಆಟ ವ್ಯತ್ಯಾಸ ಇದೆ. ಅದರಿಂದ ಅಷ್ಟು ಬೆಲೆ ಬರತಕ್ಕಂಥ ಇದದು ಬೇಟೆ ನಾಯಿಗಳು ಭಾರಿ ಎಕ್ಸ್ಪರ್ಟ್ ಆಗಿದ್ವು ಅಂತ ಕಳಿಸಿದ. ಅವನು ಕಳಿಸಿದ. ಸ್ವಲ್ಪ ದಿವಸವಾಯಿತು. ಆ ಬೇಟೆ ನಾಯಿ ಉಪಯೋಗ ಮಾಡ್ಕೊಳ್ಳಕ್ಕೆ ಅಂತ ಹೇಳಿ ಅವನು ಬೇಟೆಗೆ ಅಂತ ಹೊರಟ. ಆ ನಾಯಿಗಳಿಗೆ ಏನಾಗಿದೆ ಅಂತ ಗೊತ್ತ? ಅವನು ಬಂಗಾರದ ಚೈನ್ ಹಾಕಿದ್ನಂತ ನಾಯಿಗಳಿಗೆ, ಬಂಗಾರದ ಚೈನ್. ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಅದು. ಇವತ್ತು ಬಿಸ್ಕತ್ ಹಾಕ್ತಾರೆ ತಾಯಿನ ಉಪವಾಸ ಕೊಡಿಸಿ, ಗೊತ್ತಲ್ಲ ನಾಯಿಗಳಿಗೆ. ಈ ಕಂತ್ರಿ ನಾಯಿಗಳಿಗೆ ಬಿಸ್ಕತ್ತು, ಇನ್ನು ಅವಕ್ಕೆ ಆಗಿರ್ಬೇಕು ಲೆಕ್ಕ ಹಾಕಿ. ಆ ಒಳ್ಳೆ ಜೀವಾದ ಒಳ್ಳೆ ನಾಯಿಗಳವು ಎಲ್ಲ ಅನುಕೂಲ ಮಾಡ್ಕೊಂಡು ಹಿಡ್ಕೊಂಡು ಬೇಟೆಗೆ ಅಂತ ಹೊರಟರು. ಹೋಗ್ತಾ ಇದ್ದಾರೆ ಕಾಡೊಳಗೆ, ಒಂದು ಚಿಕ್ಕ ಮಲದ ಮರಿ ಕಾಣಿಸ್, ಚಿಕ್ಕ ಮಲ. ಅದನ್ನು ನೋಡಿದರು, ಹಿಡಿಬೇಕು ಅಂತ ನಾಯಿನ ಬಿಟ್ರು. ಅದಕ್ಕೆ ತಾನು ಹೊಡ್ಕೊಳ್ಬೇಕಾಗಿಲ್ಲ, ನಾಯಿ ಗೊಪ್ಪ ಅಂತ ಹೇಳ್ಕೊಂಡು ಕೊಟ್ಟು ಬಿಡೋದು. ಅದು ಮಲನ್ನು ಹಚ್ಕೊಂಡು ಒಂದು ನಾಯಿ ಹೋಯ್ತು. ಎರಡು ನಾಯಿಗಳು ಒಂದು ನಾಯಿ ಹಚ್ಕೊಂಡು ಹೋಯ್ತು. ಅದು ಹೋಗ್ತಾ ಇದೆ, ಹೋಗ್ತಾ ಇದೆ, ಈಗ ಹೋಗ್ತಾ ಇದೆ. ಮಲ ಬಹಳ ಫಾಸ್ಟ್ ಆಗಿ ಹೋಗುತ್ತೆ ಗೊತ್ತಿರಬೇಕು. ಮಲ ಮಲದ ಸ್ಪೀಡ್ ಭಾರಿ ಜಾಸ್ತಿ, ಈ ನಾಯಿ ಸ್ಪೀಡು ಜಾಸ್ತಿ. ಭಾರಿ ಟ್ರೈ ಮಾಡ್ತಾ ಇದೆ, ಇದು ಹಿಡಿದಕ್ಕೆ ಆಗ್ತಾ ಇಲ್ಲ. ನಾಯಿ ಬಿಡ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ಕೊನೆಗೆ ಹೋಗಿ 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 ಒಂದು ಕೆಸರಿ ಜಾಗ ಬಿತ್ತಂತೆ, ಅಲ್ಲಿ ಬೀಳುತ್ತೆ, ನಾಯಿ ಹೋಗಿ ಹಿಡಿದು ಬಿಡುತ್ತೆ ಅವನು ಹಿಡಿದು. ಆದ್ರೆ ಬಿಡೋದಿಲ್ಲ ಅದು. ಅಂತ್ಯಕಾಲದಲ್ಲಿ ಹೋರಾಟ ಭಾರಿ ಜೋರು, ಒಂದು ಇಲ್ಲಿ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಕೈ ಮನುಷ್ಯನಿಗೆ. ಅಂತ್ಯಕಾಲ ಭಾರಿ ಪ್ರೊಟೆಸ್ಟ್ ಮಾಡುತ್ತವೆಲ್ಲ ಕೂಡ, ಮತ್ತೆ ಬಿಡಿಸ್ಕೊಂಡು ಮತ್ತೆ ಓಡಾಡಕ್ಕೆ ಶುರುವಾಯ್ತಂತೆ. ಅದೇ ಗಾಯವಾಗಿದೆ, ಕಚ್ಚಿದ್ದು ಗಾಯವಾಗಿದೆ ಮಗನ ಬಲಕ್ಕೆ, ಇನ್ನೂ ಓಡ್ತಾ ಇತ್ತು. ಇದು ಮತ್ತೆ ಓಡ್ತಾ ಇತ್ತು, ಅದು ಸಿಕ್ಕಾಯ ಮಾಡೋದು ಮತ್ತೆ ಓಡೋದು, ಸಿಕ್ಕಾಯ ಮಾಡೋದು ಮತ್ತೆ ಓಡೋದು. ಈ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಹಾಕಿ ಅಂತ್ಯಕಾಲದೊಳಗೆ ಮನುಷ್ಯ ಬದುಕಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಎಂಬುದಕ್ಕೆ ಸಾಕ್ಷಿ ಇದು. ಮಳ ಮುಂದೆ ಮುಂದೆ ಹೋಗ್ತಾನೆ ಇದೆ, ಇವನು ಹೋಗ್ತಾನೆ ಇದ್ದಾನೆ, ನಾಯಿ ಹೋಗ್ತಾ ಇದೆ, ಕೊನೆಗಿನ್ನ ಹೋಗಲಾರ ಸ್ಥಿತಿ ಬಂತದ್ದು. ಒಂದ್ ಕಡೆ ಬಿತ್ತು, ಇನ್ನೊಂದು ನಾಯಿ ಅದನ್ನು ಬಿಟ್ಟ ಇವನು, ಇನ್ನೊಂದು ನಾಯಿ ಅವನು ಬಿಟ್ಟ. ಇಬ್ಬರು ಪಂದ್ಯ ಹಾಕೊಂಡಿದ್ದಾನೆ, ಇಬ್ಬರು ರಾಜ ರಾಜಕುಮಾರ ಇಬ್ಬರು ಕೂಡ, ಯಾರ ನಾಯಿ ಮಾನ ಹೇಳಿತ್ತು ಅಂತ ಹೇಳಿಬಿಟ್ಟ ಅಷ್ಟೇ. ಇವನ್ ನಾಯಿ ಆ ನಾಯಿನೂ ಬಂತು, ಅದು ಹಿಡಿಯಕ್ಕೆ ಶುರು ಮಾಡ, ಭಾರಿ ಕಷ್ಟ ಆಯ್ತು ಬಲಕ್ಕೆ. ಪಾಪ ಅಂತೂ ಗಾಯ ಆಗಿದೆ, ಕುಂಟಾಗ್ತದೆ, ಇಷ್ಟಂದು ಕೂಡ ಎಲ್ಲೋ ಪದೇಲಿ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗಿ ಹೋಗಿ ಬರ್ತಾ ಇದೆ. ನಾಯಿಗಳಿಗೆ ಕಣ್ಣು ಕಾಣಬೇಕು, ಮಾತ್ರೆ ಹಿಡಿಯುತ್ತ ಮಾತ್ರೆ ಹಿಡಿದು ಹೋಗ್ತಾ ಇದೆ ಪದದೊಳಗೆ. ಮುಂದೆ ಹೋದ್ರೆ ಭಯಂಕರ ಕೆಸರು, ಅದನ್ನು ಬಿದ್ದು ಬಿಡುತ್ತೆ ಮೊಲ, ಇದು ಹೋಗೋ ಚಾನ್ಸೇ ಇಲ್ಲ ಅದಕ್ಕೆ. ಅಲ್ಲಿ ಬಿತ್ತಂತೆ ಈ ನಾಯಿ ಬಂದು ಅದು ಅಲ್ಲಿ ಬೀಳುತ್ತೆ ಕೆಸರು, ಅದು ಸಿಕ್ಕಾಕೊಂಡ್ಬಿಡುತ್ತೆ. ಅಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ ಆ ಕ್ಷಣಕ್ಕೇನೆ, ಆ ಕ್ಷಣಕ್ಕೆ ಮೊಲ ಕೆಸರು ಸಿಕ್ಕಾಕೊಂಡ್ಬಿಡ್ತು, ಅದು ದೇಹ ಹೋಗೇ ಬಿಡ್ತು, ವಿಮಾನ ಬಂತು, ಅದ ಕುದುರೆ ಹೋಗ್ಬಿಡ್ತ ದಿವ್ಯ ದೇಹ. ಆ ಕೆಸರಿನ ನೀರಲ್ಲಿ ಬಿದ್ದಿದ್ದಕ್ಕೆ ಅದಕ್ಕೆ ಪಾಪ ಎಲ್ಲ ಪರಿಹಾರ ಆಗಿಬಿಟ್ಟು, ಮೊಲದ ಜನ್ಮನ ಹೋಗಿಬಿಟ್ಟು ವಿಮಾನದಲ್ಲಿ ಕೂತು ಸ್ವರ್ಗಕ್ಕೆ ಹೊರಟೋಯ್ತಂತ ಕಡೆ. ಆ ನಾಯಿ ಇತ್ತಲ್ಲ, ನಾಯಿ ಆಗಿದೆ, ಅದನ್ನು ಬಿದ್ದು ಅದು ತಪ್ಪು ಹೋಗಿಬಿಟ್ಟು ಅದು ವಿಮಾನ ಸ್ವರ್ಗಕ್ಕೆ ಹೋಗಿಬಿಡುತ್ತೆ, ಎರಡು ಸ್ವರ್ಗಕ್ಕೆ ಹೋದು. ಈಗ ರಾಜ ನೋಡ್ತಾನೆ, ಮೊಲನೂ ಸಿಗಲಿಲ್ಲ, ನಾಯಿನೂ ಸಿಗಲಿಲ್ಲ, ನೋಡ್ ನೋಡ್ತಲಿಕ್ಕೆ ಎರಡು ಹೊರಟೋಗಿಬಿಟ್ಟು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲೊಬ್ಬ ಋಷಿಗೊಬ್ಬ ಕಾಣ್ತಾನೆ. ಆತನು ಕೇಳ್ತಾನೆ, ಸ್ವಾಮಿ ಏನಿದೆ ಅಲ್ಲ ಅಂತ ಕೇಳ್ತಾನೆ. ಆತ ಹೇಳಿದನಂತೆ, ಇದೆಲ್ಲ ಏನೂ ಅಲ್ಲ, ಎಲ್ಲ ಶಾಸ್ತ್ರ, ಇದೆಲ್ಲ ವೇದಾಂತ ಸಿದ್ಧಾಂತ ಅಂತ ಹೇಳಿದನಂತೆ. ಅದು ಏನೂ ಅರ್ಥ ಆಗೋದಿಲ್ಲ, ಕೆಸರಲ್ಲಿ ಬಿದ್ದು ಹೇಗೆ ವೈಕುಂಠಕ್ಕೆ ಹೋದು ಅಂತ ಕೇಳುತ್ತಾನೆ. ಆತ ಹೇಳಿದನಂತೆ, ಇದು ಆಶ್ರಮ ಯಾವುದೋ ಜಾಗ ಅಲ್ಲ, ಆಶ್ರಮ ನಾವು ತುಂಬಾ ಜನ ಶಿಷ್ಯರಿದ್ದೇವೆ, ನಮ್ಮ ಗುರುಗಳ ಹೆಸರು ವತ್ಸ ಅಂತ ಕರೀತಾರೆ. ವತ್ಸ ಅಂತ ಗುರುಗಳವರು ತುಂಬಾ ಸಿದ್ಧ ಪುರುಷರು, ಪ್ರತಿನಿತ್ಯ ಭಗವದ್ಗೀತೆ 14ನೇ ಅಧ್ಯಾಯವನ್ನ ಎಷ್ಟೆಷ್ಟು ಹೇಳ್ತಾರೋ ಲೆಕ್ಕನೇ ಇಲ್ಲ, ಅವರು ಹೇಳ್ತು ಪಾಲನ ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ನಾವೆಲ್ಲ ಗುರುಗಳ ಹತ್ರ ಪಾಠ ಕಲಿತಾ ಇದ್ದೇವೆ, ಗುರುಗಳಿಗೆ ತುಂಬಾ ಭಕ್ತಿ ನಮಗೆ. ಅವರು ಪಾದ ತೊಳಿತೇವೆ ನಾವು, ಪಾದ ತೊಳೆದ ನೀರು ಹರ್ಕೊಂಬಂದಿದೆ ಅಂತ ಹೇಳ್ತಾರೆ. ಪಾದ ತೊಳೆದ ನೀರು ಹರ್ಕೊಂಡು ಮುಂದೆ ಕೆಸರಾಗಿ ಬಿಟ್ಟಿದೆ, ಪವಿತ್ರವಾದ ನೀರಿದು, ಅದರಲ್ಲಿ ಬಿತ್ತಲ್ಲ, ಅದಕ್ಕೆಲ್ಲ ಹೋಗುತ್ತು ಅಂತ ಹೇಳ್ತಾರೆ. ಈಗ ಭಗವದ್ಗೀತೆ ಓದಿದವರ ಪಾದ ತೊಳೆದ ನೀರು ಕೆಸರಾಗಿ ಅದರಲ್ಲಿ ಬಿದ್ದಿದ್ದು ಗೊತ್ತಂತ ಕೊಯ್ತಂತೆ. ನಾವು ಕೂಡ ಯಾರೋ ಉದ್ದರ ಕರ್ಕೊಂಡ್ಬಂದು ಪಾದ ತೊಳೆದು ಕೆಸರು ಮಾಡಿ ಅದರಲ್ಲಿ ಬಿದ್ದು ಎಚ್ಚರಿ ಮಾಡಬಾರದು. ನಾವೇ ತಿಂತಲ್ಲ ಅಷ್ಟೆಲ್ಲ ಮಾಡೋದಕ್ಕಿಂತ ರಾಗಿ ಮಾಡ್ಕೊತ ರಾಗಿ ಮಾಡ್ಕೊಂಡು ಹಾಗೆ ಮಾಡ್ಕೋಬಾರದು. ಸರಳವಾದ ಪದ್ಧತಿ ಅಂದ್ರೆ ಭಗವತಿ ನಾವು ಡೈರೆಕ್ಟ್ ಆಗಿ ಕೇಳಿದ್ರಾಯ್ತು, ಡೈರೆಕ್ಟ್ ಕಲಿಯೋ ಯೋಗ್ಯತೆ ಇದ್ರಂತೂ ಕಲ್ತು ಬಿಟ್ಟರಂತೂ ಭಾರಿ ಶ್ರೇಷ್ಠ. ನೋಡ್ತಾನೆ ಸದ್ಗತಿ ಹೋದು, ನಮ್ಮ ವತ್ಸ ಗುರುಗಳ ಪಾದೋದಕದ ಫಲ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ರಾಯರ ಸ್ತೋತ್ರ ಹೇಳೋದು ಆ ರೀತಿ, ಯತ್ಪಾದೋದಕ ಸಂಚಯ ಸುರರಿ ಮುಖ್ಯಾಪಘಾತ ಮುಖ್ಯಾಪಘಾತಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸ ಪ್ರಖ್ಯಾತ ಪುಣ್ಯಾವಹ. ಈ ಮಾತನ್ನು ರಾಯರ ಸ್ತೋತ್ರದಲ್ಲಿ ಕೇಳಿದವರಿಗೆ ಅರ್ಥ ಆಗುತ್ತೆ. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯ ಆಪಗ ಆಪಾದಿತ ಅಸಂಖ್ಯ ಅನುತ್ತಮ ಪುಣ್ಯ ಸಂಘ ವಿಲಸ ಪ್ರಖ್ಯಾತ ಪುಣ್ಯಾವಹ. ಗಂಗಾದಿ ತೀರ್ಥಗಳಿಗಿಂತ ಗುರುಗಳ ಪಾದೋದಕ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಭೂತಪ್ರೇತ ಪಿಶಾಚಾದಿ ಪೀಡಾ ತಶ್ಚಲ ಜಾಯತೆ, ಆ ಪಾದೋದಕ ಪ್ರೋಕ್ಷಣೆಯಿಂದಲೇ ದೇವಪೀಡೆ ಹೊರಬಿಡ್ತಾವಂತೆ ಅಷ್ಟು ಮಟ್ಟಿಗೆ. ಸಸ್ಯ ಕುಕ್ಷಿಗತ ದೋಷಾಹ ನಶ್ಯಂತಿ, ಎಲ್ಲ ರೋಗವಾಸಿ ಆಗುತ್ತೆ. ಅಂಧೋಪ ಜೀವದೃಷ್ಟಿ ಸ್ಯಾತ್ ಎಡಮೋಕೋಪಿ ವಾಕ್ಪತಿ. ನಾವು ಈಗ ರಾಯರ ಸ್ತೋತ್ರವು ಅರ್ಥ ಆಗುತ್ತೆ, ಭಗವದ್ಗೀತೆ ಕೇಳಿದ್ಮೇಲೆ ಅರ್ಥ ಆಗುತ್ತೆ. ರಾಯರ ಮಹಿಮೆಗೆ ಏನು ಕಾರಣ ಅಂದ್ರೆ ಭಗವದ್ಗೀತೆ ಕಾರಣ. ಅಂದ್ರೆ ರಾಯರ ಮಹಿಮೆಗೂ ಭಗವದ್ಗೀತೆಗೂ ಏನು ಕಾರಣ, ಸಂಬಂಧ ಏನು ಅಂತ ಕೇಳಿದ್ರೆ, ರಾಯರು ಭಗವದ್ಗೀತೆ ಒಳ್ಳೆ ಗ್ರಂಥ ಬರೆದಿದ್ದಾರೆ, ಅರ್ಥನ ಗೀತಾಭಿವೃತ್ತಿ ಅಂತ ಅದಕ್ಕೆ ಹೆಸರು, ಗೀತಾರ್ಥ ಸಂಗ್ರಹ ಅಂತ ಕರೀತಾರೆ. ಒಂದು ಅಧ್ಯಾಯ ತಿಳಿದಿದ್ದಕ್ಕೆ ಎಷ್ಟಾಗುತ್ತಲ್ಲ, 18 ಅಧ್ಯಾಯಕ್ಕೂ ಬರೆದಿದ್ದಾರೆ. ಅದರ ಕಡೆಕರ್ತಾರ್ಥ ಬರೋದಿಲ್ಲ. ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಜಯತೀರ್ಥರು ಅದಕ್ಕೆ ಪ್ರಮೇಯ ದೀಪಿಕ ನ್ಯಾಯದೀಪಗಳೇನು ಬರೆದಿದ್ದಾರೆ, ಅದನ್ನೆಲ್ಲ ಸೇರಿಸಿ ಬರೆದಿದ್ದಾರೆ. ಹೇಳ್ತಾರೆ ರಾಯರು ಬರೀತಾರೆ ಆರಂಭದಲ್ಲಿ ಹೇಳಬೇಕಾದ್ರೆ, ಎಂಥ ಗ್ರಂಥ ಬರೀತಿದ್ದೇನೆ ಅಂತ ಕೇಳಿದರೆ, ಕುರ್ಮಃ ಕೃಷ್ಣ ಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣ ಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀ ಕೃಷ್ಣ ಗೀತಾಯ ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹ. ನಾವು ಮಧ್ವಾಚಾರ್ಯರ ಭಾಷ್ಯ, ಜಯತೀರ್ಥರ ಟೀಕಾ ಮೊದಲಾದವುಗಳಲ್ಲಿ ಗೀತೆಗೆ ಅರ್ಥ ಬಂದಿದೆ, ಅದನ್ನು ಬರಿತಾ ಇದ್ದೇವೆ. 18 ಅಧ್ಯಾಯಕ್ಕೂ ಬರೆದಿದ್ದಾರೆ. ಅದಕ್ಕೆ ಎಷ್ಟು ಸಿದ್ಧಿ ಇದೆ ನೋಡಬೇಕಲ್ಲ ರಾಯರಿಗೀಗ. ಸೊ ಅದು ಸುಮ್ಮನೆ ಮ್ಯಾಜಿಕ್ ಅಲ್ಲ, ಅದು ಫಿಲಾಸಫಿ, ಅದು ಗೊತ್ತಿರಬೇಕು. ಫಿಲಾಸಫಿ ಬೇರೆ, ಮ್ಯಾಜಿಕ್ ಬೇರೆ. ಮ್ಯಾಜಿಕ್ ಎಂಬುದು ನೋಡಲಿಕ್ಕಷ್ಟೇ, ಅದು ವಸ್ತು ಇರೋದಿಲ್ಲ. ಈ ಸೈನ್ಸ್ ಅಂದರೆ ಆಕ್ಚುಲಿ ಫ್ಯಾಕ್ಟರ್, ಫಿಲಾಸಫಿ ಅಂದ್ರೆ ಅದಕ್ಕಿಂತ ಸೂಪರ್ ಫ್ಯಾಕ್ಟರ್. ಇವತ್ತು ರಾಯರ ಮಹೆ ಎಂಬುದು ಆಕ್ಸಿಡೆಂಟಲ್ ಅಲ್ಲ, ಯಾರೋ ಏನೋ ಕೊಡ್ತಾರೆ ಏನೋ ಆಗುತ್ತೆ ಅಂದ್ರೆ ಮೋಸ. ಆದರೆ ರಾಯರಂಥವರು ರಾಜರಾಜ ಅಂಥವರು ಸಿದ್ಧ ಪುರುಷರು ಕೊಡ್ತಾರೆ ಅಂದ್ರೆ ಅದಕ್ಕೆ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಇವತ್ತು ಯಾರೋ ಔಷಧಿ ಕೊಡ್ತಾನೆ ಬೇರೆ, ಬೈ ಚಾನ್ಸ್ ಆಚೆ ಆಯ್ತು ಬೇರೆ, ಡಾಕ್ಟರ್ ಔಷಧಿ ಕೊಡ್ತಾನೆ, ನಾಲೆಡ್ಜ್ ಇದೆ ಅದ್ರ ಹಿಂದ್ಗಡೆಗೆ. ಆ ಸಂಬಂಧ ರೋಗದ ಜ್ಞಾನ ಇದೆ, ಔಷಧಿ ಜ್ಞಾನ ಇದೆ ಕೊಡ್ತಾನೆ. ಅದು ಸೈನ್ಸ್, ಮೆಡಿಕಲ್ ಸೈನ್ಸ್ ಆಗುತ್ತೆ. ಇವತ್ತು ರಾಯರು ಕೊಡ್ತಕ್ಕಂಥದ್ದೆಲ್ಲ ಶಾಸ್ತ್ರೀಯವಾದ ಸಿದ್ಧಾಂತನೇ ಹೊರತು ಏನೋ ಕೊಟ್ಟೇನೋ ಮಾಡೋದಿಲ್ಲ ಅವರು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನೋ ಕೊಟ್ಟೇನೋ ಮಾಡೋದಾಗಿದ್ರೆ ಇಷ್ಟು ವರ್ಷ ಉಂಟಾಗಿ ಕೊಡೋಕ್ಕಾಗ್ತಿದ್ದಿಲ್ಲ ಅವರು. ಎಷ್ಟು 300 ವರ್ಷ ದಾಟಿ ಹೋಗ್ಬಿಟ್ಟಿದೆ ಈಗಾಗಲೇ 335 ವರ್ಷ. ಇಷ್ಟಾದರೂ ಕೂಡ ಅವ್ರ ಮಹಿಮೆ ಜಾಸ್ತಿ ಆಗುತ್ತೆ ಅಂದ್ರೆ ಅದು ಶಾಸ್ತ್ರದ ಫಲ ಹೊರತು ಬೇರೆ ಅಲ್ಲ. ಈಗಿನ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಮಹಾತ್ಮ್ಯ ನಿಜವಾದ ಅರ್ಥದಲ್ಲಿ ಗೀತೆಯಿಂದ ಏನು ಸಿದ್ಧಿ ಬರುತ್ತೆ ಅಂತ ಹೇಳ್ತಾ ಇದೆ. ಎಲ್ಲ ಸದ್ಗತಿ ಹೊರಟೋದ್ರು. ರಾಜ ಬಂದ, ಅವರಿಗೆಲ್ಲ ಕೇಳ್ತಿದ್ದಾನೆ ಪಾಪ. ಅವನು ಹೇಳಿದ, ಇಷ್ಟೆಲ್ಲ ಯಜಮಾನ ನಕ್ಬಿಟ್ಟಂತ, ಇಷ್ಟೆಲ್ಲ ಅಶಿಷ್ಟ ನಕ್ಬಿಟ್ಟ. ಕೇಳಿದ, ಯಾತಕ್ಕೆ ಅಂತ ಕೇಳಿದ. ಮತ್ತೆ ಅದಕ್ಕೆ ಹೇಳ್ತಾನೆ, ನಾ ಯಾತಕ್ಕೆ ನಗು ಬಂತು ಅಂದ್ರೆ ಈ ನಾಯಿ ಹಿಂದಿನ ಮೇಲೆ ಏನಾಗಿತ್ತು ನನಗೆ ಗೊತ್ತು, ಈ ಮನ ಏನಾಗಿತ್ತು ನನಗೆ ಗೊತ್ತು, ಅದಕ್ಕೆ ನಗು ಬಂತು ಅಂತ ಹೇಳಿದ. ಎಂತ ಶಿಷ್ಯ ಇರ್ಬೇಕಲ್ಲ, ಶಿಷ್ಯನೇ ಹೇಗಿದ್ರು ಗುರುಗಳೇ ಆಗಿರ್ಬೋದು. ಇವನೇ ಹೇಳ್ತಾನೆ, ಈ ನಾಯಿ ಯಾರಂತ ನನಗೆ ಗೊತ್ತು, ಈ ಮನ ಯಾರಂತ ನನಗೆ ಗೊತ್ತು. ಏನಂತ ಕೇಳಿದ್ರೆ, ಹಿಂದೆ ಒಂದು ಊರು, ಆ ಊರಿನಲ್ಲಿ ಒಬ್ಬ ಕೇಶವ ಅಂತ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ವಿಶೇಷವಾದಂತಹ ಒಂದು ಸಿದ್ಧಿ ಇತ್ತು. ಭಗವದ್ಗೀತೆಯನ್ನ ಒಳ್ಳೆ ವ್ಯಕ್ತಿ, ಅವನು ಒಳ್ಳೆ ವ್ಯಕ್ತಿನೇ. ಅವನು ಅವನ ಹೆಂಡತಿ ಯಥಾಪ್ರಕಾರ ದುಷ್ಟಳು. ಅದು ಎಷ್ಟು ಬರುತ್ತೋ ಪುರಾಣದ ಕಥೆಯಲ್ಲಿ ಸಾಧ್ಯನೇ ಇಲ್ಲ. ತುಂಬಾ ದುಷ್ಟ ಹೆಂಡತಿ, ಮಾಡಬಾರದ ಕೆಲಸ ಮಾಡ್ತಾ ಇದ್ಲು. ಭಾರಿ ಸಿಟ್ಟು ಬಂತು, ಒಂದು ಜೋರವಾದ ಸತ್ತು ಹೋಗ್ಬಿಟ್ಲಂತ ಹೆಂಡತಿ ಸತ್ತು ಹೋಗಿಬಿಟ್ಲು. ಆ ಹೆಂಡತಿ ಸತ್ತವನ್ನೆಲ್ಲ ಅವಳೇ ನಾಯಿಯಾಗಿ ಹುಟ್ಟಿರೋ. ಅವನ ಹೆಂಡತಿನ ಕೊಂದ ಪಾಪಕ್ಕೆ ಅವನು ಮನ ಹೋಗ್ತದೆ ಅಂತ ಹೇಳ್ತಾರೆ. ರಿವರ್ಸ್, ಈಗ ಅದು ಮನ, ಇವನು ನಾಯಿ. ಆ ನಾಯಿಗೆ ಅವಳೇನ್ ಮಾಡ್ದ, ಬೇಟೆಗೋಸ್ಕರ ಮಾಡ್ಕೋವಂತ ಕಳಿಸಿದ್ರು. ಈ ನಾಯಿಗೆ ಪೂರ್ವಜನ್ಮದ ವಾಸನೆ, ಅದು ತನ್ನ ಗಂಡ ಕೊಂದಿದ್ನಲ್ಲ ಹಿಡಿಬೇಕು ಅಂತ ಸಿಟ್ಟು. ಅದಕ್ಕೆ ಆ ಮನಕ್ಕೆ ಇವಳು ನನ್ನ ಕೊಂದು ಬಿಡ್ತಾ ಇದ್ದ ಭಯ. ಆ ರೀತಿ ಹೊರಗೆ ಅವ್ರ ಲಿಂಕ್, ಅದು ಹೊರಗಿನ ಲಿಂಕ್ ಬೇರೆ, ಹೊರಗಿನ ಲಿಂಕ್ ಬೇರೆ, ಹೊರಗಿನ ಲಿಂಕ್ ಇದು ಹೊರಗಿನ ಲಿಂಕ್ ಬೇರೆ ಸೇರ್ಕೊಂಡಿದೆ. ಸೇವಾಕರ್ತ ಅಂತ ಕರೀತಾರೆ, ಅಜಯ ಅವಳು ಬರ್ತಾನೆ, ಎರಡು ಸೇರ್ಕೊಂಡಿರುತ್ತೆ. ಚೀಟಿ ಬರ್ತಿದ್ದು ಹೊರಗೆ, ಹೊರಗೆ ಅಜಯ ಇದೆಯಲ್ಲ, ಹೊರಗಿನ ಕಾರಣ ಬೇರೆ ಇದೆ ಅದರೊಳಗೆ. ಅದರಿಂದ ಮಗು ಬರ್ತಾ ನನಗೆ ಅಲ್ಲಿ ಗಂಡ ಹೆಂಡತಿಯಾಗಿದ್ದವರು ಈಗ ಇಲ್ಲಿ ಬಂದು ಈ ಭಗವದ್ಗೀತೆಯ ಫಲದಿಂದಾಗಿ ಆ ಪಾದೋದಕದಲ್ಲಿ ಬಿದ್ದಿದ್ರಿಂದ ಪಾಪ ಕಂಡು ಸದ್ಗತಿಗೆ ಹೋದ್ರು. ನೋಡಿದೆ ನಾನು ಭಗವಂತನ ವ್ಯಾಪಾರ ಎಂಥದ್ದು. ಭಗವಂತ ಎರಡನೇ ಅಧ್ಯಾಯ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿಭಿ. ನಾವೇನು ಒಳ್ಳೆ ಕೆಲಸ ಮಾಡ್ತೇವೆ ಅದಕ್ಕೆ ಒಳ್ಳೆ ಫಲ ಸಿಕ್ಕೇ ಸಿಕ್ಕತ್ತೆ, ಇದನ್ನು ಅಶ್ಯೂರ್ ಮಾಡ್ತಾನೆ ದೇವರು. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಕ್ಕೇ ಸಿಗುತ್ತೆ, ಅದು ಗ್ಯಾರಂಟಿ. ಇದ್ಯಾವುದೋ ಸೈಂಟಿಫಿಕ್ ಲಾ ಅಲ್ಲ, ಸ್ಪಿರಿಚುವಲ್ ಲಾ ಇರುವಂತ. ನ್ಯೂಟನ್ ಸ್ಥಾನವೇ ಗೊತ್ತು, ಇದು ಭಗವಂತನ ನಿಯಮ ಇರುವಂತ. ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಆಗಲೇಬೇಕು, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಆಗಲೇಬೇಕು. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಅದರ ಪರಿಣಾಮದಿಂದ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಕೆಟ್ಟ ಯೋನಿ ಬಂತು, ಭಗವದಿಗೆ ಸಂಪರ್ಕ ಬಂತಲ್ಲ ಒಳ್ಳೆ ಗತಿ ಸಿಕ್ತು. ಅದನ್ನು ನೋಡಿದಾಗ ನಗು ಬಂತು ಅಂತ ಹೇಳಿದ್ರೆ ರಾಜನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಸ್ವಾಮಿ ನನಗೇನು ಆಶ್ಚರ್ಯ, ಈ ಬೇಟೆ ಬೇಡ, ನಾಯಿ ಬೇಡ, ಯಾರು ಬಿಡೋನು ಬೇಡ, ದಯವಿಟ್ಟು ನನಗೆ 14 ಅಂತ ಹೇಳ್ಕೊಡಿ ಅಂತ ಕೇಳಿದನಂತೆ. ಹೇಳಿದ ಪದ್ಧತಿ ಹೊರಟುಬಿಟ್ಟನಂತೆ. ಈ ರಾಜ ಉದ್ಧಾರವಾದ ಕಥೆ ಇತ್ತು. ಆತ ಪ್ರೆಸೆಂಟ್ ಮಾಡಿದ್ರೆ ಮೋಕ್ಷ ಕಾರಣ ಆಯ್ತು. ಪ್ರೆಸೆಂಟ್ ಮಾಡಿದ ನಾಯಿನ ಇವನೇ ಸಿಕ್ಕಿದ್ದು ಮೋಕ್ಷ. ನಾಯಿ ಕೊಟ್ಟರೆ ಮೋಕ್ಷ ಸಿಗುತ್ತೆ ಅಂತ ಅಲ್ಲದಕ್ಕೆ, ನಾಯಿ ಕೊಟ್ಟರೆ ಮೋಕ್ಷ ಸಿಕ್ತಲ್ಲ, ದೇವರನ್ನ ಕೊಟ್ಟರೆ ಇನ್ನಾಗಿರ್ಬೋದು. ಕಾರ್ಯಕ್ರಮ ಮಾಡಿ ರಾಜಿತ್ಯ ಆಚರಣೆ ಮಾಡಬೇಕು. ಜನ್ಮಾಂತರ ಸುಕೃತ ಹಾಗೆ ಉದ್ಧಾರ ಮಾಡ್ತಾ ಇದೆ. ಇದು 14ನೇ ಅಧ್ಯಾಯದ ಮಹತ್ವದ ಕಥೆ. ಅದರ ಮೆಸೇಜ್ ಏನು ಅಂತ ಮುಂದಿನ ಪ್ರ 14ನೇ ಅಧ್ಯಾಯದಲ್ಲಿ ಏನು ವಿಷಯ ಬಂದಿದೆ. ಭಗವದ್ಗೀತೆಯ 14ನೇ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಗುಣಗಳು. ಇವೆಲ್ಲ ಯಾವುದಿದು? ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಭವ್ಯಯಂ. ಭಗವದ್ಗೀತೆ 14ನೇ ಅಧ್ಯಾಯದ ಎಸೆನ್ಸ್ ಅದು. ಇಡೀ ಪ್ರಕೃತಿಯೊಳಗೆ ಮೂರು ಗುಣ ಇವೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣ ಇವೆ. ಆ ಮೂರು ಗುಣಗಳಿಂದ ಇಡೀ ಜಗತ್ತು ಬಂಧಿತವಾಗಿದೆ. ಬಂಧನ ಅಂದ್ರೆ ಹಗ್ಗದ ಬಂಧನ, ಹಗ್ಗದ ಬಂಧನ. ಗುಣ ಅಂದ್ರೆ ಹಗ್ಗ ಅಂತ ಒಂದು ಅರ್ಥ. ಹಗ್ಗ ಸ್ಟ್ರಾಂಗ್ ಇರೋದು ಯಾವಾಗ ಗೊತ್ತಾ? ಅದು ಮುಪ್ಪುರಿ ಮಾಡಿದ್ರೆ, ಮೂರು ಹುರಿ ಆಗಿಬಿಟ್ಟು ಅದು ಸ್ಟ್ರಾಂಗ್ ಇರುತ್ತದೆ. ಆ ದೃಷ್ಟಿಯಲ್ಲಿ ಈ ಸಂಸಾರ ಬಂಧನ ಭಾರಿ ಸ್ಟ್ರಾಂಗ್ ಇದೆ. ಸತ್ವಗುಣ, ರಜೋಗುಣ, ತಮೋಗುಣಗಳ ಬಂಧನ ಇದೆ. ಈ ಬಂಧನ ಇಬ್ಬರಿಗಿಲ್ಲ ಅಂತ ಹೇಳ್ತಾರೆ, ಇಬ್ಬರಿಗಿಲ್ಲ. ಈ ಮೂರು ಗುಣದ ಅಭಿಮಾನಿ ದೇವತೆ ಯಾರು ಗೊತ್ತಾ? ಮಹಾಲಕ್ಷ್ಮಿ. ಜಗದುದರಣ ಅತಿ ವಿವರ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತೆಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಹೊಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ತ್ರಿವರ್ಣಗಳ ಒಟ್ಟು ರೂಪನೇ ಪ್ರಕೃತಿ. ಪ್ರಕೃತಿ ಅಭಿಮಾನ ದೇವತೆ ಮಹಾಲಕ್ಷ್ಮಿ. ಆದ್ರಿಂದ ಮಹಾಲಕ್ಷ್ಮಿ ಓವರ್ ಆಲ್ ಕಂಟ್ರೋಲರ್ ಆದ್ರಿಂದ ಅವರಿಗೆ ಬಂಧನ ಇಲ್ಲ. ಮತ್ತೆ ಇನ್ಯಾರಿಗಿಲ್ಲ ಅಂದ್ರೆ ಮಹಾಲಕ್ಷ್ಮಿ ಪತಿಗೆ ನಾರಾಯಣನಿಗೆ ಬಂಧನ ಇಲ್ಲ. ಲಕ್ಷ್ಮೀನಾರಾಯಣರ ಹೊರತು ಎಲ್ಲರಿಗೂ ಗುಣತ್ರಯಗಳ ಬಂಧನ ಇದೆ. ಈ ಗುಣತ್ರಯಗಳಿಗೆ ಮಹಾಲಕ್ಷ್ಮಿ ಮೂರು ರೀತಿಯಲ್ಲಿ ಅಭಿಮಾನಿಯಾಗಿದ್ದ. ಸ್ತ್ರೀ ಭೂದುರ್ಗ, ಸತ್ವಗುಣಕ್ಕೆ ಶ್ರೀರೂಪ, ರಜೋಗುಣಕ್ಕೆ ಭೂರೂಪ, ತಮೋಗುಣಕ್ಕೆ ದುರ್ಗಾರೂಪ, ಮೂರು ರೂಪದಲ್ಲಿ ಅಭಿಮಾನಿ ದೇವತೆಯಾಗಿದ್ದಾರೆ. ಈ ಬಂಧನ ತಪ್ಪಿಸಿಕೊಂಡ ವ್ಯಕ್ತಿ ಜಗತ್ತಲ್ಲಿ ಯಾರೂ ಇಲ್ಲ. ಬ್ರಹ್ಮದೇವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಂಧನ ಇದೆ. ಆದ್ರೆ ಅವರಿಗಿರೋ ಬಂಧನ ಎಂಥದ್ದು ಗೊತ್ತಾ? ಅದು ನೇಮ್ ಸೇಕ್ ಬಂಧನ ಅಷ್ಟೇ. ಬ್ರಹ್ಮದೇವರ ಬಂಧನ ಸತ್ವ ಪ್ರಚುರ ವಾಣಿಯ ಮುಖ ಸರೋಜಯಿನ, ಸತ್ವಸತ್ವ ಮಹಾಸತ್ವ ಸೂಕ್ಷ್ಮತ್ವ. ಅವ್ರ ಬಂಧನ ಹೇಗೆ ಅಂತ ಕೇಳಿದರೆ ಬಂಗಾರದ ಬಂಧನ ಇದ್ದ. ನಮ್ಮದೆಲ್ಲ ಬಂಧನ ಭಾರಿ ಕೀಳು ಬಟ್ಟದ ಬಂಧನ. ಬ್ರಹ್ಮದೇವರ ಬಂಧನ ಹೆಸರಿಗೆ ದೇವರು ಯಾವ ಬೇಕಾದ್ರೂ ಕಳ್ಕೊಂಡ್ಬಿಡುವ ಅಂತ ಶಕ್ತಿ ಅವರಿಗೆ. ನಿಧಾನವಾಗಿ ಅತ್ಯಾಗ್ತಾ ಬರುತ್ತೆ ಬಂಧನ, ಸೈಟನ್ ಆಗ್ತಾ ಬರುತ್ತೆ. ಅಂತ ಬಂಧನ ನಾವು ವಿರೋಧದಿಂದಾನೆ ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ ಸುಮ್ಮನೆ ಸಾಧ್ಯ ಇಲ್ಲ. ಬಂಧನ ನಮಗಿದೆ. ಯಾರನ್ನ ನಾವು ಬರೆ ಹೋಗ್ತಾರೆ ಬಂಧನ ಹೋಗೋದು ಗೊತ್ತಾ? ಉಳಿದ ಬಹಳ ವರ್ಷಗಳನ್ನು ಮಕ್ಕಳು ಬರೆ ಹೋಗೋದಿಲ್ಲ, ಯಾಕೆ ಅವರೆಲ್ಲ ಬಂದಿದ್ದಾರೆ. ಜೈಲಲ್ಲಿರುವ ಪರಸ್ಪರ ಕೈದಿಗಳು ಬಿಡುಗಡೆ ಮಾಡಂತ ಕೇಳ್ಕೊಂಡಾಗ ಆಗಿರುತ್ತೆ. ಅವರೆಲ್ಲ ಕೊನೆಗೆ ಅದರಲ್ಲಿ ಪಾಪ ಜೊತೆಗಿರುವ ಅವೇಶಗಳೇ ಮಾತಾಡ್ತಾರೆ. ಎಲ್ಲರಿಗೂ ಸೇಮ್ ಕೇಸೆ, ಉದ್ಧಾರ ಆಗೋ ಸಾಧ್ಯ ಇಲ್ಲ. ಯಾರನ್ನ ಕೇಳ್ಕೋಬೇಕು? ಅವರು ಜೈಲ ಅಧಿಪತಿನ ಕೇಳ್ಕೋಬೇಕು. ಜೈ ಅಧಿಪತಿನ ಕೇಳಬೇಕು. ಈ ತ್ರಿಗುಣಗಳ ಬಂಧನಕ್ಕೆ ಒಡೆತ ಯಾರು? ಮಹಾಲಕ್ಷ್ಮಿ. ಅವರ ಗಂಡ ನಾರಾಯಣ. ಅದಕ್ಕೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಯಾರು ದೇವರನ್ನು ಮರ ಹೋಗ್ತಾರಲ್ಲ ಅವರ ಬಿಡುಗಡೆ ಮಾಡುತ್ತಷ್ಟೇ. ಇದನ್ನ ಏಳನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ಗುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ದೇವರನ್ನ ಶರಣ ಹೊಂದುತ್ತಾರೆ ಅವರಿಗೆ ಬಂಧನ ಪರಿಹಾರವಾಗುತ್ತೆ, ಇಲ್ಲ ಹೋದ್ರೆ ಇಲ್ಲ. ಈಗ ಒಂದು ಪ್ರಶ್ನೆ, ಈ ಮೂರು ಗುಣ ಏನು ಕೆಲಸ ಮಾಡುತ್ತೆ ಹೇಳುತ್ತಾರೆ? ನಮ್ಮ ದೇಹದಲ್ಲಿ ಮೂರು ಗುಣಗಳು ಎಲ್ಲರಿಗೂ ಇದೆ, ಮತ್ತೆ ಎಕ್ಸೆಪ್ಷನ್ನೇ ಇಲ್ಲ. ಪ್ರಪೋರ್ಷನ್ ವೇರಿ ಆಗುತ್ತೆ, ಪ್ರಪೋರ್ಷನ್ ವೇರಿ ಆಗುತ್ತೆ. ಇರೋರಿಗೆ ಏನೇನು ಸತ್ವಗುಣದ ಕೆಲಸ ಏನು ಗೊತ್ತೇನು? ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕ ಮನಾಮಯಂ. ಸತ್ವಗುಣ ಯಾವಾಗ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಸತ್ವಗುಣ ಎನ್ಲೈಟನಿಂಗ್ ಯಾವಾಗಲೂ ಕೂಡ. ಸತ್ವಗುಣ ಜಾಸ್ತಿ ಇದ್ದಾಗ ಜ್ಞಾನ ಬರುತ್ತೆ. ರಜೋಗುಣ ಜಾಸ್ತಿ ಇದ್ದಾಗ ಅವನು ಕರ್ಮಾಚರಣೆ ಮಾಡ್ತಾನೆ. ತಮೋಗುಣ ಜಾಸ್ತಿ ಇದ್ದಾಗ ಅವನು ನಿದ್ರೆ ಇತ್ಯಾಮಯ ಮಾಡ್ತಾನೆ. ಮೂರು ಗುಣಗಳು ನಮ್ಮ ದೇಹದಲ್ಲಿ ಮೂರು ಇದೆ. ಮೂರು ಇರೋದಕ್ಕೇನೆ ನಮಗೆ ತಿಳುವಳಿಕೆ ಇದೆ. ಸತ್ವಗುಣ ನಾವು ಕಾರ್ಯಗಳನ್ನ ಮಾಡ್ತೇವೆ, ರಜೋಗುಣ ನಿದ್ರೆ ಮಾಡ್ತೇವೆ, ಬೇಕಾದಷ್ಟು ತಮೋಗುಣ. ಈ ಮೂರು ಗುಣ ನಮ್ಮ ದೇಹದಲ್ಲಿ ಸೇರ್ಕೊಂಡಿದೆ. ಈ ಮೂರು ಗುಣಗಳು ಕೂಡ ನಮ್ಮ ದೇಹದೊಳಗೆ ಯಾವಾಗಲೂ ಇರುತ್ತೆ. ಆದ್ರೆ ಸಾಮಾನ್ಯ ಬ್ಯಾಲೆನ್ಸ್ ಆಗೋದಿಲ್ಲ. ಒಂದನ್ನು ಸಪ್ರೆಸ್ ಮಾಡಿ ಎರಡನ್ನ ಒಂದು ಮೇಲೆ ಬರುತ್ತೆ. ರಜೋಗುಣ ತಮೋಗುಣ ಸಪ್ರೆಸ್ ಮಾಡಿ ಸತ್ವಗುಣ ಮೇಲೆ ಬರುತ್ತೆ. ಅದು ಸತ್ವಗುಣನ ಸಪ್ರೆಸ್ ಮಾಡಿ ರಜೋಗುಣ ಮೇಲೆ ಬರಬಹುದು, ತಮೋಗುಣ ಎರಡನ್ನು ಸಪ್ರೆಸ್ ಮೇಲೆ ಹೋಗಬಹುದು. ಅದು ಹೇಗೆ ಅಂದ್ರೆ ಬೆಳಗಿನ ಹೊತ್ತಿನವರೆಗೆ ಸತ್ವಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬೆಳಗಿನ ಹೊತ್ತು ಸತ್ವಗುಣ ಡಾಮಿನೇಟ್ ಆಗುತ್ತೆ, ಅದು ಫ್ರೆಶ್ ಆಗಿರುತ್ತೆ ಮನಸ್ಸು. ಬೆಳಿಗ್ಗೆ ಬೆಳಿಗ್ಗೆ ಫ್ರೆಶ್ ಆಗಿರ್ತವೆ. ಯಾವಾಗ ಫ್ರೆಶ್ ಆಗಿರೋದಿಲ್ಲ, ಅವ್ರ ವಿಚಾರ ಬೇಡ. ಸಾಮಾನ್ಯ ಬೆಳೆ ಫ್ರೆಶ್ ಆಗಿರ್ತಾರೆ ಮನುಷ್ಯ. ರಾತ್ರಿ ಸುಸ್ತ ಮಲಗಿರ್ತಾನೆ, ಬೆಳೆ ಫ್ರೆಶ್ ಆಗಿರ್ತಾನೆ. ಯಾಕೆ? ಸತ್ವಗುಣ ಜಾಸ್ತಿ ಆಗಿರುತ್ತೆ. ಸಿಂಪಲ್ ಅದು. ಒಂದು ಮಡ್ ವಾಟರ್ ತಗೊಂಡ್ಬಿಟ್ಟು ಒಂದು ಇದರಲ್ಲಿ ಪಾತ್ರೆ ಇಟ್ಟುಬಿಡಿ, ರಾತ್ರಿ ಇಡಿ, ಬೆಳಿಗ್ಗೆ ನೋಡಿ ತಿಳಿ ಕೂತಿರುತ್ತಾಗಲೇ. ಹೇಗೆ ಪಾತ್ರೆಯಲ್ಲಿ ಕಸರ ಕೆಳಗೆ ಹೋಗಿ ತಿಳಿ ಮೇಲೆ ಬರುತ್ತೋ, ರಾತ್ರಿ ಮನೆ ಏಳು ಹೊತ್ತಿಗೆನೆ ಮೇಲೆ ತಿಳಿಯಾದ ಭಾಗ ಬಂದಿರುತ್ತೆ. ಬೆಳಿಗ್ಗೆ ಓದಿದರೆ, ಬೆಳಿಗ್ಗೆ ಜಪ ಮಾಡಿದರೆ, ಸ್ನಾನ ಮಾಡಿದರೆ ಎಲ್ಲ ಒಳ್ಳೆ 100% ಅಕ್ಯುರಿಸಿ ಇದೆ. ಸೈಂಟಿಫಿಕಲ್ಲಿ ಹೇಳ್ತಾರೆ, ರಾತ್ರಿ 10 ಗಂಟೆ 12 ಗಂಟೆ ಹೊತ್ತಿನಲ್ಲಿ 2 ಗಂಟೆ ಓದೋದು ಒಂದೇ, ಬೆಳಿಗ್ಗೆ 5 ಗಂಟೆ ಹೊತ್ತಿನಲ್ಲಿ ಒಂದು 10 ನಿಮಿಷ ಓದೋದು ಒಂದೇ. ಅಷ್ಟು ಮೈಂಡ್ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸತ್ವಗುಣ ನಿಧಾನವಾಗಿ ಡಿಸ್ಟರ್ಬ್ ಆಗುತ್ತೆ, ಡಿಸ್ಟರ್ಬ್ ಆಗ್ತಾ ಆಗ್ತಾ ಬರುತ್ತೆ. 10 ಗಂಟೆ ಹೊತ್ತಿಗೆ ಆಫೀಸ್ಗೆ ಹೋಗ್ತಾನೆ, ಆಕ್ಟಿವಿಟಿ ಶುರುವಾಗುತ್ತಾಗಲೇ, ನಿಧಾನವಾಗಿ ಆಕ್ಟಿವಿಟಿ ಶುರುವಾಗುತ್ತೆ. ಅದಿಷ್ಟು ಕರ್ಮ. ಅದು ರಜೋಗುಣ ಡಾಮಿನೇಟ್ ಆಯ್ತಾಗ, ಸಾಯಂಕಾಲದ ತಮಗೋಣ ಡಾಮಿನೇಟ್ ಆಗಿ ಡಲ್ಲ ಮನೆ ಬರ್ತಾರೆ. ಅಷ್ಟೊತ್ತಿಗೆ ಅದು ಮುಖ ನೋಡಿದ್ರೆ ಸುಸ್ತೋಡೆ ಗೊತ್ತಾಗುತ್ತೆ, ತೊಗೊಂಡು ಮರ್ಕೊಂಡ್ಬಿಡ್ತಾನೆ ಮುಗಿದು. ಅದು ರಾತ್ರಿ ತಮೋಗುಣ, ನಾ ಡೈಲಿ ಹೀಗಾಗುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಅರ್ಥ ಆಗಬೇಕು. ನಮ್ಮ ಜೀವನದಲ್ಲಿ ಬೆಳಗಿನ ಕಾಲ ಬಹಳ ಶ್ರೇಷ್ಠ, ಆದ್ರಿಂದ ಉಪಯೋಗ ಮಾಡ್ಕೊಳ್ಳೋಣ. ನಾನು ಏನು ಉಪಯೋಗ 10 ಕೇಳ್ತೇನೆ, ಉಪಯೋಗ ಮಾಡ್ಕೊತೀವಿ. ಅಲ್ಲಿ ಮೂರೋ ಇರುತ್ತೆ ಅಷ್ಟಕ್ಕಾಗಲೇ, ಸತ್ವಗುಣ ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅಷ್ಟಕ್ಕೆ. ಹಾಗಾಗಬಾರದು. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಕನಿಷ್ಠ ಪಕ್ಷ ಹೇಳಬೇಕು. ಸತ್ವಗುಣ ತುಂಬಾ ಜಾಸ್ತಿ ಇರುತ್ತಲ್ಲ, ಆಗ ಜಪ ಮಾಡಿ ಧ್ಯಾನ ಮಾಡಿ ಒಳ್ಳೆ ಆಕ್ಟಿವಿಟಿ ಒಳ್ಳೆ ಆಕ್ಟಿವ್ ಮಾಡಕ್ ಬರುತ್ತೆ, ಫುಲ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಆಫೀಸ್ ಹೋಗೋ ಒಂದು ಕೆಲಸ ಇದೆ, ಅದನ್ನು ಮಾಡಿ. ಬೆಳಿಗ್ಗೆ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ಜಾಗಿಂಗ್ ಹೋಗ್ಬಿಡ್ತಾರೆ, ನಾಯಿ ಹೇಳ್ಕೊಂಡ್ಬಿಟ್ಟೆ ತಮೋಗುಣ ತಮೋಗುಣ ಹೋಗಿದ್ರೆ ಮತ್ತೆ ಹೇಳ್ಕೊಂಡು ಬಂದಾಗ ಆಗ್ತದೆ. ಎಲ್ಲ ರಾಡಿ ಮಾಡಿ ಕೈ ಹಾಕ್ಬಿಟ್ರೆ ಆಗ ಹಾಗೆ ಮಾಡಬಾರ್ದು. ನೀವು ದಾರಿ ನಡ್ಕೋಬೇಡಿ, ಗಾಡಿ ನಡ್ಕೋಬೇಡಿ ಅಂತ ಹೇಳ್ತಾರೆ. ಹಗಲನ ನಾಯಿ ಬೇಯಿಸುತ್ತೆ, ದೇವರು ಹೇಳಿಸ್ತಾನೆ ಮೇಲೆ. ಆದ್ರಿಂದ ನಾವೆಂದೂ ಕೂಡ ಸತ್ವಗುಣವನ್ನು ಯುಟಿಲೈಸ್ ಮಾಡ್ಕೋಬೇಕು. ರಾತ್ರಿ ಬೇಗ ಮನೆಗೆ ಬಿಡಿ, ಯಾಕೆ ತಮೋ ಗುಣ ಯಾವ ಬರುತ್ತೆ ಮಾಡಿಬಿಟ್ಟೆ ಮುಗಿದೋಗ್ತಾಗ ಅಷ್ಟೇ. ಇದು ಪದ್ಧತಿ ಮಧ್ಯಾಹ್ನದಲ್ಲಿ ಆಫೀಸ್ಗೆ ಹೋಗಿರ್ತಾರೆ, ಕಾರಣ ಅದಕ್ಕೆಲ್ಲ ಇದು ಸಂಪಾದನೆ ಎಲ್ಲ ಮಧ್ಯಾಹ್ನದಲ್ಲಿ ಆಟಕ್ಕೆ ಅಂದ್ರೆ ರಜಗುಣದ ಕಾರ್ಯ. ಇದು ಸಾಮಾನ್ಯವಾಗಿರುತ್ತಂತೆ. ಇನ್ನು ಭಾರಿ ಚೆನ್ನಾಗಿ ಹೇಳ್ತಾರೆ, ಅದೆಲ್ಲ ಓದಬೇಕು ನಾವು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಸತ್ವಗುಣ ಭಾರಿ ಜಾಸ್ತಿ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಅದಕ್ಕೆ ಮಕ್ಕಳು ಭಾಗ ಬರದೆ ಓಡ್ತಿರ್ತಾರೆ ಅವರು ಹುಡುಗರು, ನೆಲಗೋ ಗೊತ್ತಾಗಿಲ್ಲ ಅವರಿಗೆ. ಎಲ್ಲ ಥರ ಏನ ತಮ್ಮ ತೋಮ ಅಂತೇಳಿ ಕಾರ್ಮಿಕರು ನೋಡ್ಬೋದು, ಅವರು ಬೈ ಅಂತ ಸೇರುವ ಹೋಗ್ಬಿಡ್ತಾನೆ ಅವರು, ನಡ್ಕೊಂಡು ಬರೋದಿಲ್ಲ ಅವರಿಗೆ. ಸತ್ವಗುಣ ಜೋರ ಕಲ್ಲತ್ತವ್ರನ್ನ ಮುಂದಕ್ಕೆ, ಇದು ಫಸ್ಟ್. ವಯಸ್ಸಿನಲ್ಲಿ ಹೋಗ್ತಾರೆ, ತಮ್ಮಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಯಾವ್ಕೊಂಡ್ರು ಯಾವ್ಕೊಂಡ್ರು ಬೀಳಿಸ್ಬಿಡ್ತಾರೆ, ಬಿಡೋದಿಲ್ಲ ಅವ್ರು. ತಾರಾಗಳು ಯಾರನ್ನು ಬೀಳಿಸ್ಬಿಡ್ತಾರೆ, ಯಾಕೆ ತಮ್ಮಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತಾರೆ. ವ್ಯವಸ್ಥೆ ಮಾಡಿ ಮಧ್ಯಾಹ್ನ ಹೆಜಗಳ ಜಾಸ್ತಿ ಆಗಿರುತ್ತೆ. ಇದೆಲ್ಲ ಭಗವದ್ಗೀತೆ ಬಿಟ್ಟರೆ ಎಲ್ಲಿ ಸಿಗುತ್ತೆ ನಮಗೆ? ಅದಕ್ಕೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೈಹಿ ಶಾಸ್ತ್ರ ಸಂಗ್ರಹೈಹಿ. ಚಿಕ್ಕ ವಯಸ್ಸಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರಹ್ಲಾದರು ಹೇಳ್ತಾರೆ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ನಮ್ಮ ನಿತ್ಯ ಜೀವನದಲ್ಲಿ ಬೆಳಗಿನ ಕಾಲ ಹೇಗೋ, ನಮ್ಮ ಇಡೀ ಜೀವನದಲ್ಲಿ ಬಾಲ್ಯ ಹಾಗೆ, ಕೌಮಾರಾವಸ್ಥೆ ಹಾಗೆ, ಎಲ್ಲ ಓದೋದೆಲ್ಲ ಆಗ ಇಪ್ಪತ್ತೈದಕ್ಕೆ ಓದ್ ಕ್ಲೋಸ್ ಅಷ್ಟೊತ್ತಿಗೆ ಇಪ್ಪತ್ತೈದು ಸ್ವತ್ತಗಳ ಕುದುರೆ ಬಿಡುತ್ತಾ ಕೆಲಸ ಸೇರ್ತಾನೆ. ಮೇಲೆ ರಜೆ ಕೂಡ ಕೆಲಸ ಸೇರ್ತಾರೆ, ಅದು ರಿಟೈರ್ ಆಗ್ತಾರೆ. ತಮೋಗುಣ ರಿಟೈರ್ ಆಗ್ತಾರೆ. ಮೂರು ಸ್ಟೇಜಸ್, ಸತ್ವಗುಣ ರಜೋಗುಣ ತಮೋಗುಣ. ಈ ಮೂರು ಸ್ಟೇಜ್ ನೋಡಿ ಡೈಲಿ ನೋಡಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಮಗೊಂದು ಪ್ರಶ್ನೆ ಬಂತು, ಎಲ್ರಿಗೂ ಇರುತ್ತೆ, ಮತ್ತೇನು ವಿಶೇಷ ಅಂತ ಕೇಳಿದರೆ ಇಲ್ಲ, ಇದನ್ನು ಕಂಟ್ರೋಲ್ ಮಾಡೋಕೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ದೇಹದೊಳಗೆ ಸತ್ವಗುಣ ಡಾಮಿನೇಟ್ ಆಗಬೇಕಾದಲ್ಲ, ವೆರಿ ಸಿಂಪಲ್ ಮೆಥಡ್. ತಿಳಿ ಕೊಡಬೇಕು ನೀರು, ಏನ್ ಮಾಡ್ತೀರಿ ಅದಕ್ಕೆ ಸ್ಟಿಲ್ ಆಗಿಟ್ಬಿಡ್ತೀರಿ, ತಿಳಿ ಕೊಡುತ್ತೆ. ಏಕಾಚಿ ವ್ರತ ಮಾಡಿ ಆಗ ಮೈಂಡ್ ಸ್ಟಿಲ್ ಆಗುತ್ತೆ, ಸತ್ವಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ವ್ರತ ಮಾಡಿ ಸತ್ವಗುಣ ಡಾಮಿನೇಟ್ ಆಗುತ್ತೆ. ಈ ವ್ರತದ ಕಾಲ ಚಾತುರ್ಮಾಸ್ಯ ವ್ರತ ಇದು, ವ್ರತ ಮಾಡ್ತಾ ಹೋಗಿ ಸತ್ವಗುಣ ಡಾಮಿನೇಟ್ ಆಗಲು ಶುರುವಾಗ. ಇವತ್ತು ವಿಟಮಿನ್ ಶಾರ್ಟೇಜ್ ಸಪ್ಲೈ ಮಾಡ್ತಾರಲ್ಲ, ವಿಟಮಿನ್ ಸಪ್ಲೈ ಮಾಡಿ ವ್ರತಗಳಿಂದ ಸಪ್ಲೈ ಮಾಡಕ್ ಬರುತ್ತೆ. ಇದು ಒಂದು ಮೆಥೆಡ್. ಇನ್ನೊಂದು ಸ್ಮೋಕಿಂಗಿಗೆ ಶುರುವಾಗುತ್ತೆ, ತಮೋಗುಣ ಜಾಸ್ತಿಯಲ್ಲಿ ಶುರುವಾಗುತ್ತೆ. ಸ್ಮೋಕಿಂಗು ಡ್ರಿಂಕಿಂಗ್ ಶುರು ಮಾಡಿಬಿಟ್ರೆ ಮೊದಲೇ ತಮೋಗುಣ ಹುಚ್ಚಾಬಿಟ್ಟು ತಮೋಗುಣ ಬಂದ್ಬಿಡುತ್ತೆ, ಆ ಹುಚ್ಚಾಗಲೇ ಆಗಿಬಿಡುತ್ತಾನೆ ಮನುಷ್ಯ. ಹಾಗೆ ಮಾಡಬೇಡಿ, ದುರಭ್ಯಾಸ ಬಿಡಿ, ತಮೋಗುಣ ಕಡಿಮೆ ಆಗುತ್ತೆ. ಸದಭ್ಯಾಸ ಇಟ್ಟುಕೊಳ್ಳಿ, ಸತ್ವಗುಣ ಜಾಸ್ತಿ ಆಗುತ್ತೆ. ಅದಕ್ಕೆ ವ್ರತ ಇತ್ಯಾದಿ ಉಪವಾಸಗಳನ್ನು ಹೇಳಿದ್ದೆಲ್ಲ. ಇನ್ನು ಮ್ಯಾಕ್ಸಿಮಮ್ ಮಾಡಬೇಕು ಸತ್ವಗುಣ ಅಂದ್ರೆ ಭಗವಂತ ವಿಚಾರ ಕೇಳಿ, ಭಗವದ್ಗೀತೆ ಓದಿ, 100% ಸತ್ವಗುಣ ಬಂದ್ಬಿಡುತ್ತೆ. ಸತ್ವಗುಣ ಬರುತ್ತಲ್ಲ, ಆ ಕಾಯ್ಕೊಳ್ಳೋದು, ಆ ನೀರು ಹಾಗೆ ಬಂತು, ಕೆಸೆಗೆ ಹೋಯ್ತು, ಅದು ಪ್ಯೂರ್ ಆಯಿತು, ಇವನು ಬಿದ್ದ ಅವನು ಪ್ಯೂರ್ ಆಗಿಬಿಟ್ಟ. ಲಿಂಕ್ ಹ್ಯಾಕ್ ಕೊಡುತ್ತೆ ನೋಡಿದ್ರ, ಈ ಕರೆಂಟ್ ಹೊಡೆದಿರುತ್ತೆ, ಅವ್ರು ಹಿಡ್ಕೊಳ್ಳಿ, ಇವ್ರು ಹೊಡಿ, ಇರೋರು ಹೊಡಿ, ಅವನು ಹೊಡಿಯುತ್ತೆ. ಮತ್ತೆ ಎಲ್ಲೇ ಹಿಡಿದು ಅಲ್ಲಿ ಹೊಡಿತಾ ಇರುತ್ತೆ ಕರೆಂಟ್. ಇಂಡಿವಿಜುವಲ್ ಮ್ಯಾಗ್ನೆಟಿಸಮ್ ಹೇಗೋ ಇಂಡಿವಿಜುವಲ್ ಕರೆಂಟ್ ಹಾಗೆ ಬರುತ್ತಲ್ಲ, ಆ ರೀತಿ ಬರುತ್ತೆ. ಸೊ ಭಗವದ್ಗೀತೆಯನ್ನು ಓದಿದವರ ಸಂಪರ್ಕ ಬಂದರೂ ಸಾಕು ನಮಗೆ, ನಮಗೆಲ್ಲ ಅವರ ಸಂಪರ್ಕ ಬಂದ ಮುಂದೆ ನಮಗೆ ಸಂಪರ್ಕ ಬಂದರೆ ಉದ್ಧಾರ ಮಾಡುತ್ತೆ. ಇದು ಭಗವದ್ಗೀತೆ 14ನೇ ಅಧ್ಯಾಯದ ಲಿಂಕ್ ಇದು. ಅದನ್ನು ಹೇಳ್ತಾರೆ, ಯಾರು ಸತ್ವಗುಣ ಜಾಸ್ತಿ ಇದ್ದಾಗ ಸಾಯ್ತಾರೋ ಅವರು ಮೇಲೆ ಹೋಗ್ತಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಇದು ಬಹಳ ಮುಖ್ಯ. ಇದು ಅಂತ್ಯಕಾಲಕ್ಕೆ ಸತ್ವಗುಣ ಜಾಸ್ತಿ ಇದ್ದಾಗ ಸತ್ರೆ ಒಳ್ಳೆ ಮನಸ್ಸಂದ್ರೆ ಹುಟ್ಟುತ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ತಮೋಗುಣ ಜಾಸ್ತಿ ಇದ್ದಾಗ ಸತ್ರೆ ಮೂಢಯೋನಿಷು ಜಾಯತೆ, ಪ್ರಾಣಿಗಳಾಗಿ ಹುಡ್ತಾನೆ, ಪಶು ಪಕ್ಷಿಗಳಾಗಿ ಹುಡ್ತಾನೆ. ಇನ್ನು ಮಧ್ಯ ರಜೋಗುಣ ಜಾಸ್ತಿ ಇದ್ದಾಗ ಸತ್ರೆ ಕರ್ಮ ಸಂಗಿಷು ಜಾಯತೆ. ಮೂರು ಕಾರಣ ಹೇಳ್ತಾರೆ. ಸತ್ವ ಯದಾ ಸತ್ವೇ ವಿವೃದ್ಧೇತು ನಿಧನಂ ಯಾತಿ ದೇಹ ವೃತ್ತ. ಅಲ್ಲಿ ಪುಣ್ಯ ಪುಣ್ಯವಂತರ ಮನೆಯಲ್ಲಿ ಹುಟ್ಟಿ ಸಾಧನೆ ಮಾಡ್ಕೊಂಡ್ಬಿಡ್ತಾನೆ. ಆದ್ದರಿಂದ ಅಂತ್ಯಕಾಲಕ್ಕೆ ಸತ್ವಗುಣ ಜಾಸ್ತಿ ಇರಬೇಕು ಅಂತ ಅರ್ಥ. ಅಂತ್ಯಕಾಲಕ್ಕೆ ಸತ್ವಗುಣ ಜಾಸ್ತಿ ಇರಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ವಿಷ್ಣು ಸಹಸ್ರನಾಮ ಹೇಳ್ತಾನೆ, ಭಗವದ್ಗೀತೆ ಓದ್ತಾನೆ, ಗುರುಗಳ ಸ್ತೋತ್ರ ಹೇಳ್ತಾನೆ, ವಾಯುಸ್ತುತಿ ಹೇಳ್ತಾನೆ. ಸತ್ವಗಳ ಜಾತಿ ಆಗಿ ಆಗಿ ಕೊನೆ ನಾರಾಯಣ ಅಂತ ದೇಹ ಬಿಡ್ತಾನಲ್ಲ, 100% ಅಷ್ಟು ಹುಟ್ಟಿ ಬರೋದೇ ಇಲ್ಲ, ಆ ಸ್ಟೇಜ್ ಹೋಗಿಬಿಡ್ತಾನೆ. ಇನ್ನು ತಮೋಗುಣ ಜಾಸ್ತಿ ಇದ್ದಾಗ ಈ ರೀತಿ ನಾಯಿಯಾಗಿ ಹುಟ್ಟಿತ್ತು, ನಾಯಿಯಾಗಿ ಹುಟ್ಟಿದ, ತಮೋಗುಣ ಜಾಸ್ತಿ ಇತ್ತು, ಪಾದೋದಕದಲ್ಲಿ ಬಿದ್ದ, ಸತ್ವಗುಣ ಜಾಸ್ತಿ ಆಯಿತು, ಮೇಲೆ ಹೋಗಿಬಿಟ್ಟು. ಈ ಸಿಂಪಲ್ ಲಾಜಿಕ್ ಎಷ್ಟು ಸುಲಭವಾಗಿದೆ. ತಮೋಗುಣ ಇದ್ದಾಗ ಸತ್ತಿದ್ದಕ್ಕೆ ನಾಯಿ ಜನ್ಮ ಬಂತು, ಮಲಗುವ ಜನ್ಮ ಬಂತು. ಈ ಸತ್ವಗುಣದ ಕಾಂಟ್ಯಾಕ್ಟ್ ಇದ್ದ ಜಾಗದಲ್ಲಿ ಸತ್ತಿದ್ದಕ್ಕೆ ಸತ್ವಗುಣ ಜಾಸ್ತಿ ಆಗಿ ಮೇಲೆ ಹೊರಟೋದ್ರು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ, ಮಧ್ಯೆ ತಿಷ್ಠಂತಿ ರಾಜಸಾಹ, ಜಗನ್ಯಗಳ ವೃತ್ತಿಸ್ತಾಹ ಅಧೋ ಗಚ್ಚಂತಿ ತಾಮಸಾಹ. ಇವೆಲ್ಲ 14ನೇ ಅಧ್ಯಾಯದ ಶ್ಲೋಕಗಳು. ಆದ್ದರಿಂದ ಗುಣತ್ರಯಗಳಿಗೂ ನಮ್ಮ ನಿತ್ಯ ಜೀವನಕ್ಕೂ, ಗುಣತ್ರಯಗಳಿಗೂ ನಮ್ಮ ಆಯುಷ್ಯಕ್ಕೂ, ಗುಣತ್ರಯಗಳಿಗೂ ನಮ್ಮ ಮುಂದಿನ ಹುಟ್ಟಿಗೂ ನೇರ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಸತ್ವಗುಣವನ್ನು ಜಾಸ್ತಿ ಮಾಡಿಕೊಳ್ಳೋಣ ಬದುಕಬೇಕು. ಇನ್ನು ದೇಹಕ್ಕೇನೆ ಸತ್ವಗಳ ಎಲ್ಲ ಬಂದದ್ದು ಬುದ್ಧಿ ಹೇಗೆ ಬರಬೇಕು ಅಂದರೆ ಶಾಸ್ತ್ರಾಧ್ಯಯನ ಮಾಡಲೇಬೇಕು ಅಂತ ಹೇಳ್ತಾರೆ. ತಸ್ಮಾತ್ ಶಾಸ್ತ್ರ ಪರಂ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತ. ನಾವು ಗಂಟೆಗಟ್ಟಲೆ ಏನೋ ಮಾಡೋದು ಒಂದೇ, ಆದರೆ ಗಂಟೆಗಟ್ಟೆ ಸ್ನಾನ ಮಾಡ್ತಾರೆ, ಬಾಡಿ ಪ್ಯೂರಾಗಿ ಶುರುವಾಗ ಸ್ನಾನ ಮಾಡ್ತಾ ಹೋದಂತೆ ದೇಹ ಶುದ್ಧಿಯಾಗತ್ತೆ, ಶಾಸ್ತ್ರ ಕೆಡ್ತಾ ಹೋದಂತೆ ಮನಃಶುದ್ಧಿಯಾಗತ್ತೆ. ಅದನ್ನೇ ದಾಸ ಹೇಳ್ತಾರೆ, ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ದೇಹದ ಶುದ್ಧಿಗೆ ಈ ತೀರ್ಥ, ಮನಸ್ಸಿನ ಶುದ್ಧಿಗೆ ಜ್ಞಾನ ತೀರ್ಥ. ಆದ್ದರಿಂದ ಸತ್ವಗುಣವನ್ನು ಯಾವಾಗ ಜಾಸ್ತಿ ಮಾಡ್ಕೋಬೇಕು ಅಂತಿದ್ರೆ ಬರೀ ಸ್ನಾನ ಮಾಡ್ತಾ ಕುತ್ಕೊಂಡ್ರೆ ಫಿಸಿಕಲಿ ಆಗ್ತದೆ ಅಷ್ಟೇನೆ, ಶಾಸ್ತ್ರ ಅಂದರೆ ಸ್ಪಿರಿಚುವಲಿ ಆಗ್ತಾನೆ. ಆದ್ದರಿಂದ ಪ್ರತಿನಿತ್ಯದಲ್ಲೂ ಕೂಡ ಹರಿಕಥಾ ಶ್ರವಣ ಮಾಡೋ ನಿರಂತರ, ತರಗತಿಗೆ ಇದು ನಿರ್ಧಾರ ನೋಡೋ ಅಂತ ಹೇಳ್ತಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ, ನಾನ್ ಸ್ಟಾಪ್ ಹರಿಕಥಾ ಶ್ರವಣ ಮಾಡು. ರಾತ್ರಿ ತಮೋಗುಣ ಜಾಸ್ತಿ ಯೋಚನೆ ಮಾಡಬೇಡಿ, ಶಾಸ್ತ್ರ ಓದ್ತೀರಿ ಮತ್ತೆ ಸತ್ವಗುಣ ಜಾಸ್ತಿ ಆಗುತ್ತೆ. ರಾತ್ರಿ 12 ಗಂಟೆ ಓದಿದ್ರು ಕೂಡ ನಿಮಗೆ ಶಾಸ್ತ್ರಜ್ಞಾನ ಇದ್ರೆ ಅದು ಸತ್ವಗುಣನೇ, ತಮೋಗುಣ ಬರೋದೇ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ 14ನೇ 14ನೇ ಅಧ್ಯಾಯ ನಿತ್ಯ ಜೀವನವನ್ನು ರಿವ್ಯೂ ಮಾಡ್ಕೊಳ್ಳೋದು ಒಳ್ಳೆ ಅಧ್ಯಾಯ. ಮತ್ತೆ ಕೋಪ ಬರುತ್ತೆ, ತಮೋಗುಣ ಜಾಸ್ತಿ ಇದೆ ಅಂತ ಅರ್ಥ, ಶಾಂತರಾಗಿರುತ್ತೆ ಸತ್ವಗುಣ ಜಾಸ್ತಿ ಅಂತ ಅರ್ಥ. ಒಂದಕ್ಕೊಂದು ಲಿಂಕ್ ಎಲ್ಲ ಲಿಂಕ್ ಕೊಟ್ಕೋತಾ ಹೋಗ್ತಾರೆ. 14ನೇ ಅಧ್ಯಾಯ ತನ್ನ ಮರಣ ಮಾಡ್ತಾ ಹೋಗಿಬಿಟ್ರೆ ಪೂರ್ತಿಯಾದಂತ ಸಿದ್ಧಿ ಪಡೆಯಲಿಕ್ಕೆ ಬರುತ್ತೆ. ಅಷ್ಟು ಅಮೂಲ್ಯವಾದ ಅಧ್ಯಾಯ ಈ 14ನೇ ಅಧ್ಯಾಯ. ಅದರ ಸಿದ್ಧಿಯನ್ನು ಹೇಳಿದ ಭಾಗನೇ ಈ ಭಾಗ ಇದೆ. ಇನ್ನು ಆ ಭಾಗ ಮುಗುದಿಲ್ಲ, ಇನ್ನೂ ಸ್ವಲ್ಪ ಹೇಳೋದಿದೆ 14ನೇ ಅಧ್ಯಾಯದ ಬಗ್ಗೆ. ಇನ್ನು ಉಳಿದಿರೋದು 4ನೇ ಅಧ್ಯಾಯದ ಕಥೆ ಉಳಿ. ನೀವು ಹೀಗೆ ಮೊದಲೇ ಅನೌನ್ಸ್ ಮಾಡಿರೋ ಹಾಗೆ ನಾಳೆ ಸರಿಯಾಗಿ 6:30 ಶುರು ಮಾಡಿಬಿಟ್ಟು ಈ 13, 14 ಆಯಿತು, 15, 16, ನಾಡಿದ್ದು 17, 18. ಒಂದೊಂದು ಮೊದಲೇ ಹೇಳಿದ್ದೇನೆ, ಯಾವೆರಡು ಕಥೆಗಳು ಒಂದು ರೀತಿ ಇಲ್ಲ, ಹೊಸ ಹೊಸ ರೀತಿಯಲ್ಲಿ ಇರುತ್ತೆ ಕಥೆ, ಹೊಸ ರೀತಿ ಅದರ ಅಪ್ಲಿಕೇಶನ್ ಹೊಸ್ತಿರುತ್ತೆ, ಅದು ಥೀರಿ ಕನೆಕ್ಟ್ ಮಾಡೋ ರೀತಿಯೇ ಹೊಸ್ತಾಗಿರುತ್ತೆ. ನಾಳೆ ದಿವಸ ಸರಿಯಾಗಿ ಅದನ್ನು ಮುಂದುವರಿಸೋಣ. ಮತ್ತೆ ಅದೆಲ್ಲ ಹಿಂದಿನ ಅಧ್ಯಾಯದ ಕಥೆಗಳು ಇಲ್ಲ ಅಂತ ಯೋಚನೆ ಮಾಡಬೇಡಿ. ನಮ್ಮ ಪ್ರತಿಷ್ಠಾನದಿಂದ ಗೀತಾ ಮಾಸ್ಯ ಪುಸ್ತಕನೇ ಪ್ರಿಂಟ್ ಆಗಿದೆ, 18ನೇ ಅಧ್ಯಾಯದ ಕಥೆನೂ ಸಿಗುತ್ತೆ ಒಟ್ಟಿಗೆ ಅದರಲ್ಲಿ, ಮತ್ತು ಭಗವದ್ಗೀತೆಯ ಇದಕ್ಕೆ ಸಂಬಂಧನೂ ಸಿಗುತ್ತೆ. ಆ ಪುಸ್ತಕ ಸಿಗುತ್ತೆ, ಬೇಕಾದರೂ ತಗೊಳ್ಬಹುದು. ಬಹಳ ಬಹಳ ಕಡಿಮೆ ಬೆಲೆ ಕೊಡೋರು, ಜಾಸ್ತಿ ಬೆಲೆ ಇಲ್ಲ ಅದಕ್ಕೆ. ಅದೆಲ್ಲರೂ ಅದನ್ನು ಯಾರು ಓದಿದ್ದೀರಿ ಈ ಹಿಂದಿನ ಕೇಳಿಲ್ಲ ಅದನ್ನು ಓದಬಹುದು, ಮತ್ತೆ ಡಾಕ್ಟರ್ಗಳು ಅದನ್ನು ಓದಬಹುದು. ಭಗವದ್ಗೀತೆ ಅರ್ಥದ್ದು ಸಿಗುತ್ತೆ, ಅನೇಕ ಬೇರೆ ಬೇರೆ ಪುಸ್ತಕಗಳು ಸಿಗುತ್ತೆ, ಅದನ್ನು ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಸೀಡಿಗಳು ಸಿಗುತ್ತೆ, ಭಗವದ್ಗೀತಾ ಇಲ್ಲೇ ಪ್ರವಚನ ನಡೆದಿತ್ತು, ಸುಮಾರು 200 ಉಪನ್ಯಾಸ ಆಗಿದೆ ಈ ಜಾಗದೊಳಗೆ, ಅದೆಲ್ಲ ಸೀಡಿಯಲ್ಲಿ ಸಿಗೋದ್ರಿಂದ ಅದೆಲ್ಲ ಓದಿ 14ನೇ ಅಧ್ಯಾಯ ಒಂದು ವಾರ ಆಗಿದೆ ಹೆಚ್ಚು ಕಡಿಮೆ. ಇದು 10 ನಿಮಿಷದಲ್ಲಿ ಹೇಳಿದ್ರೆ ಒಂದು ವಾರ ಪೂರ್ತಿ 14ನೇ ಅಧ್ಯಾಯ ಹೇಳಿರೋದ್ರಿಂದ ಅದೆಲ್ಲ ಇದೆ ಅದರಲ್ಲಿ, ಅದು ಉಪಯೋಗ ಮಾಡಿಕೊಳ್ಬಹುದು. ಇತ್ತೀಚೆಗೆ ನಮ್ಮ ಪ್ರತಿಷ್ಠಾನದಿಂದ ಶ್ರೀ ವ್ಯಾಸಮಧ್ವ ಅಂತ ಒಂದು ಮಂತ್ಲಿ ಮ್ಯಾಗಜಿನ್ ಶುರುವಾಗಿದೆ, ಒಂದು ಆಗಲೇ 16 ತಿಂಗಳಾಯಿತು. ಅದು ಚಂದಾದಾರ ಆಗಬಹುದು, ಆದರೆ ಪ್ರತಿ ತಿಂಗಳು ಕೂಡ ಆಯಾ ತಿಂಗಳ ಕಾರ್ಯಕ್ರಮಗಳೇನು, ವಿಶೇಷ ತಿಥಿ ಉಪವಾಸಗಳೇನೇನು, ಯಾವ ಮಂತ್ರಗಳನ್ನು ಆಯಾ ಕಾಲ ಆ ಮಂತ್ರಗಳ ಕಾಲದಲ್ಲಿ ಹೇಳಬೇಕು, ಯಾವ ಆರಾಧನೆಗಳು ಯಾವುದು, ಭಗವಂತನ ಜಯಂತಿಗಳು ಯಾವುದು, ಎಲ್ಲ ವಿಷಯಗಳಲ್ಲಿರುತ್ತೆ. ಬೇಕಾದರೂ ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತಾ ನಾಳೆ ಸರಿಯಾಗಿ 6:30 ಈ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.